ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರು ನಮ್ದಲು, ನಮ್ಮ ರಕ್ಷಕನ ಒಡೆಯನಾಗಿರುವಂತ ಯೇಸು ಕ್ರಿಸ್ತ ನಮ್ದಲು ವಂದನೆಗಳು ಸಲ್ಲಿಸುತ್ತ. ದೇವರೊಂದು ಪ್ರೀತಿ ಕರುಣೆ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯನ ಧ್ಯಾನ ಮಾಡೋಕ್ಕೆ ದೇವರು ಕೊಟ್ಟಂತ ಮಹಾಕೃಪೆಗಾಗಿ ದೇವರಿಗೆ ತುಂಬ ಕೃತಜ್ಞತೆ ಉಳ್ಳವರಾಗಣ. ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಇವತ್ತು ತುಂಬ ಮುಖ್ಯವಾಗಿರುವಂತಹ ಪಾಠ ಅದರ, ಯಾಕೆಂತಂದ್ರೆ ಇವತ್ತು ನಾವು ಓದಕ್ಕೆ ಹೋಗೋದು ಯಾವ್ದ್ರ ಬಗ್ಗೆ ಅಂತಂದ್ರೆ ಅಂದ್ರೆ ಪ್ರಭು ರಾತ್ರಿ ಭೋಜನದ ಬಗ್ಗೆ ಅದರ. ಅದರಿಂದ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಗಮನಿಸಿ ಅದರ ಹೇಳಂತ ವಾಕ್ಯಗಳನ್ನ ಸತ್ಯವೇದದಲ್ಲಿ ತೆಗೆದು ನೀವೇನು ಮಾಡಿ, ನೀವು ಓದಿ. ನಮ್ಮ ಕರ್ತನು, ನಮ್ಮ ರಕ್ಷಕನು, ನಮ್ಮ ಒಡೆಯನಾಗಿರುವಂತ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಇರ್ಬೇಕಾದ್ರೆ ನಮಗೆ ಆಚರಣೆ ಅಂತ ಮಾಡೋದಕ್ಕೆ ಎರಡು ಎರಡು ಕೆಲಸ ನೀವು ಮಾಡಿದವರು ಅವ್ರು ಕೊಟ್ಟೋಗಿದ್ದು ಅಲ್ವರ. ನಮಗೆ ಆಚರಣೆ ಮಾಡೋದಕ್ಕೆ ನನ್ನ ನೆನಪಿಗಾಗಿ ನೀವು ಇದು ಮಾಡಿ ಅಂತಂದ್ಬಿಟ್ಟು ಎರಡು ಕೆಲಸ ನೀವು ಮಾಡಿದ್ರು, ಅವರು ಕೊಟ್ಬಿಡಿದ್ರು ಅದರ ಎರಡು ಸಿಂಬಲ್ಗಳು ಅದರ. ಸೊ ಅದು ಎರಡು ಸಿಂಬಲ್ ಆಚ ಕಡೆಗೆ ತೋರಿಕೆಗೆ ಇರುವಂಥ ಎರಡು ಸಿಂಬಲ್ ಏನಪ್ಪ ನೀವು ಮಾಡಿ ಅಂತಂದ್ಬಿಟ್ಟು ಅಂದ್ರೆ, ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರ್ಗಳೇ, ಆ ಎರಡು ಸಿಂಬಲ್ ಯಾವ್ದಪ್ಪ ಅಂತ ನೋಡಬೇಕಾದ್ರೆ ಒಂದು ದೀಕ್ಷಾಸ್ನಾನ, ಇನ್ನೊಂದು ನಮ್ಮ ಪ್ರಭುರಾತ್ರಿ ಭೋಜನ ಅದರ. ಸೊ ಇವೆರಡು ಕೆಲಸಗಳನ್ನ ನೀವೇನು ಮಾಡಿ ಇದು ತೋರಿಕೆಗಾಗಿ ಮಾಡಿ ಅಂತಂದ್ರು ಅದರ. ನಾವೇನು ಮಾಡೋಣ, ಇವತ್ತು ಒಂದನ್ನು ತೋಣೋಣ, ಇನ್ನು ಬರುವಂಥ ದಿನಗಳಲ್ಲಿ ಇನ್ನೊಂದು ಕೂಡ ನಾವೇನು ಮಾಡೋಣ ಓದೋಣ. ಅದಕ್ಕೆ ಪ್ರಭುರಾತ್ರಿ ಭೋಜನ ಅದರ. ಈ ಪ್ರಭುರಾತ್ರಿ ಭೋಜನ ಎಲ್ಲ ಕ್ರೈಸ್ತವರು ಅದರ ಎಲ್ಲರೂ ಏನು ಮಾಡ್ತಾರೆ, ಇದನ್ನ ಪಾಲ್ಗೊಳ್ತಾರೆ ಅದರ. ಸರಿ, ಇದನ್ನ ಯಾವಾಗ ತಗೊಬೇಕು ಅಲ್ವರ ನೋಡಿ. ಇವಾಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಏನು ಮಾಡ್ತಾರೆ ಮಾಡೋದನ್ನ ನೋಡ್ತೀರಿ ಅದರ. ಕೆಲವೊಂದು ಸ್ಥಳಗಳಲ್ಲಿ ತಿಂಗಳಿಗೆ ಒಂದ್ಸತಿ ಏನು ಮಾಡ್ತಾರೆ ಮಾಡ್ತಾರೆ ಅದರ, ಗಮನಿಸಿದಿರಾ ತಿಂಗಳಿಗೆ ಒಂದ್ಸತಿ ಮಾಡೋದನ್ನ ಅಲ್ವರ.
ಹೌದು ಹೌದು ಹೌದು
ಕೆಲವೊಂದು
ಹೌದು
ಸಭೆಗಳಲ್ಲಿ ಏನ್ರಿ ವಾರಕ್ಕೊಂದ್ಸತಿ ಏನು ಮಾಡ್ತಾರೆ ಮಾಡ್ತಾರೆ ಅಲ್ವರ. ಅದು ಕೂಡ ನಾವೇನು ಮಾಡ್ತೀರಿ ನೋಡ್ತೀರಿ ಅದರ. ಕರ್ತನಲ್ಲಿ ಪ್ರೀತಿ ಅಂತ ಸೌರಗಳೇ, ಕೆಲವೊಂದು ಜಾಗದಲ್ಲಿ ದಿನ ಕೂಡ ಏನು ಮಾಡ್ತಾರೆ ಮಾಡ್ತಾರೆ
ಮಾಡ್ತಾರೆ
ಅದರ. ಅದು ಏನು ದಿನಕ್ಕೆ ಒಂದು ಸತಿ ಎಲ್ಲ ಬೇಕಾದ್ರೆ, ಕೆಲವು ಜಾಗದಲ್ಲಿ ದಿನಕ್ಕೆ ಒಂದು ಸತಿ ಆದರೆ ಕೆಲವು ಜಾಗದಲ್ಲಿ ಏನು ಮಾಡ್ತಾರೆ ದಿನಕ್ಕೆ ಒಂದು
ಎಷ್ಟು ಸಲ ಪ್ರೇಯರ್ ಇರುತ್ತೆ ಅಷ್ಟು ಸಲ ಕೊಡ್ತಾರೆ.
ಕರೆಕ್ಟ್ ಇಷ್ಟೇ ಅದರ. ಅದಕ್ಕೆ ಮಾಸ್ ಅಂತ ನಾವೇನು ಮಾಡ್ತೀರಿ ನೋಡ್ತೀರಿ ಅದರ. ಸೊ ಯಾವಾಗೆಲ್ಲ ಮಾಸ್ ಇರ್ತದೋ ಏನ್ರಿ ಅದನ್ನ ನಾವು ಮಾಡೋದು ಏನು ಮಾಡ್ತೀರಿ ಅದನ್ನ ಗಮನಿಸಿರ್ತೀರಿ ಅದರ. ಇವಾಗ ಯೋಚನೆ ಮಾಡಿ, ಇವಾಗ ಈ ಇಷ್ಟೊಂದು ಸನ್ನಿವೇಶಗಳಿದೆ ಅಲ್ವಾ, ವಾರಕ್ಕೊಂದ್ಸತಿ, ತಿಂಗಳಿಗೊಂದ್ಸತಿ, ದಿನಾಲು ಇವೆಲ್ಲ ಐತಲ್ವಾ. ಇವಾಗ ಇದರಲ್ಲಿ ಯಾವುದು ಕರೆಕ್ಟು ಅಲ್ವರ, ಯಾವುದು ಏನ್ರಾಗಿರೋ ಒಂದು ಕರೆಕ್ಟ್ ಆಗಿರಬೇಕು ಅಲ್ವರ. ಇವಾಗ ಯೋಚನೆ ಮಾಡ್ರಿ, ಇದರಲ್ಲಿ ಎಲ್ಲವೂ ಕರೆಕ್ಟ್ ಆಗಿರೋಕ್ಕೆ ಸಾಧ್ಯನಾ ಅಂತಂದ್ರೆ ಖಂಡಿತವಾಗೇನ್ರಿ ಎಲ್ಲವೂ ಕರೆಕ್ಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ ಅಲ್ವರ. ಯಾಕಂದ್ರೆ ನಮ್ಮ ಕರ್ತರು ಕೂಡ ಏನಾಗಿದ್ದಾರೆ ಇದನ್ನ ಮಾಡಿದ್ದಾರೆ ಅದರ, ನಮ್ಮ ಅಪೊಸ್ತಲರು ಕೂಡ ಏನಾಗಿದ್ದಾರೆ ಮಾಡಿದ್ದಾರೆ ಅದರ. ಅಂದರೆ ಯಾವುದೋ ಒಂದು ಏನಾಗಿರಬೇಕು ಕರೆಕ್ಟ್ ಆಗಿರಬೇಕು ಹೊರತು ಎಲ್ಲ ಕರೆಕ್ಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಯಾವುದದು ಕರೆಕ್ಟು ಅದರ? ಕರ್ತನಲ್ಲಿ ಪ್ರೀತಿ ಅಂತ ಸೌರಗಳೇ, ದೇವ್ರ ಮಕ್ಕಳಾಗಿರೋ ನಾವು ದೇವ್ರ ವಾಕ್ಯಕ್ಕೆ ಏನಾಗಿರ್ಬೇಕು ವಿಧೇಯರಾಗಿರ್ಬೇಕು ಅದರ. ಸೊ ಇದರಲ್ಲಿ ಯಾವುದಪ್ಪ ಸರಿ ಅಂತ ನಾವೇನು ಮಾಡೋಣ, ಇವತ್ತು ನಾವು ವಾಕ್ಯದ ಪ್ರಕಾರ ನಾವು ಓದೋಣ ಅದರ. ಸರಿ, ಇದನ್ನ ಓದ್ಬೇಕಾದ್ರೆ ಇದ್ರ ಬಗ್ಗೆ ಎಲ್ಲಪ್ಪ ಮಾತಾಡಿದ್ದಾರೆ ಅಂತಂದ್ರೆ, ನಮ್ಮ ಅಪೊಸ್ತಲ ಪೌಲು ಇದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಇದನ್ನ ಮಾತಾಡ್ತಾರೆ. ಎಲ್ಲಪ್ಪ ಮಾತಾಡ್ತಾರೆ ಅಂದ್ರೆ, 1 ಕೊರಿಂಥ 11 20-30 ವಾಕ್ಯದಲ್ಲಿ ಬಹು ಸ್ಪಷ್ಟವಾಗಿ ಇದನ್ನ ಒಂದೊಂದೇ ವಿವರಣೆ ಮಾಡ್ಕೊಂಡ್ಬಿಡ್ತಾರೆ ಅದರ. ಸದ್ಯದ ನಾವೇನ್ ಮಾಡೋಣ, ಇದನ್ನ ದಯವಿಟ್ಟು ಅದನ್ನ ಸತ್ಯವೇದದಲ್ಲಿ ಯಾರು ಓದ್ಬೇಕು ಅಂತ ಕೇಳ್ಕೊತೀನಿ ನೋಡಿ. 1 ಕೊರಿಂಥ 11:20-23 ದಯವಿಟ್ಟು ಯಾರಾದ್ರೂ ಓದ್ರಿ, 30ವರೆಗೂ ಒಂದೊಂದೇ ಓದ್ಕೊಂಡ್ಬನ್ನಿ, ಇದನ್ನ ಓದಿ. ಹಾ,
ಪರಂತು ನೀವೆಲ್ಲರೂ ಕೂಡಿ ಬರುವಾಗ ನೀವು ಮಾಡುವ ಭೋಜನವು ಕರ್ತನ ಭೋಜನವಲ್ಲ. ಭೋಜನವಾಗುವಲ್ಲಿ ಪ್ರತಿಯೊಬ್ಬನು ತಾನು ತಂದದ್ದನ್ನು ಮತ್ತೊಬ್ಬರಿಗಿಂತ ಮುಂದಾಗಿ ಊಟ ಮಾಡುತ್ತಾನೆ. ಹೀಗೆ ಒಬ್ಬನು ಹಸಿದಿರುತ್ತಾನೆ, ಮತ್ತೊಬ್ಬನು ಕುಡಿದು ಮತ್ತನಾಗಿರುತ್ತಾನೆ.
ನೋಡ್ರ, ಇಲ್ಲಿ ಕೊರಿಂಥ್ಯ ಸಭೆಯಲ್ಲಿ ಏನಾಗಿತ್ತು ಅಂತಂದ್ರೆ, ಈ ಪ್ರಭುರಾತ್ರಿ ಭೋಜನನ ಇಷ್ಟ ಬಂದಂತ ರೀತಿಲಿ ಮಾಡೋರು ಆಚರಣೆ ಮಾಡೋರಿ ಅಲ್ವರ. ಇವಾಗ ಕೊರಿಂಥ್ಯ ಸಭೆಯಲ್ಲಿ ಮಲ್ಟಿಪಲ್ ಪ್ರಾಬ್ಲಮ್ಸ್ ಬಿಡಿ ಅದರ, ಎಲ್ಲ ಡಾಕ್ಟ್ರಿನ್ಸ್ ಕೊರಿಂಥ್ಯ ಸಭೆಗೆ ಕ್ಲೀನಾಗಿ ಬರೀತಾರೆ, ಒಂದೊಂದು ಡಾಕ್ಟ್ರಿನ್ಗಳನ್ನೆಲ್ಲ ನೋಡ್ಕೊಡೋಣ ಅದರ. ಸೊ ಇವತ್ತು ಇದರಲ್ಲಿ ಏನು ಮಾಡೋಣ, ಈ ಡಾಕ್ಟ್ರಿನ ಏನು ಮಾಡೋಣ ನೋಡೋಣ ಅಂತೇಳಿ. ಪ್ರಭುರಾತ್ರಿ ಭೋಜನನ ಏನಪ್ಪ ನೀವು ಪ್ರಭುರಾತ್ರಿ ಭೋಜನ ಆಚರಣೆ ಮಾಡೋಕ್ಕೆ ಬರ್ತಾ ಇದ್ದೀರಾ? ನೀವು ನೋಡಿದಂದ್ರೆ ಆ ಥರ ಇಲ್ವಲ್ಲ, ನೀವು ಯಾವ ಥರ ಸೇರಿ ಬಂದಿದ್ದೀರಾ ಅಂತಂದರೆ ಏನ್ರಿ, ನೀವು ಪ್ರಭುರಾತ್ರಿ ಭೋಜನ ಆಚರಣೆ ಮಾಡೋಕ್ಕೆ ಬಂದಂಗಿಲ್ಲ, ನೀವು ಊಟ ಮಾಡೋ ಥರ ಏನು ಮಾಡ್ತಿದ್ದೀರಾ ಬಂದು ಮಾಡಿ, ಇಷ್ಟ ಬಂದಂಥ ರೀತಿಯಲ್ಲಿ ಇಷ್ಟ ಬಂದವಾಗೆಲ್ಲ ಏನು ಮಾಡ್ತಾ ಇದ್ದೀರಾ ಇದನ್ನ ತಗೊಂತ ಇದ್ದೀರಾ ಅಂತ ಏನು ಮಾಡ್ತಾರೆ ಅವ್ರಿಗೆ ಇವಾಗ ಖಂಡಿಸ್ತಾರೆ ನೋಡ್ರಿ ಅಲ್ವರ. ಹೇಳ್ಬಿಟ್ಟು ಏನಪ್ಪ ನೀವು ಒಬ್ರ ಮೇಲೆ ಒಬ್ರು ಹೋಗಿ ಏನ್ ಮಾಡ್ತಾ ಇದ್ರ, ಒಬ್ರಿಗಿಂತ ಒಬ್ರು ಮುಂದಕ್ಕೆ ಹೋಗಿ ಇನ್ನ ತಿಂತಾ ಇದ್ದೀರಾ, ಈ ಥರ ನೀವು ಮಾಡೋದು ಪ್ರಭುರಾತ್ರಿ ಭೋಜನ ಅಂತ ಹೇಳ್ಬಿಟ್ಟು ನೀವು ಮುಂದಕ್ಕೆ ಏನು ಹೇಳ್ತಾರೆ ಓದೋಣ, ಬದ್ರ ಓದಿ ಬದ್ರ ಕಂಟಿನ್ಯೂ ಮಾಡಿ.
ಏನು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಮನೆಗಳಿಲ್ಲದೆ ಇದ್ದೀರಾ? ಅಥವಾ ದೇವ ಸಭೆಯನ್ನು ಅಸಡ್ಡೆ ಮಾಡಿ ಏನೂ ಇಲ್ಲದವರನ್ನು ನಾಚಿಕೆ ಪಡಿಸುತ್ತೀರಾ?
ನೋಡಿದ್ರಾ
ನಾನು
ಏನಪ್ಪ ನಿಮಗೆ ಊಟ ಮಾಡೋಕ್ಕೆ ಮನೆಗಳಿಲ್ವಾ, ಏ ನೀವಿದನ್ನ ಇಷ್ಟ ಬಂದಂಥ ರೀತಿಯಲ್ಲಿ ಇಷ್ಟ ಬಂದವಾಗೆಲ್ಲ ಮಾಡ್ತೀರಂದ್ರೆ ಊಟದ ಥರ ತಿಂತೀರ ಅಂದ್ರೆ ಹೋಗ್ರಿ ಮನೆ ಮಾಡ್ಕೊಳ್ರಿ, ಏನು ಕುಡಿಯೋದಕ್ಕೆ ಉಣ್ಣೋದಕ್ಕೆ ಮನೆಗಳಿಲ್ವಾ ನಿಮಗೆ, ಹೋಗ್ರಿ ಅಲ್ಲಿ ಹೋಗ್ರಿ, ಇದನ್ನು ಅಸಟ್ಟೆ ಮಾಡಿಬಿಡಿ ದಯವಿಟ್ಟು ನೀವು ಅಂತ ಹೇಳ್ತಾರೆ, ಸಭೆನ ಅಸಟ್ಟೆ ಮಾಡಿಬಿಡಿ ನೀವು. ಆಮೇಲೆ
ಅಥವಾ ಏನು ಇಲ್ಲದವರನ್ನು ನಾಚಿಕೆ ಪಡಿಸುತ್ತೀರಾ? ನಾನು ನಿಮಗೇನು ಹೇಳಲಿ? ನಿಮ್ಮನ್ನು ಹೊಗಳಲು ಈ ವಿಷಯದಲ್ಲಿ ಹೊಗಳುವುದಿಲ್ಲ.
ನೋಡ್ರಾ ನಿಮಗೆ ನಾನು ಹೊಗಳ ಬೈಲ ಏನಪ್ಪ ಮಾಡಲಿ ನಿಮಗೆ, ಏನು ಅಷ್ಟು ಗೊತ್ತಾಗ ನಿಮಗೆ ಇದೆಲ್ಲ ಯಾಕೆ ಹಿಂಗೆ ಮಾಡ್ತೀರಾ ಅಂತ ಏನು ಮಾಡ್ತಾರೆ, ಸಭೆಗೆ ಎಚ್ಚರಿಕೆ ನೀಡ್ತಾರೆ. ಇವಾಗ ಹೇಳ್ಬಿಟ್ಟು ನಿಮ್ಮನ್ನ ಹೊಗಳ ಅಂತ ಅಂದ್ಬಿಟ್ಟು ಇವಾಗ ಅದನ್ನ ತಿತ್ತಾರೆ ನೋಡ್ರಿ ಅಂತೀನಿ. ಕರೆಕ್ಟಾಗಿದೆ ಪ್ರೊಸೀಜರ್ ಏನಪ್ಪಾ, ಇದು ಯಾತಕ್ಕೆ ಮಾಡಬೇಕು, ಇದರ ಉದ್ದೇಶ ಏನೋ, ಇದರ ಅರ್ಥ ಏನೋ ಅಂತ ಹೇಳ್ತಾರೆ ನೋಡಿ. ಮುಂದಕ್ಕೆ ಓದಿ ಬೋದಾರಾ,
ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು.
ಇವಾಗ ನಾನೇನು ಹೇಳ್ತಾ ಇದ್ದೀನೋ ನಾನು ಸ್ವಂತ ಹೇಳ್ತಾ ಇಲ್ಲಪ್ಪ, ಕರ್ತನು ನನಗೆ ಏನು ಹೇಳ್ಕೊಟ್ರಲ್ಲ ಅದನ್ನ ನಿಮ್ಗೇನು ಮಾಡ್ತಾ ಇದ್ದೀನಿ ಇವಾಗ ಹೇಳ್ಕೊಡ್ತಾ ಇದ್ದೀನಿ, ದಯವಿಟ್ಟು ಇದು ಕರ್ತನು ಹೇಳೋದ್ರಿಂದ ಇದನ್ನು ಕ್ರಮವಾಗಿ ಹೀಗೆ ಮಾಡಿ ಅಂತ ಅಂತ ಹೇಳ್ತಾರೆ. ಹೇಗೆ ಮಾಡಬೇಕು ಮುಂದಕ್ಕೆ ಓದಿ, ಕರ್ತನು ಏನು ಹೇಳ್ಕೊಟ್ರು.
ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ಇದನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು.
ನೋಡ್ರ ಕರ್ತನು ತಾನು ಹಿಡಿದುಕೊಟ್ಟಲ್ಪಟ್ಟಂಥ ರಾತ್ರಿಯಲ್ಲಿ ರೊಟ್ಟಿನ ತಗೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುರಿದು ಎಲ್ಲರಿಗೂ ಕೊಟ್ಬಿಟ್ಟು ಇದು ನಿಮಗಾಗಿ ಮುರಿಲ್ಪಟ್ಟಂಥ ನನ್ನ ದೇಹ, ಇದು ನಾನು ನೀವೇನು ಮಾಡಿ ತಗೊಂಡು ಏನ್ರಿ ನೆನಪಿಗಾಗಿ ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂತಂದ್ರಂತೆ ಅಲ್ವರ. ನೆಕ್ಸ್ಟ್ ಆಮೇಲೆ ಕಂಟಿನ್ಯೂ ನೆಕ್ಸ್ಟ್ ಬಂದ ನೆಕ್ಸ್ಟ್
ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನ ಸೂಚಿಸುತ್ತದೆ.
ನೋಡ್ರ ಇದಾಗಿದ ನಂತರ ಏನು ಮಾಡ್ತಾರೆ ನೆಕ್ಸ್ಟ್, ದ್ರಾಕ್ಷ ರಸನ ತಗೊಂಡು ಇದನ್ನು ಇದೇ ರೀತಿ ದೇವರಿಗೆ ಸ್ತೋತ್ರ ಮಾಡಿ ಇದು ನನ್ನ ರಕ್ತ ಅಂದರೆ ಹೊಸ ಒಡಂಬಡಿಕೆಯ ರಕ್ತ ಅಂತೇನ್ಬಿಟ್ಟು ಇದು ನೀವೇನು ಮಾಡಿ ಇದನ್ನು ನೀವು ತಗೊಳ್ಳಿ ಅಂತ ಕೊಟ್ರಂತೆ ನೆಕ್ಸ್ಟ್.
ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು.
ನೋಡ್ರ ಇದನ್ನ ನೀವು ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳೋಕೋಸ್ಕರ ನೀವೇನು ಮಾಡಿ ಪಾನ ಮಾಡಿರಿ ಅಂದನು ಅದರ ಇದನ್ನ ನೆನೆಸ್ಕೊಳ್ಳೋಕ್ಕೋಸ್ಕರ ಏನು ಮಾಡಿ ನೀವು ಹೀಗೆ ಪಾನ ಮಾಡಿರಿ, ಯಾರನ್ನ ನೆನೆಸ್ಕೊಳ್ಳೋಕ್ಕೋಸ್ಕರ ಕರ್ತನನ್ನು ನೆನೆಸ್ಕೊಳ್ಳೋಕ್ಕೋಸ್ಕರ ಇದನ್ನ ಹೀಗೆ ಪಾನ ಮಾಡಿ. ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ಕಂಟಿನ್ಯೂ.
ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ.
ಅದರಿಂದ
ಹೀಗಿರುವುದು
ಏನು ಹೇಳ್ತಾರೆ ಅಂತಂದರೆ ನೋಡಪ್ಪ ಇದನ್ನು ನೀವೇನು ಮಾಡಿ ನೀವು ಪಾನ ಮಾಡಿರಿ. ಯಾಕೆ ಮಾಡಬೇಕು ಅಂತಂದರೆ ಏನು ಹೇಳ್ತಾರೆ ಅಂದರೆ ಇದನ್ನು ಯಾಕಪ್ಪ ಮಾಡಬೇಕು ಅಂದರೆ ನೀವು ಇದನ್ನ ಯಾವಾಗೆಲ್ಲ ಮಾಡ್ತೀರಾ ಇದರಲ್ಲಿ ಏನಪ್ಪ ನೀವು ನೋಡಿಸ್ತಾ ಇದ್ದೀರಾ ಅಂತಂದರೆ ಕರ್ತನ ಮರಣವನ್ನು ಏನು ಮಾಡ್ತಾ ಇದ್ದೀರಾ ನೀವು ನೋಡಿಸ್ತಾ ಇದ್ದೀರಾ, ಅದರಿಂದ ಇದನ್ನ ಕೇರ್ಲೆಸ್ ಆಗಿ ಮಾಡೋಕೆ ಹೋಗ್ಬಿಡಿ ಏನ್ರಿ, ಇಷ್ಟ ಬಂದಂಥ ರೀತಿ ಮಾಡೋಕೆ ಹೋಗ್ಬಿಡಿ. ಯಾಕಂದ್ರೆ ನೀವು ಯಾವಾಗೆಲ್ಲ ಇದನ್ನ ಮಾಡ್ತಿರೋ ಇದ್ರ ಮುಖಾಂತರ ಏನಪ್ಪ ನೋಡ್ತಾ ಇದ್ರೆ ಕರ್ತನ ಮರಣವನ್ನು ಏನು ಮಾಡ್ತಾ ಇದ್ದೀರಾ ನೀವು ನೆನೆಸಿಕೊಳ್ಳೋಗೋಸ್ಕರ ಇದನ್ನು ಮಾಡ್ತಾರೋದ್ರಿಂದ ಇದನ್ನು ಯೋಚನೆ ಮಾಡಿ ಕರೆಕ್ಟಾಗಿ ಮಾಡಿ ತಪ್ಪಾದಂಥ ರೀತಿಯಲ್ಲಿ ಅಂದರೆ ಇಷ್ಟ ಬಂದಂಥ ರೀತಿಯಲ್ಲಿ ನಿಮ್ಗೆ ಇಷ್ಟ ಬಂದಂಥ ರೀತಿಯಲ್ಲಿ ಮಾಡೋಕೆ ಹೋಗ್ಬೇಡಿ ಅಂತೇನು ಮಾಡ್ತಾರೆ ಹೇಳ್ಬಿಟ್ಟು ಹೇಳ್ಬಿಟ್ಟು ಇವಾಗ ಮುಂದಕ್ಕೆ ಹೇಳ್ತಾರೆ ನೋಡ್ತೀನಿ ಇದನ್ನ ಏನಂದರೆ ತಪ್ಪಾದ ರೀತಿಯಲ್ಲಿ ಮಾಡಿದ್ರೆ ಏನಾಗ್ತಾರೆ ಅಂತ ಹೇಳ್ತಾರೆ ಓದಿ.
ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು.
ನೋಡ್ರ ಈ ಥರ ಇದನ್ನ ಕರೆಕ್ಟಾಗಿ ಅರ್ಥ ಮಾಡಿದಿರಾ, ಇದನ್ನ ಸ್ಟಡಿನೇ ಮಾಡಿದಿರಾ, ಇಷ್ಟ ಬಂದಂಥ ರೀತಿಯಲ್ಲಿ ಪ್ರಭುರಾತ್ರಿ ಭೋಜನ ತಗೊಂತಾರೆ ಕೈ ಹಾಕ್ತಾರೆ ಅಂದರೆ ಇಷ್ಟ ಬಂದ ರೀತಿಯಲ್ಲಿ ಏನ್ರಿ ವಿವೇಚಿಸದೆ ಇದು ಏನು ಅಂತ ವಿವೇಚಿಸದೆ ವಾರಕ್ಕೊಂದ್ಸತಿ, ತಿಂಗ್ಳಿಗೊಂದ್ಸತಿ, ಇಷ್ಟ ಬಂದಾವಾಗಲ್ಲ, ದಿನಕ್ಕೊಂದ್ಸತಿ, ಯಾವಾಗ ಯಾವಾಗ ಬೇಕೋ ಅವ್ರವ್ರ ಕನ್ವೀನಿಯಂಟ್ ತಕ್ಕಂತೆ ತಗಂತೀನಿ ಅಂತಂದ್ರೆ ಏನಪ್ಪ ಮಾಡ್ದಂಗೆ ಅಂತಂದ್ರೆ ಕರ್ತನ ದೇಹಕ್ಕೂ ಅಲ್ದರ ಕರ್ತನ ರಕ್ತಕ್ಕೂ ಏನ್ ಮಾಡ್ದಂಗಂತೆ ದ್ರೋಹ ಮಾಡ್ದಂಗಂತ ಯೋಚನೆ ಮಾಡಿದ್ದೀನಿ. ಕರ್ತನಿಗೆ ದ್ರೋಹ ತರ ನಡ್ಕೊಂಡಂದ್ರೆ, ದ್ರೋಹಿಗಳಾಗಿ ನಡ್ಕೊಂಡ್ರೆ ದೇವ್ರು ನಮ್ನೆಲ್ಲರ ಶಮಿಸ್ತಾರ. ಹಾ, ಆದ್ರೆ ನಾವ್ ಏನ್ ಮಾಡ್ಬೇಕು, ಇದನ್ನ ಕರೆಕ್ಟಾಗಿ ಮಾಡ್ಬೇಕ್ರಿ. ಅದನ್ನೇ ಅಪೋಸ್ಟ್ಲು ಪೌಲ್ ಹೇಳೋದು. ಅದರ ಏನ್ರಿ ನೀವು ದ್ರೋಹ ಮಾಡದಂತ ಬಿಡ್ತಾರೆ, ದಯವಿಟ್ಟು ಪ್ರತಿಯೊಬ್ಬನು ತನ್ನನ್ನು ಪರೀಕ್ಷಿಸಲಿ ಅಂತ ಹೇಳ್ತಾರೆ. ಓದಿ ನೆಕ್ಸ್ಟ್. ಹಾ,
ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ.
ತಿನ್ನಲಿ ನೋಡ್ರ,
ಆ
ಪರೀಕ್ಷಿಸ್ಲಿ ಅಂದ್ರೆ
ಪಾತ್ರೆಯಲ್ಲಿ
ಏನರ್ಥ? ಅಂದೇನೋ ಸ್ಟಡಿ ಮಾಡ್ಲಿ ಅಂತ ಅರ್ಥ. ಸ್ಟಡಿ ಮಾಡಪ್ಪ, ದಯವಿಟ್ಟು ಸ್ಟಡಿ ಮಾಡಿಬಿಟ್ಟು ಒಬ್ಬರು ದಯವಿಟ್ಟು ಸ್ಟಡಿ ಮಾಡಿ ಆಮೇಲೆ ಇದಕ್ಕೆ ಕೈ ಹಾಕಿ, ಹಂಗೆ ಕೈ ಹಾಕ್ಬೇಡಿ ಅಂತ ಹೇಳ್ತಾರೆ. ಆಮೇಲೆ
ಆ ಪಾತ್ರೆಯಲ್ಲಿ ಕುಡಿಯಲಿ, ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು.
ನೋಡ್ರ ಏನ್ ಹೇಳ್ತಾರೆ, ಇದನ್ನ ಇದು ಕರ್ತನ ದೇಹ ಕರ್ತನ ರಕ್ತ ಅಂತ ವಿವೇಚಿಸದೆ ಯಾರು ಕುಡಿತಾನ, ಅಂದ್ರೆ ಇದ್ರ ಬಗ್ಗೆ ಸ್ಟಡಿನೇ ಮಾಡಿದ್ರೆ ಅರ್ಥನೇ ಗೊತ್ತಿಲ್ಲದ್ರೆ ಯಾರು ಕುಡಿತಾನ, ಅದೇನ್ ಮಾಡ್ದಂಗೆ ಅದರ ಏನ್ರಿ ತನಗೆ ಏನ್ ಮಾಡ್ದಂಗೆ ಏನ್ ಕುಡ್ಕೊಂಡ್ಗೆ ಅದರ ಅವನೇ ದೇವ್ರಿಂದ ಏನ್ ಮಾಡ್ದಂಗೆ ಶಾಪ ಹೊಂದ್ಕೊಂಡಂಗೆ. ದಯವಿಟ್ಟು ಅರ್ಥ ಮಾಡ್ಕೊಂಡು ಕ್ಲೀನಾಗಿ ತಗೊಳ್ಳಿ ಅಂತ ಹೇಳ್ತಾರೆ. ಎಷ್ಟೋ ಜನ ಏನ್ ತಿಳ್ಕೊಂಡ್ಬಿಡ್ತಾರೆ, ತನ್ನ ತಾನೇ ಪರೀಕ್ಷೆ ಮಾಡ್ಬೇಕು ಅಂದ್ರೆ ಅಯ್ಯೋ ತಮ್ಮಲ್ಲಿ ಪಾಪ ಇದೆಯಲ್ಲೋ ಪರೀಕ್ಷೆ ಮಾಡಿ ಅಂತ ಹಂಗೆ ಹೇಳ್ತಾರೆ ಅಪೋಸ್ಟಲ್ ಪೌಲ. ಏನ್ ಪರೀಕ್ಷೆ ಮಾಡಿ ಅಂತಂದ್ರೆ ಏನ್ರಿ ಹಂಗಂತ ಹೇಳಿಲ್ಲ, ಅದೇ ನಾವೆಲ್ಲ ಪಾಪಿಗಳಿಗೆ ಬಿಡ್ರಿ ನಮ್ಮ ಪರೀಕ್ಷೆ ಮಾಡಿದ್ರೆ ನಾವೇನು 100% ಎಕ್ಸಲೆಂಟ್ ಅಂತ ಪರಿಶುದ್ಧ ಅಂತ ಬಂದ್ಬಿಡ್ತದ. ಅದೇ ಹೇಳ್ತಾರೆ ಪರೀಕ್ಷೆ ಮಾಡ್ರಿ ಅಂತಂದ್ರೆ ಸತ್ಯವೇದದಲ್ಲಿ ಇದು ಅರ್ಥ ತಿಳ್ಕೊಳಪ್ಪ ಫಸ್ಟ್, ನೀನು ಇದನ್ನ ಸ್ಟಡಿ ಮಾಡು. ಈ ದೇಹ ಅಂದ್ರೆ ಏನು ಅಲ್ವರ, ಈ ರೊಟ್ಟಿಯನ್ನು ಏನು ಅರ್ಥ ಮಾಡ್ಕೊಳ್ಳಿ, ದ್ರಾಕ್ಷ ರಸ ಅಂದ್ರೆ ಏನು, ರಕ್ತ ಏನು ಏನು ಅರ್ಥ, ಇನ್ನು ಪರೀಕ್ಷೆ ಮಾಡಿ ಫಸ್ಟ್ ನೀವು ಅಲ್ವರ ಇದನ್ನ ಏನು ಮಾಡಿ ನೀವು ತಳ್ಕೊಳ್ಳಿ. ಇಲ್ಲ ಇದಕ್ಕೆ ಇದು ಗೊತ್ತಿಲ್ದ್ರೆ ಕುಡ್ದ ಅಂತಂದ್ರೆ ತಗೊಂಡ ಅಂದ್ರೆ ನ್ಯಾಯ ತೀರ್ಪಿಗೆ ಏನಾಗ್ಬಿಡ್ತೀರಾ, ಗುರಿ ಆಗ್ಬಿಡ್ತೀರಾ ಅಂತ ಹೇಳ್ತಾರೆ. ಹಾ, ಈ ಕಾರಣದಿಂದಲೇ ನೆಕ್ಸ್ಟ್. ಹಾ,
ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ.
ನೋಡೋಣ, ಈ ಕಾರಣದಿಂದ ಇನ್ನ ಅರ್ಥ ಗೊತ್ತಿಲ್ಲದ ತಗೊಂಡ್ರೆ ಏನಾಯ್ತದೆ, ಬಲಹೀನರು ರೋಗಿಗಳು ಅದರ ಕಾಯಿಲೆಯಿಂದ ಸಾಯೋದು ಇವೆಲ್ಲ ಏನು ನೋಡೋಣ. ನೋಡೋಣ ಎಲ್ಲ ಎಂದ್ಕೊಂಡ್ಬಿಟ್ಟು ಲಿಟ್ರಲ್ ಆಗಿರೋದು ಕಾಯಿಲೆ ಸತ್ತೋಗ್ಬಿಡ್ತಾರೆ ಅಂತ. ಹಂಗೆ ತೊಗೊಂಡವ್ರಲ್ಲ ಟಾನಿಕ್ ತೊಗೊಂಡವ್ರಲ್ಲ ಸಿರಪ್ ಅದು ತೊಗೊಂಡ ಚೆನ್ನಾಗವ್ರ ಯೋಚನೆ ಮಾಡ್ರಿ ರೈತರಿ, ಯಾರಿಗೂ ಬಲಹೀನತೆನೇ ಇಲ್ವಾ, ಎಲ್ಲ ಎಕ್ಸಲೆಂಟ್ ಆಗವ್ರ, ಅರ್ಥ ಏನಂತ ನೋಡೋಣ ನೋಡ್ರಿ ಅಂತೀನಿ. ಆಮೇಲೆ ನೆಕ್ಸ್ಟ್. ಹಾ,
ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ.
ಅದನ್ನ ಹೇಳೋದು, ನಮ್ಮನ್ನ ನಾವು ವಿಚಾರಿಸ್ಬೇಕಂತ ಇದು ಅಲ್ವರ, ಏನೋ ಟಾನಿಕ್ ತರ ಸಿರಪ್ ತರ ತೊಗೊಳೋದು ಖಾಲಿ ಹೋಗ್ಬಿಡೋಕೆ ಪಾಪಗಳು ಹೋಗೋದಿಕ್ಕೆ ಅಲ್ವರ ಏನ್ರಿ, ನಮ್ಮನ್ನ ನಾವೇ ವಿಚಾರಿಸ್ರೆ ನಾವ್ ನ್ಯಾಯ ವಿಚಾರಣೆಗೆ ಏನಾಗಲ್ಲ, ಗುರಿ ಆಗೋದಿಲ್ಲ. ಅದಕ್ಕೆ ಇವತ್ತು ಏನ್ ಮಾಡೋಣ ಅಂದ್ರೆ ನಾವು ನ್ಯಾಯ ವಿಚಾರಣೆಗೆ ಗುರಿ ಆಗ್ತಿರ್ತೀವಿ. ಕರೆಕ್ಟಾಗಿ ಸತ್ಯವೇದನೆ ಹೇಳ್ತಾ ನಾವ್ ಏನ್ ಮಾಡೋಣ ತಿಳ್ಕೊಳೋಣ ಅಲ್ವರ. ಮೊದಲನೇದಾಗೆ ಫಸ್ಟ್ ಆಫ್ ಆಲ್ ಕರ್ತನಲ್ಲಿ ಪ್ರೀತಿ ಅನ್ಸೋದು, ಇದು ಯಾವ್ದು ಸರಿ, ಯಾವ್ದೋ ಒಂದ್ ಸರಿ ಇರ್ಬೇಕು, ಎಲ್ಲ ಸರಿ ಇದಕ್ಕೆ ಖಂಡಿತವಾಗಿ ಸರಿ ಇಲ್ಲ, ಯಾವ್ದು ಅಂತ ನಾವ್ ಏನ್ ಮಾಡೋಣ ಎಕ್ಸಾಮಿನ್ ಮಾಡೋಣ ಅಲ್ವರ. ಫಸ್ಟ್ ಆಫ್ ಆಲ್ ಅದಕ್ಕೆ ಹೋಗೋದಿಕ್ಕಿಂತ ಮುಂಚೆ ಪ್ರಭುರಾತ್ರಿ ಭೋಜನದಲ್ಲಿ ಕೊಟ್ಟಂತ ರೊಟ್ಟಿ ಫಸ್ಟು ಅರ್ಥ ಏನೋ, ದ್ರಾಕ್ಷ ರಸ ಅರ್ಥ ಏನೋ ನೋಡಿ. ಇವಾಗ ಇಲ್ಲ ಕರ್ತನು ಹೇಳಿದಂಥ ಉಪದೇಶ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ಬೇಕ್ರೆ, ಅಪೋಸ್ಟಲ್ ಪೌಲ್ ಲೂಕ 22ನೇ ಅಧ್ಯಾಯ 19-20ರಲ್ಲಿ ಬರುವಂತ ಒಂದು ವಿಚಾರನೇ ಏನ್ ಮಾಡೋದಲ್ಲಿ ಅಲ್ಲಿ ಹೇಳೋದು ಅಲ್ವರ ಏನ್ರಿ. ಹಾ, ಆ ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವ್ರಿಗೆ ಕೊಟ್ಟು, ಇದು ನಿಮ್ಗೆ ನಿಮಗೋಸ್ಕರ ಎಂತಾರೆ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋಸ್ಕರ ಇದು ಏನ್ ಮಾಡ್ತೀವಿ ಹೀಗೆ ಮಾಡಿದೆ ಅಂತ ಅಂದ್ಬಿಟ್ಟು ಆಮೇಲೆ ಇದೇ ಥರ ದ್ರಾಕ್ಷರಸ ಮಾಡ್ತಾರೆ ಅದರ. ಸರಿ, ಫಸ್ಟ್ ಕೊಟ್ಟಿದ್ದು ಯೇಸುಕ್ರಿಸ್ತ ಏನಪ್ಪ ಅಂತ ನೋಡ್ತೀರಿ, ರೊಟ್ಟಿ. ಎರಡನೇದಾಗ ಕೊಟ್ಟಿದ್ದೆ ದ್ರಾಕ್ಷರಸ. ಯಾಕೆ ಯಾಕೆ ಫಸ್ಟೇ ರೊಟ್ಟಿ ಕೊಟ್ಟರು, ಯಾಕೆ ಅನಂತ ದ್ರಾಕ್ಷರಸ ಕೊಟ್ಟರು, ಯಾಕೆ ಉಲ್ಟಾ ಮಾಡಲಿಲ್ಲ? ಹಂಗಾದ್ರೆ ರೊಟ್ಟಿ ಅಂದರೆ ಅರ್ಥ ಏನು, ದ್ರಾಕ್ಷರಸ ಅಂದರೆ ಅರ್ಥ ಏನು, ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ ರೊಟ್ಟಿ ಅಲ್ದರ. ಯೇಸುಕ್ರಿಸ್ತ ಏನು ಮಾಡ್ತಾರೆ, ಒಂದು ಕಡೆ ರೊಟ್ಟಿ ಬಗ್ಗೆ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಲ್ಲಪ್ಪ ಅಂದರೆ ಯೋಹಾನ 6ನೇ ಅಧ್ಯಾಯದಲ್ಲಿ ನಮ್ಗೆ ಏನು ಮಾಡ್ತಾರೆ ಡೀಟೇಲ್ ಆಗಿ ಕೊಡ್ತಾರೆ. ಅದು ಹೇಳ್ಬೇಕಾದ್ರೆ ಹೇಳ್ತಾರೆ, ಇಸ್ರೇ ಜನಗಳು ಅರಣ್ಯದಲ್ಲಿ ರೊಟ್ಟಿನ ತಿಂದರು, ಮನ್ನನ್ ತಿಂದರು, ಏನ್ರಿ ಅದನ್ನು ರೊಟ್ಟಿ ಥರ ಮಾಡ್ಕೊಂಡು ತಿಂತಾ ಇದ್ರು, ಏನಾದರೂ ಅವರು ತಿನ್ಬಿಟ್ಟ ಸತ್ತೋದ್ರು. ಆದರೆ ಏನ್ರಿ, ಪರಲೋಕದಿಂದ ಬಂದಂಥ ಜೀವವುಳ್ಳ ರೊಟ್ಟಿ ನಾನೇ, ಈ ರೊಟ್ಟಿನ ಯಾರು ತಿಂದರೆ ಅವ್ರು ಎಂದೆಂದಿಗೂ ಏನಾಗೋದಿಲ್ಲ, ಸಾಯ್ದಿಲ್ಲ, ಜೀವಂತವಾಗಿರ್ತಾರೆ ಅಂತ ಹೇಳ್ತಾರೆ. ಓದ ನೋಡಿ, ಜಾನ್ 6:51.
ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು.
ನೋಡ್ರ ಇಲ್ಲಿ ಹೇಳ್ತಾರೆ, ನಾನು ಕೊಡುವಂತ ರೊಟ್ಟಿ ಏನಪ್ಪಾ ಅಂದ್ರೆ ನನ್ನ ಮಾಂಸವೇ ಅಲ್ವರ, ಅದೊಂದು ಲೋಕಕ್ಕಾಗಿ ಏನ್ ಮಾಡ್ತೀನಿ, ಜೀವಕ್ಕಾಗಿ ಕೊಡ್ತೀನಿ. ನೋಡಿ ಯೇಸು ಕ್ರಿಸ್ತ ಹೇಳ್ತಾನೆ ಅರ್ಥ, ಅವರ ಮಾಂಸ ಅವರ ದೇಹವನ್ನು ಲೋಕಕ್ಕಾಗಿ ಜೀವನಕ್ಕಾಗಿ ಕೊಟ್ರಂತ. ಈ ಪಾಠಕ್ಕೆ ಅರ್ಥ ರ್ಯಾನ್ಸಮ್, ಎರಡನೇ ಪಾಠ. ಮೊದಲನೇ ಆದಾಮಿಂದ ಏನಂತ ಲೋಕದಲ್ಲಿ ಏನ್ ಬಂತು, ಪಾಪ, ಪಾಪ ಸಂಬಳ ಮರಣ ಬಂತು. ಎರಡನೇ ಆದಾಮಿನ ಮುಖಾಂತರ ಏನ್ ಬಂತು, ನಿತ್ಯ ಜೀವ ಬಂತು ಅಲ್ರ. ಆದಾಮ್ನ ಸಾಯೋ ಪ್ರಕಾರ ಕ್ರಿಸ್ತನ್ ಏನಂತಾರೆ ಎಲ್ಲರೂ, ಜೀವಂತವಾಗಿ ಆಗ್ತಾರೆ. ಅಂದ್ರೆ ಆದಾಮ್ನ ವಿಮೋಚನೆ ಮಾಡೋದಿಕ್ಕೆ ಯೇಸು ಕ್ರಿಸ್ತು ತನ್ನಲ್ಲಿರೋಂತಹ ದೇಹನ ಆದಾಮ್ಗೆ ಏನ್ ಮಾಡಿದ್ರಿ, ಒಪ್ಪಿಸ್ಕೊಂಬಿಟ್ರಿ ಅಲ್ವರ. ಹಂಗಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಮೊದಲನೇ ಆದಾಮನ ರಕ್ಷಿಸೋದಕ್ಕೋಸ್ಕರ ಯೇಸು ಕ್ರಿಸ್ತು ಭೂಲೋಕಕ್ಕೆ ಎರಡನೇ ಆದಾಮಕ್ಕೆ ಬಂದು ತನ್ನ ದೇಹವನ್ನು ಏನ್ ಮಾಡಿದ್ರು, ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಅರ್ಪಿಸಿ ಅವ್ರ ಮುಖಾಂತರ ಪ್ರತಿಯೊಬ್ಬ ಮನುಷ್ಯನ ವಿಮೋಚನೆ ಮಾಡಕ್ಕೆ ಪ್ಲಾನ್ ಮಾಡೋದು. ಅದಕ್ಕೆ ನೋಡ್ಬೇಕಾರೆ ನೋಡಿ, ಈ ಡಿವೈನ್ ಪ್ಲಾನ್ ಚಾಟಲ್ಲಿ ನಾವು ಏನು ಮಾಡ್ತೀವಿ ನೋಡ್ತೀರಿ, ಅದರ ಗಾಡ್ಸ್ ಪ್ಲಾನ್ನಲ್ಲಿ ಅದರ ಮನುಷ್ಯನ ದೇವರು ಏನು ಮಾಡಿದ್ರು, ಈ ಲೆವೆಲ್ ಸೃಷ್ಟಿ ಮಾಡಿದ್ರು. ಯಾವ ಪಾಪ ಮಾಡಿದ್ರು ಈ ಲೆವೆಲ್ಗೆ ಏನಾಗ್ತಾನೆ, ಪಾಪದ ಲೆವೆಲ್ಗೆ ಬಿದ್ದೋಗ್ತಾನೆ. ಅದರ ಎಲ್ಲಾ ಮನುಷ್ಯರಿಗೆ ಗೊತ್ತಿರೋದು ಈ ಪಾಪದ ಹಂತದಲ್ಲರಿ.
ಕೇಳಿಸ್ತಿಲ್ಲ.
ಆದರೆ ಪಾಪದ ಹಂತದಲ್ಲಿರೋಂಥ ಮನುಷ್ಯನ ವಿಮೋಚಿಸ್ಬೇಕು ಅಂತಂದ್ಬಿಟ್ಟು ದೇವರು ಏನಪ್ಪ ಮಾಡಿದ್ರೆ, ತನ್ನ ಒಬ್ಬನೇ ಮಗನ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನ ಕಳಿಸ್ಕೊಟ್ರು. ಯಾರು ಆತನ ಮೇಲೆ ನಂಬಿಕೆ ಇಡ್ತಾರೋ, ನಂಬಿಕೆ ಮುಖಾಂತರ ಏನಾಗ್ತಾರೆ ಅಂದರೆ, ಈ ಪಾಪದ ಹಂತದಿಂದ ಏನ್ರಿ ಪಾಪ ಇಲ್ದಿರಂತ ಪರಿಶುದ್ಧವಾಗಿ ಪರಿಪೂರ್ಣವಂತ ಹಂತಕ್ಕೆ ಏನಾಗ್ತಾರೆ ಬರ್ತಾರೆ. ನಾವು ಸಭೆ ಪಾಠದಲ್ಲಿ ಓದಿದ್ರಿ ಅದರ ಹೇಗೆ ಒಬ್ಬ ಪಾಪಿ ದೇವದೃಷ್ಟಿಯಲ್ಲಿ ನೀತಿವಂತರಾಗೋದಕ್ಕೆ ಹೇಗೆ ಸಾಧ್ಯ ಅಂದರೆ, ಕ್ರಿಸ್ತನ ರಕ್ತದ ಮೇಲಿರೋಂಥ ನಂಬಿಕೆ ಮುಖಾಂತರ ಅಲ್ದ್ರ. ಅಂದರೆ ಯೇಸು ಕ್ರಿಸ್ತು ತನ್ನ ಪ್ರಾಣ ಕೊಟ್ಟಿರೋದ್ರ ಮುಖಾಂತರ ನಮ್ಗೆ ಏನು ಸಿಕ್ತು ಅಂದರೆ, ಪಾಪದ ಕ್ಷಮಾಪಣೆ ಸಿಕ್ತು, ರಕ್ಷಣೆ ನಮ್ಗೇನಾಯ್ತು ಸಿಕ್ತು. ನೋಡಿ ಓದನ ರೋಮಾಪುರದಲ್ಲಿ 5:1.
ಹೀಗಿರಲಾಗಿ
ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ.
ನೋಡ್ರ ನಂಬಿಕೆ ಮುಖಾಂತರ ನಾವೇನಾಗಿ ನೀತಿವಂತರಾಗಿದ್ದೀವಿ. ನಾವೆಲ್ಲರೂ ಯಾರು ನೀತಿವಂತ ಇಲ್ಲ ರೀ, ಒಬ್ರು ಇಲ್ಲ ಅಂತ ಬೈಬಲ್ ಹೇಳ್ತಾರೆ. ಆದ್ರೆ ನಾವು ನೀತಿವಂತರಾಗಿದ್ರಿ ಅಂತ ಹೇಳ್ತಾರೆ ಹೇಗೆ ಅಂದ್ರೆ, ನಂಬಿಕೆ ಮುಖಾಂತರ ರೀ. ನಮಗೆ ದೇವರ ಮೇಲೆ ಇಟ್ಟಿರಂತ ನಂಬಿಕೆಯಿಂದ ದೇವರು ನಮ್ಮನ್ನ ಸರಿಯಪ್ಪ ಆಯ್ತು, ನೀನು ಪಾಪಿ ಅಲ್ಲ, ನೀನು ದ್ರೋಹಿ ಅಲ್ಲ, ನೀತಿವಂತರು ಅಂತ ಪರಿಗಣಿಸ್ತಾರೆ. ನಾವು ಯಾರು ನೀತಿವಂತರಾಗಿ ಸಾಧ್ಯ ಇಲ್ಲ ಬಿಟ್ರೆ, ಆದ್ರೆ ದೇವ್ರು ನಿಮ್ಗೆ ಮಾಡ್ತಾರೆ, ಆಯ್ತಪ್ಪ ಇನ್ ಮೇಲೆ ನೀನು ಪಾಪಿ ಅಲ್ಲ ಅಂತ ಎಣಿಸ್ತಾರೆ. ಇದು ನಂಬಿಕೆಯಿಂದ ಮಾತ್ರ, ಆಕ್ಚುಲ್ ಆಗಿ ನಾವೇನಾಗಲ್ಲ ಆಗಲ್ಲ ಅರ್ಥ ಮಾಡ್ಕೊಳ್ಳಿ. ಇದು ಯೇಸು ಕ್ರಿಸ್ತನ ಒಂದು ಸ್ಯಾಕ್ರಿಫೈಸ್, ಯೇಸು ಕ್ರಿಸ್ತನ ಈಡ್ ಬಲಿಯಿಂದ ಅವ್ರು ನಮಗಾಗ ಪ್ರಾಣ ಕೊಟ್ಟಿರೋ ನಮ್ಗೆ ಸಿಕ್ಕಂತ ಅಡ್ವಾಂಟೇಜ್. ಇನ್ನೊಂದು ವಾಕ್ಯ ಓದೋಣ, ರೋಮಾಪುರದಲ್ಲಿ 8:1.
ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ.
ನೋಡ್ರ ಅದರಿಂದ ಕ್ರಿಸ್ತ ಯೇಸುವಲ್ಲಿ ಯಾರು ಇರ್ತಾರೋ ಅವಾಗ ಅಪರಾಧ ನಿರ್ಣಯ ಇಲ್ಲ. ನಮ್ಮನ್ನ ದೇವರು ಪಾಪಿ ಅಂತ ಎಣಿಸೋದಿಲ್ಲ ರೀ, ಯಾಕಂದ್ರೆ ಕ್ರಿಸ್ತನಲ್ಲಿ ಇದ್ದೀರಿ. ನಮ್ಮನ್ನ ದೇವ್ರು ಏನ್ ಮಾಡಕ್ಕೋಲ್ಲ, ಇನ್ ಮುಂದಕ್ಕೆ ಪಾಪಿತರ ಎಣಿಸೋದಿಕ್ಕೆ ಹೋಗಲ್ಲ ಅಲ್ರ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಲೇ ನೀತಿವಂತಿಕೆ, ಇದು ಬರೀ ನಂಬಿಕೆ ಅಂತ ಆಕ್ಚುಲ್ ಆಗಿ ಆಗಲ್ಲ ರೀ. ಇದೇ ನಮ್ಗೆ ಕ್ರಿಸ್ತನ ಯೇಸುವಿನ ಏನ್ರಿ ದೇಹದ ಮುಖಾಂತರ ಸಿಕ್ಕಿರುತ್ತೆ, ಅವರು ದೇಹನ ಪ್ರಾಸಿಕ್ ತಜ್ಞ ಕೊಟ್ಟಿರೋದ್ರಿಂದ ನಮಗೆ ಸಿಕ್ಕಿರೋದು ಬೆನಿಫಿಟ್. ಓಕೆ, ಇದೇ ರೊಟ್ಟಿ ಅಂದರೆ ಅರ್ಥ. ಓಕೆನಾ, ಜಸ್ಟಿಫಿಕೇಶನ್ ನಮ್ಗೆ ಏನಾಗಿದೆ ಸಿಕ್ಕಿದೆ. ನಾವು ಪಾಪಿಯಾಗಿದ್ದರೂ ದೇವ್ರನ್ನ ಪಾಪಿ ಅಲ್ಲ ಅಂತ ಏನು ಮಾಡ್ತಾರೆ, ಪರಿಗಣಿಸ್ತಾರೆ. ಓಕೆಪ್ಪ ಸರಿ, ನೆಕ್ಸ್ಟ್ ಏನ್ರಿ ಇವಾಗ ರಕ್ತ ಅಂತ ನೋಡೋಣ. ಅದರ ರಕ್ತ ಅಂದ್ರೇನು, ಯೇಸು ಕ್ರಿಸ್ತು ದ್ರಾಕ್ಷಿ ಅಂತ ತಗೊಂಬಿಟ್ಟು ನನ್ನ ರಕ್ತ ಒಡಂಬಡಿಕೆಯ ರಕ್ತ ಏನು ಮಾಡಿ ನೀವೆಲ್ಲರೂ ಇನ್ನೂ ಕುಡೀರಿ ಅಂತ ಹೇಳ್ತಾರೆ. ಅದರ ಸರಿ, ಬೈಬಲ್ನಲ್ಲಿ ಮೊದಲು ಮೊದಲು ರಕ್ತದ ಬಗ್ಗೆ ಎಲ್ಲಿ ಕೊಡ್ತಾರೆ, ಎಲ್ಲಿ
ಆಬೆಲ್
ಅಲ್ಲಿ ಕೊಟ್ಟಿದ್ದಾರೆ.
ಏಬೆಲ್ ಕಾಯಿನಲ್ಲಿ ಬೆಲ್
ಕಾಯಿನ್ ಆಬೆಲ್
ಕಾಯಿನಲ್ಲಿ
ವಿಚಾರ, ಗುಡ್. ಆಮೇಲೆ ರಕ್ತನ ಸೇವನೆ ಮಾಡಬಾರ್ದು ಅಂತ ನಮ್ಗೆ ಎಲ್ಲಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ನೋವನ ಕಾಲದಲ್ಲಿ ಅಲ್ವರ. ಏನ್ರಿ ಅವರು ನಾವೇನು ಹೊರಗಡೆ ಬಂದಿದ ಮೇಲೆ ಎಲ್ಲ ಮಾಂಸ ನೀನು ತಿನ್ರಿ ಅಂತ ಹೇಳ್ಬೇಕಾದ್ರೆ ದೇವ್ರು ಹೇಳ್ತಾರೆ, ನೀವು ಮಾಂಸನ ರಕ್ತದ ಜೊತೆ ತಿನ್ನಬಾರ್ದು. ಯಾಕೆ ರಕ್ತದಲ್ಲಿ ಏನಿದೆ, ಜೀವ ಇದೆ. ನೋಡಿ ಓದೋಣ ಆದಿಕಾಂಡ 9:4. ಆದಿಕಾಂಡ 9:4ನೇ ವಾಕ್ಯ.
ಆದರೆ ರಕ್ತದಿಂದ ಕೂಡಿರುವ ಮಾಂಸವನ್ನು ನೀವು ತಿನ್ನಬಾರದು. ರಕ್ತವು ಜೀವವಷ್ಟೇ.
ರಕ್ತವು ಜೀವವಷ್ಟೇ, ರಕ್ತದಲ್ಲಿ ಹೆಂಗಿದೆ ಹೆಂಗಿದೆ ಏನಪ್ಪ ಇದೆ ಅಂದರೆ ಜೀವ ಇದೆ ಅಂತ ಹೇಳ್ತಾರೆ ಅಲ್ವರ. ಹಂಗೆ ರಕ್ತ ಏನಪ್ಪ ಸೂಚಿಸ್ತದೆ, ಒಬ್ಬರ ಜೀವಿತ ಏನು ಮಾಡ್ತಾರೆ ಸೂಚಿಸ್ತದೆ ಅಂದ್ರೆ. ನೋಡಿ ಇದನ್ನೇ ಯೇಸು ಕ್ರಿಸ್ತು ಹೇಳ್ತಾರೆ ಇಲ್ಲಿ, ಯೋಹಾನ 6ನೇ ಅಂದ್ರೆ ಹೇಳ್ತಾರಲ್ಲ, ಅಲ್ಲಿ ರೊಟ್ಟಿ ಬಗ್ಗೆ ಹೇಳ್ಬೇಕಾದ್ರು ಕೂಡ ಅವರು ತನ್ನ ಒಂದು ದ್ರಾಕ್ಷಿ ರಸದ ಬಗ್ಗೆ ಕೂಡ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಓದ ನೋಡಿದ್ರಿ ಇಲ್ಲಿ ಯೋಹಾನ 6ನೇ ಅಧ್ಯಾಯ 53-56, ದಯವಿಟ್ಟು
ತಮ್ಮ ತಮ್ಮೊಳಗೆ ವಾಗ್ವಾದ ಮಾಡುತ್ತಿರಲು ಏಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮತ್ತು ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವೆನು. ಯಾಕಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ, ನಾನು ಅವನಲ್ಲಿ ಇರುತ್ತೇನೆ.
ನೋಡ್ರ ಇಲ್ಲಿ ಹೇಳ್ತಾರೆ ಏನ್ರಿ, ನನ್ನ ಮಾಂಸವನ್ನು ತಿಂದು ಏನ್ರಿ ನನ್ನ ರಕ್ತನ ಕುಡಿದ್ರೆ ನಿಮ್ಗೇನಿಲ್ಲ, ನಿತ್ಯ ಜೀವ ಇಲ್ಲ ಅಂತ ಹೇಳ್ತಾರೆ. ನಾನು ನಂದೇ ನಿಜವಾಗ್ಲೂ ಇದೇ ರಕ್ತ, ನಿಜವಾಗ್ಲೂ ಇದೇ ಮಾಂಸ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಹಿಂಗೆಲ್ಲ ಹೇಳಿದ ತಕ್ಷಣ ಶಿಷ್ಯರುಗಳಿಗೆ ಭಯ ಆಗ್ಬಿಡ್ತದೆ, ಏನಪ್ಪಾ ಇವರು ರಕ್ತನ ಕುಡಿಬೇಕು ದೇಹನ ತಿನ್ನಬೇಕು ಅಂತ ಹೇಳ್ಬಿಟ್ಟು ಬೇಜಾರಾಗ್ಬಿಟ್ಟು ಹೆಂಗೆ ಅಂತಂದ್ಬಿಡ್ತಾರೆ, ಎಲ್ಲ ಹಿಂದೆ ಕೊಟ್ಟೋಗ್ಬಿಡ್ತಾರೆ. ಏಕೆ ಅಂದರೆ ಧರ್ಮಶಾಸ್ತ್ರ ರೂಲ್ಸ್ ಇತ್ತು ಅದರ, ಮನುಷ್ಯನ ದೇಹ ಮನುಷ್ಯನ ರಕ್ತ ಏನು ಮಾಡಂಗಿಲ್ಲ ಕುಡಿಯೋ ಹಾಗಿಲ್ಲ ಅದರ ಏನ್ರಿ, ನರಭಕ್ಷಕರು ಆಗಿರಂಗಿಲ್ಲ ರೀ, ಇದು ದೇವ್ರಿಗೆ ಏನ್ರಿ ಅಸಹ್ಯ ಅಶುದ್ಧ ಅದರ ಆಗಿರ್ಬೇಕು. ಯೇಸು ಕ್ರಿಸ್ತನು ಹೇಳ್ತಾವ್ರಲ್ಲ ಇವ್ರು ಹೆಂಗೆ ದೇವ್ರ ಮಗನಾಗಿರಕ್ಕೆ ಸಾಧ್ಯ ಅಂತ ಏನು ಮಾಡ್ತಾರೆ ಎಷ್ಟೋ ಜನ ಏನು ಮಾಡ್ತಾರೆ, ಹಿಂದಕ್ಕೆ ಹೋಗ್ಬಿಡ್ತಾರೆ. ಅದರ ನನ್ನ ರಕ್ತವನ್ನು ಕುಡಿಬೇಕು ನನ್ನ ಮಾಂಸವನ್ನು ತಿನ್ನಬೇಕು ಅಂದವಾಗ ಅಲ್ರ. ಈಗ ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ, ಹೀಗೆ ನೀವು ನನ್ನ ರಕ್ತವನ್ನು ಕುಡಿದ್ರೆ ನಾನು ನಿನ್ನಲ್ಲಿಯೂ ನೀವು ನಮ್ಮಲ್ಲೇನಾಗಿರ್ತೀರಂತೆ ಇರ್ತೀನಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅಲ್ವರ. ಈಗೇನು ಇದು ರಕ್ತನ ಕುಡಿಯೋದು, ಇದೇನು ದೇಹನ ತಿನ್ನೋದು, ನೀವು ರಕ್ತ ಅಂದ್ರೆ ಏನು ನೋಡಿದ್ರಿ ಜೀವಿತ ಅದರ. ಇವಾಗ ಯೇಸು ಕ್ರಿಸ್ತನ ರಕ್ತ ಕುಡಿದ್ರೆ ಯೇಸು ಕ್ರಿಸ್ತನ ಜೀವಿತನ ಏನು ಮಾಡಬೇಕು ಕುಡಿಬೇಕು ಅಂತ ಅರ್ಥ. ಏನು ಯೇಸು ಕ್ರಿಸ್ತನ ಜೀವಿತನ ಕುಡಿಯೋದು ಅಂತಂದರೆ ಅದರ, ಇವಾಗ ಯೋಚನೆ ಮಾಡಿರ್ತೀನಿ, ಇವಾಗ ಯಾರೋ ಬಾಟ್ನಿ ಪ್ರೊಫೆಸರ್ ಇರ್ತಾರೆ ಅಂತ ತಿಳ್ಕೊಳ್ಳಿ ಅದರ, ಏನ್ರಿ ಔಟ್ ಆಫ್ ಔಟ್ರಿ ರ್ಯಾಂಕ್ ಸ್ಟೂಡೆಂಟು, ಅವ್ರನ್ನ ನೋಡ್ಬಿಟ್ಟು ಪ್ರೊಫೆಸರ್ ಏನು ಹೇಳ್ತಾರೆ, ಏನಪ್ಪಾ ಎಲ್ಲ ಬುಕ್ಕು ಪುಸ್ತಕದಲ್ಲಿರೋದನ್ನೆಲ್ಲವನ್ನು ಏನು ಮಾಡಿಬಿಟ್ಟಿದ್ಯಾ ಅರ್ದು ಕುಡ್ದುಬಿಟ್ಟಿದ್ಯಾ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ, ಅವ್ನ ಬುಕ್ಕನ್ನ ಹಂಗೆ ಕುಡ್ದುಬಿಟ್ಟಾನೆ ಅಂತಾನೆ ಅರ್ಥ, ಏನರ್ಥ
ತಿಳ್ಕೊಂಡಿದ್ದಾರೆ.
ತಿಳ್ಕೊಳವನೇ ಜೀರ್ಣ ಮಾಡ್ಕೊಂಬಿಟ್ಟಾನೆ ಅಂತ ಅರ್ಥ. ಇದನ್ನೇ ಯೇಸುಕ್ಕು ಹೇಳಿದ್ದು, ಇದು ಒಂದು ರಕ್ತ ಅಂದ್ರೆ ಏನರ್ಥ, ಲಿಟ್ರಲ್ ಅಲ್ಲಿ ರಕ್ತ ಕುಡಿ ಅಂತ. ಸ್ವಲ್ಪ ನಿಧಾನವಾಗಿ ಶಿಷ್ಯರೆಲ್ಲ ಕೂತ್ಕೊಂಡು ಕೇಳಿದ್ರೆ 70 ಮಂದಿ ಹೋಗ್ತಾ ಇರಲ್ಲ ಅಲ್ಲೇ ಇದ್ದಿರೋರು, 12 ಮಂದಿ ಕೇಳ್ತಾರೆ ನೀವು ಹೋಯ್ತೀರ ಅಂದ್ರೆ ಇಲ್ಲ ಸ್ವಾಮಿ ನಾವು ಹೋಗಲ್ಲ ಅಂತ ಹೇಳ್ತಾರೆ. ಅಂದ್ರ ಜೀವ ಉಳ್ಳ ವಾಕ್ಯ ನಿಮ್ಮ ಹತ್ರನೇ ಇರೋದು ಅಂತ ಅಲ್ವರ, ಅದಕ್ಕೆ ಕರ್ತನಿ ಪ್ರೀತಿ ಅಂತ ಸೊಳ್ಳೆ. ರಕ್ತ ಅಂದ್ರೆ ನಿಜವಾಗ ನೇರವಾಗಿರೋಂಥ ರಕ್ತ ಅಲ್ಲ ರೀ, ರಕ್ತ ಅಂದ್ರೆ ರಕ್ತದಲ್ಲ ಜೀವ ಇದೆ. ಹಂಗಾದ್ರೆ ಯೇಸು ಕ್ರಿಸ್ತನ ಜೀವಿತನ ನಮ್ಮ ಜೀವಿತದಲ್ಲಿ ಏನ್ ಮಾಡ್ಬೇಕು ನಾವು ಅಳವಡಿಸ್ಕೊಳ್ಬೇಕು. ಸರಿ, ಯೇಸು ಕ್ರಿಸ್ತನ ಜೀವಿತ ಹೇಗಿತ್ತು, ಯೇಸು ಕ್ರಿಸ್ತನ ಜೀವಿತ ಹೆಂಗಿತ್ತು ಗೊತ್ತಾ, ಯೇಸು ಕ್ರಿಸ್ತನ ಜೀವಿತ ದೇವರಿಗೆ ಮಹಿಮೆ ತರೀತಿಲಿ ಇತ್ತು, ತ್ಯಾಗಮಯವಾದಂಥ ಜೀವಿತ ಇರ್ತೀರಿ ಅವ್ರದ್ದು. ಎಫೆಸರ್ ಬಂದಂಥ ಪತ್ರಿಕೆ 5ನೇ ಅಧ್ಯಾಯ 2ನೇ ವಾಕ್ಯ, ಎಫೆಸರ್ಗೆ ಬಂದ ಪತ್ರಿಕೆ 5:2.
ನಿಮ್ಮನ್ನು ಪ್ರೀತಿಸಿ ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನು ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ.
ನೋಡ್ರ ಹೆಂಗಂತೆ, ನಿಮ್ಮ ಯೇಸು ಕ್ರಿಸ್ತ ಹೆಂಗ್ ನಡೆದ್ರೆ ಅಂತ, ನಮ್ಗಾಗೆ ದೇವ್ರಿಗೆ ಸುಗಂಧ ವಾಸನೆಯಾಗಿ ಯಜ್ಞ ತರ ತನ್ನ ತಾನೇ ಅರ್ಪಿಸೋದ್ರಿ, ಒಳ್ಳೆ ಸುಗಂಧ ವಾಸನೆ ರೀ ಅಲ್ರ. ಅದರಿಂದ ನೀವು ಕೂಡ ಏನ್ ಮಾಡಿ ಪ್ರೀತಿಯಲ್ಲಿ ನೀವು ನೀವು ಕೂಡ ಪ್ರೀತಿಯಲ್ಲಿ ನಡ್ಕೊಳ್ಳಿರಿ ಅಲ್ರ. ಇದು ನಡ್ಕೊಳೋದೊಂದು ಅರ್ಥ ಏನ್ರಿ, ಜೀವಿತ ಯೇಸು ಕ್ರಿಸ್ತನ ಜೀವಿತ ಏನ್ರಿ ತ್ಯಾಗ ಇರಬೇಕು, ಪ್ರೀತಿಯಲ್ಲಿ ಏನಾಗಬೇಕು ರೆಡಿಯವರಾಗಿರ್ಬೇಕು. ಯೇಸು ಕ್ರಿಸ್ತು ತನ್ನ ಗ್ರಂಥ ಎಲ್ಲ ಪ್ರಿಫರೆನ್ಸ್ಗಳನ್ನ ಬಿಟ್ಕೊಟ್ರಿ, ಯಾರಿಗೆ ದೇವ್ರ ಚಿತ್ತ ಮಾಡೋದಕ್ಕೋಸ್ಕರ. ಅದರ ಎಲ್ಲ ಸಹೋದರ ಸಹೋದರಿಗಳ ಜೊತೆ ಹೆಂಗಿದ್ರಂತೆ, ಅವರ ಪ್ರೀತಿಯಿಂದ ಏನಾಗಿದ್ರೆ ಇದ್ರಿ, ಅವರೇ ಪ್ರೀತಿಗೆ ಪ್ರತಿಬಿಂಬ ರೀ ಅದರ. ಅದರಿಂದ ಈ ಥರ ಲೈಫು ಯಾರ್ದಾಗಿರ್ಬೇಕು, ದೇವ್ರ ಮಕ್ಕಳದಾಗಿರ್ಬೇಕು. ಅದಕ್ಕೆ ಹೇಳೋದು ಅಪೊಸ್ತಲ ಪೌಲ್ ರೋಮ್ ಪುಟದಲ್ಲಿ ಹೇಳ್ತಾರೆ, ಸಹೋದರಗಳೇ ನಿಮ್ಮ ಹತ್ರ ಬೇಡ್ಕೊಳೋದು ಏನಂತಂದ್ರೆ, ನಿಮ್ಮ ದೇಹಗಳು ಏನ್ಮಾಡಿ ಸಜೀವ ಯಜ್ಞವಾಗಿ ನೀವು ಅರ್ಪಿಸಿಕೊಳ್ಳಿ, ಇದು ನೀವು ದೇವರಿಗೆ ಮಾಡೋಂಥ ಬುದ್ಧಿ ಉಳ್ಳ ಆರಾಧನೆ. ನೋಡಿ ನಿಜವಾದ ಆರಾಧನೆ ಏನಪ್ಪಾ, ನಮ್ಮನ್ನ ನಾವೇ ದೇವ್ರಿಗೋಸ್ಕರ ಏನು ಮಾಡೋದು ತ್ಯಾಗ ಮಾಡೋದ್ರಿ, ಸ್ಯಾಕ್ರಿಫೈಸ್ ಮಾಡೋಂಥದ್ದು ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಇದು ಕ್ರಿಸ್ತನ ಜೀವಿತ. ಯೇಸು ಕ್ರಿಸ್ತು ಲೋಕದಲ್ಲಿ ಇರ್ಬೇಕಾದ್ರೆ ಎಲ್ಲ ಆಸೆ ಆಕಾಂಕ್ಷೆಗಳು ನೆರವೇರಿಸ್ಕೊಂಡು ಹೋಯ್ತಾರೆ. ಅರೆ ಇವೆಲ್ಲವನ್ನು ದೇವ್ರಿಗೋಸ್ಕರ ಏನು ಮಾಡಿದ್ರು ಬಿಟ್ಕೊಟ್ರು, ಇದೇ ಆ ದ್ರಾಕ್ಷ ಪಾತ್ರೆಯಲ್ಲಿರೋಂಥ ದ್ರಾಕ್ಷರಸ ಅಂದ್ರೆ ಅರ್ಥ. ಕ್ರೈಸ್ಟ್ ಸ್ಯಾಕ್ರಿಫಿಷಲ್ ಲೈಫ್. ಅಂದ್ರೆ ಯೇಸು ಕ್ರಿಸ್ತು ಭೂಲೋಕದಲ್ಲಿ ಹೇಗೆ ನೋಡಿರೋ ಅದೇ ರೀತಿ ನಡೆಯಂಥದ್ದು. ಅವ್ರ ದೇವ್ರು ಎಷ್ಟು ಅನುಭವಗಳು ಕೊಟ್ರಿ, ಕಷ್ಟ, ಸಂಕಟ, ವೇದನೆ, ನಿಂದನೆ, ಅವಮಾನ ಎಲ್ಲ ಇತ್ತರಿ ಅನುಭವದಲ್ಲಿ. ಈ ಪಾತ್ರೇನ, ಈ ಅನುಭವನ ಯೇಸು ಕ್ರಿಸ್ತ ಏನ್ ಮಾಡಿದ್ರು, ಅನುಭವಿಸಿದ್ರು. ಅಂದ್ರೆ ಅದನ್ನೇ ತ್ಯಾಗಮಯವಂತ ಜೀವಿತ. ಅಂದ್ರೆ ಇವಾಗ ನೋಡಿ, ಇದನ್ನೇ ಯೇಸು ಕ್ರಿಸ್ತ ಶಿಷ್ಯನಿಗೆ ಹೇಳ್ತಾರೆ. ಎಲ್ಲಿ ಹೇಳ್ತಾರೆ ಅಂದ್ರೆ, ಒಂದ್ಸತಿ ಯೋಹಾನ ಮತ್ತೆ ಯಾಕೋಬ್ಬರ ತಾಯಿ ಯೇಸು ಕ್ರಿಸ್ತ ಅಂತ ಬಂದು ಕೇಳ್ತಾರೆ, ಸ್ವಾಮಿ ನನ್ಗೆ ಇಬ್ರು ಜನ ಮಕ್ಕಳುಗಳಿಗೆ ಎಡಭಾಗದಲ್ಲಿ ಬಲಭಾಗದಲ್ಲಿ ಕುತ್ಕೊಳ್ಳಿಕ್ಕೆ ಮಾಡಿ, ದಯವಿಟ್ಟು ಅವಕಾಶ ಕೊಡಿ ಅಂತಂದ್ಬಿಟ್ಟು. ಅಂದ್ರೆ ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ತಾಯಿ ನೀನು ಏನು ಕೇಳ್ತಾ ಇದ್ದೀಯೋ ನಿನಗೆ ಗೊತ್ತಿಲ್ಲ. ಅಂದ್ರೆ ಅದು ದೇವ್ರ ಕೇಳಿ ಮಾತ್ರ ಇರೋದು. ಆದರೆ ಇದು ಯಾರಿಗೆ ಕೊಡ್ತಾರೆ ದೇವರು ಅಂತಂದ್ರೆ, ಏನ್ರಿ ಯಾರು ನಾನು ಕುಡಿಯಂಥ ಪಾತ್ರೆಯಲ್ಲಿ ಕುಡಿತಾನೋ ಅವನಿಗೆ ಏನು ಮಾಡೋದಿದು ಕೈಪಾಲ್ಸದು ಅಂತ ಹೇಳ್ತಾರೆ. ಇವಾಗ ಓದೋ ನೋಡಿತೀರಿ ಆ ಪಾತ್ರೆ ನೀನು ಅಲ್ಲಿ ಗೊತ್ತಾಗ್ತಾರೆ ನೋಡಿ. ಓದೋಣ ಮತ್ತೆ 20ನೇ ಅಧ್ಯಾಯ 21 ಮತ್ತು 22.
ಆತನು
ಆಕೆ
ಆಕೆಯನ್ನು, ನಿನಗೇನು ಬೇಕಮ್ಮ ಎಂದು ಕೇಳಲು ಆಕೆ, ನಿನ್ನ ರಾಜ್ಯದಲ್ಲಿ ನನ್ನ ಈ ಇಬ್ಬರು ಮಕ್ಕಳಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲೂ ಮತ್ತೊಬ್ಬನು ಎಡಗಡೆಯಲ್ಲೂ ಕೂತುಕೊಳ್ಳುವುದಕ್ಕೆ ಅಪ್ಪಣೆಯಾಗಬೇಕು ಅಂದಳು. ಅದಕ್ಕೆ ಏಸು, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು. ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದಾದೀತೆ ಎಂದು ಕೇಳಲು ಅವರು ಆಗುವುದು ಅಂದರು.
ನೋಡ್ರ ನಾನು ಕುಡಿಯೋಂಥ ಪಾತ್ರೆಯಲ್ಲಿ ನಿಮ್ಮಿಂದ ಕುಡಿಯಲು ಆದೀತೆ ಅಂತ ಕೇಳೋದು. ಇವಾಗ ಯೋಚನೆ ಮಾಡಿರ್ತೀನಿ, ಇವಾಗ ಯೇಸು ಕ್ರಿಸ್ತು ಕುಡಿದಿರೋಂಥ ಪಾತ್ರೆಯಲ್ಲಿ ಇವ್ರಿಗೆ ಕುಡಿಯೋಕ್ಕಾಗಿಲ್ವಾ? ಏನಪ್ಪ ಇವಾಗ ನೀವು ಏನು ಗ್ಲಾಸಲ್ಲಿ ನೀರು ಕುಡಿತೀರೋ ಆ ಗ್ಲಾಸಲ್ಲಿ ನಾನು ಕುಡಿಬೋದಿಲ್ವ? ಕುಡಿಬೋದು ರೀ. ಶಿಷ್ಯನುಗಳು ಅದೇ ಮಾಡಿದ್ದು, ಕೊನೆ ಪಂಕ್ತಿ ಇರಬೇಕು ಕುಡಿಯೋ ರಾಜ್ಯ ಎಲ್ಲರೂ ಏನು ಮಾಡಿದ್ರು ಕುಡಿದ್ರು. ಹಂಗ್ರೆ ಯೇಸು ಕ್ರಿಸ್ತು ಲಿಟ್ರಲ್ ಆಗಿರೋಂಥದ್ದ ಪಾತ್ರೆಯಲ್ಲಿ ಕುಡಿ ಅಂತ ಹೇಳ್ತಾ ಇದ್ದಾರಾ? ಇಲ್ಲ ರೀ, ನನಗೆ ದೇವ್ರ ಅನುಭವಗಳನ್ನ ಏನು ಮಾಡೋದು ಇಟ್ಟಿದ್ದಾರೆ, ಕಷ್ಟ, ಸಂಕಟ, ವೇದನೆ, ತೊಂದರೆ, ವಿಪತ್ತು ಇವೆಲ್ಲ ಇಟ್ಟಿದ್ದಾರೆ. ನಾನು ಇದನ್ನ ಅನುಭವಿಸ್ತಾ ಇದ್ದೀನಿ ದೇವ್ರಿಗೋಸ್ಕರ. ನನ್ನ ಲೈಫೇ ಇದು, ನನ್ನ ರಕ್ತನೇ ಅದು ರೀ. ಆ ಥರ ಇದ್ದೀನಿ, ಆ ಥರ ನಿಮಗೆ ಅನುಭವಿಸೋದಕ್ಕೆ ಸಾಧ್ಯನಾ? ನಾನು ಯಾವ ಥರ ಪಾತ್ರೆಯಲ್ಲಿ ದೇವ್ರ ನನಗೋಸ್ಕರ ಇಟ್ಟಿರಲ್ಲ, ಇದನ್ನೆಲ್ಲ ನಾನೆಲ್ಲ ಸಫರ್ ಮಾಡ್ತಾ ಇದ್ದೀನಲ್ವಾ, ಇದನ್ನೆಲ್ಲ ಸ್ವೀಕಾರ ಮಾಡ್ತಾ ಇಲ್ಲ, ಇದನ್ನು ಸ್ವೀಕಾರ ಮಾಡಕ್ಕೆ ನಿಮಗೆ ರೆಡಿನಾ ಅಂತ ಏನು ಮಾಡ್ತಾರೆ ಪ್ರಶ್ನೆ ಕೇಳ್ತಾರೆ. ಹಂಗಾರೆ ಯೇಸು ಕ್ರಿಸ್ತು ಲಿಟ್ರಲ್ ಆಗಿರೋಂಥ ದ್ರಾಕ್ಷಸ್ ಬಗ್ಗೆ ಹೇಳೋರ ಜೀವಿತ, ಆತನ ಜೀವಿತದ ಬಗ್ಗೆ ಹೇಳ್ತಾರೆ. ಅದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಇನ್ನೊಂದು ಕಡೆ ಹೇಳ್ತಾರೆ ನೋಡ್ತೀನಿ, ಇಲ್ಲಿ ಯೇಸು ಕ್ರಿಸ್ತನ ಅರೆಸ್ಟ್ ಮಾಡಕ್ಕೆ ಬರ್ತಾರೆ. ಆದ್ರೆ ಅವಾಗ ಪೀಟರ್ ಏನು ಮಾಡ್ತಾರೆ ಅಂದರೆ, ಇಮ್ಮಿಡಿಯೇಟ್ ಕತ್ತಿ ತೊಗೊಂಡು ಸೋಲ್ಜರ್ ಕಿವಿನ ಕಡಿದು ಬಿಡ್ತಾರೆ, ಮಲ್ಕಸ್ ಕಿವಿ. ಅಲ್ವರ ಆ್ಯಕ್ಚುಲಿ ಕತ್ತು ಹೊಡಿಬೇಕಾಯ್ತು, ಮಿಸ್ ಆಗಿ ಹಿಂಗೆ ಒಂದು ಕಿವಿ ಏನಾಯ್ತು ಕಟ್ಟಾಗ್ಬಿಡ್ತು. ಅವಾಗ ಯೇಸು ಕ್ರಿಸ್ತು ಇಮ್ಮಿಡಿಯೇಟ್ ಪೇತ್ರನಿಗೆ ಖಂಡಿಸ್ತಾರೆ ನೋಡಿ. ಏನು ಖಂಡಿಸ್ತಾರೆ ಓದೋಣ, ಯೋಹಾನ 18:11, ಜಾನ್ 18:11 ಓದಿ ಬಿದ್ದಾರೆ.
ಆಗ ಏಸು
ಆಗ ಏಸು ಪೇತ್ರನಿಗೆ, ಕತ್ತಿಯನ್ನು ಹೊರೆಯಲ್ಲಿ ಹಾಕು, ತಂದೆ ನನಗೆ ಕೊಟ್ಟಿರುವ ಪಾತ್ರೆಯಲ್ಲಿ ನಾನು ಕುಡಿಯಬಾರದು ಎಂದು ಹೇಳಿದನು.
ನೋಡ್ರ ತಂದ್ರೆ ನನಗೆ ಕೊಟ್ಟಿರೋಂಥ ಪಾತ್ರೆಯನ್ನು ಪಾನ ಮಾಡಿದ್ರೆ ಬಿಟ್ಬಿಡ್ತೀನ. ಏನು ಪಾತ್ರೆ ಅಂದರೆ ಅರ್ಥ? ಹಾಂ, ಏನು ಪಾತ್ರೆ? ಕಪ್ ಆಫ್ ಎಕ್ಸ್ಪೀರಿಯನ್ಸ್, ಅನುಭವ, ಅವಮಾನ, ನಿಂದನೆ, ಅರೆಸ್ಟ್ ಮಾಡ್ಕೊಂಡು ಹೋಗ್ತವ್ರೆ, ಎಂಥೆಂಥ ಅವಮಾನ ರೀ ಇದೆಲ್ಲ ದೇವ್ರು ನನಗೆ ಕೊಟ್ಟವ್ರತಾನೆ. ಇಂಥ ಪಾತ್ರೆಪ್ಪ, ನಾನು ಕುಡಿದ್ರೆ ಬಿಟ್ಬಿಡ್ತೀನಿ. ಹಂಗಾರೆ ಏನು ಯೇಸು ಕ್ರಿಸ್ತು ಲಿಟರಲ್ ಗಂಡ ಪಾತ್ರೆ ಬಗ್ಗೆ ಹೇಳ್ತಾರೆ? ಇದೇ ಪಾತ್ರೆ ಹೇಳಿದ ಶಿಷ್ಯನಗಳಿಗೆ. ಹಂಗಾರೆ ಕೊಟ್ಟಂಥ ದ್ರಾಕ್ಷ ರಸ ಜಸ್ಟ್ ಎ ಸಿಂಬಲ್, ಅದು ನಿಜವಾದ ಅಲ್ಲ ರೀ, ಅದು ಒಂದು ಸೂಚನೆ ಆಗಿತ್ತು, ಅಡಿಯಾಳ ಆಗಿತ್ತು. ಅದರ ಯಾವುದಕ್ಕಪ್ಪ ಒಂದು ಸೂಚನೆ ಅಂತಂದ್ರೆ, ಏನ್ರಿ ಅನುಭವಗಳಿಗೆ ಕೊಡುವಂತ ಒಂದು ಕಷ್ಟ ಸಂಕಟಗಳಿಗೆ, ತೊಂದರೆಗಳಿಗೆ, ವಿಪತ್ತುಗಳಿಗೆ, ಅವ್ರ ಜೀವಿತಕ್ಕೇನ್ರಿ ಒಂದು ಒಂದು ಮಾದರಿ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತು ಗಾರ್ಡನ್ ಗೆತ್ಸೆಮನೆ ಏನು ಕೇಳೋದು ದೇವತ್ರ, ದೇವರೇ ಸಾಧ್ಯವಾದರೆ ಈ ಪಾತ್ರೆ ನನ್ನಿಂದೇನಾಗಲಿ, ಹಾಂ ಏನಾಗಲಿ
ತೊಲಗಿಸು ತೊಲಗಿಸು
ಒಳಗೆ ಹೋಗಲಿ, ಯಾವ ಪಾತ್ರೆ ಓದಿ ನೋಡೋಣ ಅಂತೀರಿ? ಮ್ಯಾಥ್ಯೂ
ತೊಲಗಿಸು.
ಎಸ್ ಮ್ಯಾಥ್ಯೂ 26:39 ಎಲ್ಲ ಗಮನಿಸ್ತಾ ಇದ್ದೀರಾ ಎಲ್ಲರೂ? ದಯವಿಟ್ಟು ಮ್ಯಾಥ್ಯೂ 26:39 ದಯವಿಟ್ಟು ಎಲ್ಲ ಗಮನಿಸಿ. ಹ್ಞೂ, ಮತ್ತೆ 26:39.
ಸ್ವಲ್ಪ ಮುಂದೆ ಹೋಗಿ ಬೊರಲು ಬಿದ್ದು, ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನ ಪ್ರಾರ್ಥಿಸಿದನು.
ನೋಡ್ರ ಯಾವ ಪಾತ್ರೆಪ್ಪ ಅಲ್ಲ ರೈತಲ ಅನುಭವ ಅಲ್ವರ. ಅದನ್ನ ಏನ್ ಮಾಡ್ತಾರೆ ಕೇಳ್ತಾರೆ, ಅಯ್ಯೋ ದೇವ್ರೆ ಅಂತಂದ್ಬಿಟ್ಟು. ಮರಣಕ್ಕಾಗಿದ್ದಿಲ್ಲ ರೀ ಯೇಸು ಕ್ರಿಸ್ತು, ಮರಣಕ್ಕೆಲ್ಲ ರೆಡಿ ಆವತ್ತು ಅಲ್ವರ. ಆದ್ರೆ ಎಕ್ಸ್ಪೀರಿಯನ್ಸಸ್ ಇದೆಯಲ್ಲ, ಏನ್ರಿ ಸ್ಯಾಕ್ರಿಫಿಷಿಯಲ್ ಎಕ್ಸ್ಪೀರಿಯನ್ಸಸ್, ತ್ಯಾಗ ಮಾಡ್ಬೋದು ನೋಡ್ಬೇಕಾಯ್ತು ಅಲ್ವರ. ದೇವ್ರೆ ಇದು ಇದನ್ನೇ ಕಪ್ ಅಂದ್ರೆ ಅರ್ಥ. ಅದಕ್ಕೆ ಯೇಸು ಕ್ರಿಸ್ತು ಫಸ್ಟ್ ಕೊಟ್ಟಿದ್ಯೇನೋ ರೊಟ್ಟಿ, ಎರಡನೇದು ಕೊಟ್ಟಿದ್ಯೇನ್ರಿ ದ್ರಾಕ್ಷರಸ. ರೊಟ್ಟಿಯನ್ನೇನೋ ಯೇಸು ಕ್ರಿಸ್ತು ಮುಖಾಂತರ ಬಂದಿದ್ದ ನೀತಿವಂತಿಕೆ, ಅಲ್ಲ ಈ ನೀತಿವಂತಿಕೆ ಜೀವಿತನ ನಾವು ಹೊಂದ್ಕೊಂಡಿದ ಮೇಲೆ ಇಮ್ಮಿಡಿಯೇಟ್ ಆಗಿ ಏನಪ್ಪ ಮಾಡಬೇಕು ಅಂದ್ರೆ ರೊಟ್ಟಿ ತಿನ್ಬಿಟ್ಟು ಹೋಗ್ಬಿಡೋದಲ್ಲ, ದ್ರಾಕ್ಷ ರಸದಲ್ಲಿ ಕೂಡ ಏನ್ ಮಾಡಬೇಕು ಪಾಲ್ಗೊಳ್ಳಬೇಕು ಅಂದ್ರೆ ಕ್ರಿಸ್ತನ ಶ್ರಮೆ ಸಂಕಟ ಮರಣಗಳಲ್ಲಿ ಪಾಲ್ಗೊಳ್ಳಬೇಕು, ಇವೆರಡರಲ್ಲೂ ಪಾಲ್ಗೊಳ್ಬೇಕ್ರಿ. ಇವಾಗ ಸುವಾರ್ತೆ ಯುಗದಲ್ಲಿ ದೇವ್ರ ಮಕ್ಳಿಗೆ ಇಟ್ಟಿರೋದು ಎರಡೇ ಕಂಡೀಷನ್. ಏನಪ್ಪ ಎರಡು ಕಂಪಲ್ಸರಿ ಕಂಡೀಷನ್ ಅಂದ್ರೆ, ಯೇಸು ಕ್ರಿಸ್ತನ್ ನಂಬಿ ಪಾಪಗಳ ರಕ್ಷಣೆ ಹೊಂದೋದು ಮಾತ್ರ ಅಲ್ಲ ರೀ, ಎರಡನೇದು ಯೇಸು ಕ್ರಿಸ್ತನ್ಗಾಗೆ ಶ್ರಮೆ ಸಂಕಟಗಳನ್ನ ಕೂಡ ಏನ್ಬೇಕು ಅನುಭವಿಸೋಕೆ ಸಿದ್ಧವಾಗಿ ಇರಬೇಕು. ಅದಕ್ಕೆ ಯೇಸು ಕ್ರಿಸ್ತನವರು ಯಾರನ್ನ ಶಿಷ್ಯನಾಗಿ ಅದಕ್ಕೆ ಮನ್ಸು ಪಟ್ಟರೆ ತನ್ನ ತಾನೇ ನಿರಾಕರಿಸ್ಲಿ, ಕಿವಿ ಎತ್ಕೊಂಡು ತನ್ನ ಹಿಂದೆ ಬರಲಿ. ಎಷ್ಟೋ ಜನ ಕ್ರೈಸ್ತವರು ಯೇಸು ಕ್ರಿಸ್ತನ್ ನಂಬಿಡ್ತಾರೆ, ಇನ್ನು ಮುಂದಕ್ಕೆ ಏನೋ ಸ್ಟೆಪ್ಪೇ ತೊಗೊಳಲ್ಲ, ತನ್ನ ತಾನೇ ನಿರಾಕರಿಸೋದಂತ ಇಲ್ವೇ ಇಲ್ಲ ಬಿಡ್ರಿ. ಶಿಲ್ಬೆ ಎತ್ಕೊಳೋದು ಅದಕ್ಕೆ ಗೊತ್ತೇ ಇಲ್ಲ ಅವ್ರಿಗೆ, ಶಿಲ್ಬೆ ಎತ್ಕೊಂಡು ಅಂತ ಕಣ್ಣು ಕತ್ತಿಗೊಂದು ಡಾಲರ್ ಹಾಕೊಂಡ್ಬಿಡ್ತಾರೆ, ಗೋಲ್ಡನ್ ಚೈನ್ ಹಾಕೊಂಡ್ಬಿಟ್ಟು ಇದು ಕ್ರಾಸ್ ಎತ್ಕೊಂಡ್ಬಿಟ್ಟು ನೋಡಪ್ಪ. ಆಮೇಲೆ ಏನ್ರಿ ಅವ್ರ ಹೆಜ್ಜೆ ಜಡೆಯಲ್ಲಿ ಎಣಿ ಅಂತಂದ್ರೆ ಇವರು ಲೆಫ್ಟ್ಗೆ ಹೋಗೋದು ಇವ್ರು ರೈಟ್ಗೆ ಹೋಗೋದು, ಅದರ ಇದ ಕ್ರಿಶ್ಚಿಯನ್ ಲೈಫ್ ನೋ, ಇದು ಕಂಪಲ್ಸರಿ ಕಂಡೀಷನ್ ರೀ. ನೋಡಿ ಓದಿ ಫಿಲಿಪ್ಪಿಯರ್ 1:29.
ಹೇಗೆಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು.
ನೋಡ್ರ ಏನ್ರಿ ಏನ್ ಅನುಗ್ರಹವಾಗಿ ದೊರಕಿದ್ದೆ ನಮ್ಗೆ, ಬರೀ ಕ್ರಿಸ್ತನ ಮೇಲೆ ನಂಬಿಕೆ ಇರೋದು ಮಾತ್ರ, ನಂಬಿಕೆ ಇಟ್ಬಿಟ್ಟು ಸಾಕಪ್ಪ ಒಳ್ಳೆ ನಂಬಿಕೆ ಅಷ್ಟು. ನಾನು ಏನ್ ನಂಬಿಕೆ ಕ್ರಿಯೆ ನೋಡ್ಸಪ್ಪ ನಿನ್ ನಂಬಿಕೆನಾ, ಗುಡ್ ಬಿಲೀವರ್. ವಾಟ್ ಯು ಮೀನ್ ಬೈ ಗುಡ್ ಬಿಲೀವರ್? ಬಿಲೀವರ್ ಇಸ್ ನಾಟ್ ಸಫಿಷಿಯಂಟ್, ಫಾಲೋವರ್ ಆಫ್ ಕ್ರೈಸ್ಟ್ ಇಸ್ ಇಂಪಾರ್ಟೆಂಟ್. ಜೀಸಸ್ ಅದೇ ಹೇಳಿದ್ದು ಮೆನಿ ಬಿಲೀವ್ಡ್, ಅದರ ಎಷ್ಟೋ ಜನ ನಂಬಿಕೆ ಇಟ್ರು, ನಂಬಿಕೆ ಎಲ್ಲ ಬೇಕಾಗಿಲ್ಲ, ನನ್ನ ಹಿಂದೆ ಬರಕ್ ಆಸೆ ಇದೆಯಾ ಬಾ. ಅದರ ಫಾಲೋವರ್ ಆಫ್ ಕ್ರೈಸ್ಟ್ ನಂಬಿಕೆ ಇಡೋದು ಮಾತ್ರ ಅಲ್ಲ ರೀ, ಕ್ರಿಸ್ತನ ಬಾಧೆಗಳನ್ನು ಅನುಭವಿಸೋದು ಅನುಗ್ರಹ ಆಗ್ರಿ, ಫ್ರೀಯಾಗಿ ನಮಗೆ ಕೊಟ್ಟಾರೆ. ಇವೆರಡು ಕಂಡೀಷನ್ ಇಂಪಾರ್ಟೆಂಟ್, ಇದು ಮಾಡಲೇಬೇಕು. ಅದಕ್ಕೆ ಅಪೊಸ್ತಲ ಪೌಲ್ ಒಂದು ಕಡೆ ಹೇಳ್ತಾರೆ ಗೊತ್ತಾ ಏನ್ರಿ, ಕ್ರಿಸ್ತನ ಶ್ರಮೆಗಳಲ್ಲಿ ಏನ್ರಿ ಉಳಿದಿರೋಂಥ ಒಂದು ಶ್ರಮೆ ಸಂಘಟನೆಗಳಲ್ಲಿ ನಾನು ಬಾಧೆಗಳಲ್ಲಿ ಏನಂದ್ರೆ ಪಾಲ್ಗೊಳ್ಳೋದಕ್ಕೆ ನಾನೇನು ಮಾಡ್ತೀನಿ, ತುಂಬ ಸಂತೋಷ ಪಡ್ತೀನಿ ಅಂತ ಹೇಳ್ತಾರೆ. ನೋಡಿ ಓದನ ಎಲ್ಲಿ ಕೊಲೋಸ್ಯರ್ 1:24 ನೋಡಿ.
ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು, ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನು ಉಳಿದಿದ್ದನ್ನು ಸಭೆಯೆಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತಿಳಿಸುತ್ತೇನೆ.
ನೋಡ್ರ ಇನ್ನೂ ಕ್ರಿಸ್ತನ
ನಾನು
ಉಳಿದಿದ್ದೀನಿ.
ಸಭೆಗೆ ಸೇವಕನಾದೆನು.
ಏನಂದ್ರೆ ಇನ್ನೂ ಏನಂತಾರೆ ಕ್ರಿಸ್ತನ ಸಂಕಟಗಳಲ್ಲಿ ಉಳಿದಿದ್ದನ್ನು, ಹಂಗ ಕ್ರಿಸ್ತನ ಒಂದು ಸಂಕಟ ಅಂತ ಇರ್ತಾರೆ, ಒಂದು ಪಾತ್ರ ಅಂತ ಇರ್ತಾರೆ ನೋಡಿದ್ರೆ, ಆದ್ರೆ ಸ್ವಲ್ಪ ಉಳಿದೈತೆ. ಇದನ್ನ ಸಭೆ ಮುಂದೆ ಆತನ ದೇಹಕ್ಕೋಸ್ಕರ ಏನ್ ಮಾಡ್ತೀನಿ ಶರೀರದಲ್ಲಿ ಅನುಭವಿಸೋದಿಕ್ ನಾನು ಅನುಭವಿಸ್ ತೀರಿಸ್ತೀನಿ, ಆಸೆ ಪಡ್ತೀನಿ, ಸಂತೋಷವಾಗಿರ್ತಾರೆ. ಯಾಕೆ ಅಂದ್ರೆ ಇದೇ ಆ ಪಾತ್ರೆ, ಆ ಪಾತ್ರೆಯಲ್ಲಿ ಅದಕ್ಕೆ ಹೇಳಿದ್ರೆ ಯೇಸುಕ್ರಿಸ್ತ ಎಲ್ಲ ಏನ್ರಿ ಡ್ರಿಂಕ್ ಯು ಆಲ್ ಆಫ್ ಇಟ್ ಅನ್ನ ಏನರ್ಥ, ಇನ್ನೆಲ್ಲವನ್ನು ಕುಡಿದು ಬಿಡ್ರಿ, ಮಿಗಿಸ್ಲೇಬೇಡಿ, ಖಾಲಿ ಮಾಡಾಕಿ, ಈ ಕಷ್ಟ ಸಂಘಟನೆ ಕ್ರಿಸ್ತನ ಅನುಭವಿಸೋದು ಎಲ್ಲ ಮುಗಿಸ್ಬಿಡಿ ಅಂತಂದ್ರು. ಇದೇ ಪ್ರಭು ರಾಜರ ಭೋಜನ ನಿಜವಾದ ಅರ್ಥ, ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಇವತ್ತು ಇದು ಅರ್ಥನೇ ಗೊತ್ತಿಲ್ದಿರ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಅಯ್ಯೋ ಇದು ತಗೊಂಡಿದ್ರೆ ಇದ್ರೆ ನಿಮ್ಗೆ ಖಾಲಿ ಬಂದ್ಬಿಡ್ತದೆ, ನಮ್ಮ ಪಾಪಗಳಿಗೆಲ್ಲ ಕ್ಷಮಾಪಣೆ ಇಲ್ಲ, ನೋಡಿ ಎಷ್ಟೋ ಜನ ಏನಾಗಿದ್ದಾರೆ, ಕಾಯಿಲೆಯಿಂದಿದ್ದಾರೆ, ಬಲಹೀನರಾಗಿದ್ದಾರೆ, ಸಾಯ್ತಾ ಇದ್ದಾರೆ. ಅಲ್ಲರ ಅದಕ್ಕೆ ನಾವೇನು ಮಾಡೋಕಿದ್ನ, ಕಂಪಲ್ಸರಿ ಏನು ಮಿಸ್ ಮಾಡಿದ್ರು ಅದನ್ನು ಮಾತ್ರ ಮಿಸ್ ಮಾಡ್ಬಿಡ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ತಿಂಗಳಿಗೆ ಮೊದಲನೇ ದಿನ ಮೊದಲನೇ ವಾರ ಇಟ್ಬಿಡ್ತಾರೆ, ಸಂಬಳ ಬಂದಿರ್ತಾರೆ, ಕಾಣಿಕೆ ಚೆನ್ನಾಗಿ ಬರ್ತದೆ, ಕರೆಕ್ಟಾಗಿ ಏನಾಗ್ತಾರೆ ಇದು ಆಚರಣೆ ಮಾಡಿಬಿಟ್ರೆ ಎಲ್ಲರೂ ಮಿಸ್ ಮಾಡಲ್ಲ, ಎಲ್ಲ ಬಂದೇ ಬರ್ತಾರೆ ಅಂತ. ಅಲ್ವರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ನಮ್ಮ ಪಾಪಗಳನ್ನ ಪರಿಹಾರ ಮಾಡೋಕ್ಕೆ ಪ್ರಭು ರಾತ್ರಿ ಭೋಜನ ಅಲ್ಲ ರೀ. ಅಲ್ವರ ಇವಾಗ ಯೋಚನೆ ಮಾಡಿರ್ತೀನಿ, ಎಲ್ಲರೂ ಏನು ತಿಳ್ಕೊಂಬಿಡ್ತಾರೆ, ಈ ಪ್ರಭು ರಾತ್ರಿ ಭೋಜನ ತಗೊಂಬಿಟ್ರೆ ನಮ್ಮ ಪಾಪ ಎಲ್ಲ ಶುದ್ಧ ಆಗ್ಬಿಡ್ತಾರೆ, ಪಾಪ ಎಲ್ಲ ಪರಿಹಾರ ಆಗ್ಬಿಡುತ್ತೆ ಅಂತ. ನಮ್ಮ ಪಾಪಗಳನ್ನ ಪರಿಹಾರ ಮಾಡೋದು ಯಾವುದು, ಪ್ರಭುರಾತ್ರಿ ಭೋಜನನ. ಎಲ್ಲೈತೆ ಬೈಬಲ್ನಲ್ಲಿ? ಹಾ, ಕ್ರಿಸ್ತನ ರಕ್ತ, ಆತನ ರಕ್ತದ ಮೇಲಿರಂತ ಶ್ರೇಷ್ಠವಾದ ನಂಬಿಕೆ ರೀ. ನೋಡಿ ಓದನ 1 ಯೋಹಾನ 1:7.
ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ, ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ.
ನೋಡಪ್ಪ ಯೇಸು ಕ್ರಿಸ್ತನ ರಕ್ತಕ್ಕೆ ಎಷ್ಟು ಪವರ್ ಇದೆ ಅಂದರೆ, ಸಕಲ ಪಾಪ ಅಂದ್ರೆ ಲೋಕದಲ್ಲಿ ಎಲ್ಲ ಲಿಸ್ಟ್ ಮಾಡ್ರಿ, ಆಲ್ ಸಿನ್ಸ್ ಆರ್ ವಾಸ್ಟ್ ವೇಬಲ್ ಬ್ಲಡ್ ಆಫ್ ಕ್ರೈಸ್ಟ್, ಅಷ್ಟು ಪವರು ಕ್ರಿಸ್ತನ್ಗೆ ರಕ್ತಕ್ಕಿದೆ ರೀ. ಅದರ ಪ್ರಭುರಾತ್ರಿ ಭೋಜನ ಅಲ್ಲ ರೀ, ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ ರೀ. ಅದರ ಹಂಗ್ರೆ ಯೇಸು ಕ್ರಿಸ್ತ ಎಷ್ಟು ಸಾಯ್ಬೇಕು, ಒಂದೇ ಸತಿ ರೀ, ರಿಪೀಟ್ ಎಲ್ಲ ಮಾಡೋಂಥ ಅವಶ್ಯಕತೆ ಇಲ್ಲ. ನೋಡ್ರಿ ಓದನ 7:27.
ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ, ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಕ ಮಹಾಯಾಜಕರಂತೆ ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ. ಈತನು ತನ್ನನ್ನೇ ಸಮರ್ಪಿಸಿಕೊಂಡು ಒಂದೇ ಸಾರಿ ಆ ಕೆಲಸವನ್ನು ಮಾಡಿ ಮುಗಿಸಿದನು.
ಒಂದೇ ಸತಿ ಮುಗಿಸ್ಬಿಟ್ರಿ, ತಿರ್ಗಾ ತಿರ್ಗಾ ಮಾಡ ಅಂತಿಲ್ಲ. ಇಸ್ರೇಲ್ ಜನಗಳು ಪ್ರತಿ ವರ್ಷ ಮಾಡ್ತಾ ಇದ್ರು ರಿಪಿಟೇಷನ್. ನೋ 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 ನೋ, ಒಂದೇ ಸತಿ ಮಾಡಿ ಮುಗಿಸ್ಬಿಟ್ರು ರೀ. ತಿರ್ಗಾ ತಿರ್ಗಾ ರಿಪೀಟ್ ಮಾಡ್ಬಿಟ್ಟು, ಅಯ್ಯೋ ಯೇಸು ಕ್ರಿಸ್ತ ನಮ್ಗೆ ಹಾಕ್ಸತ್ರು, ಯೇಸು ಕ್ರಿಸ್ತ ನಮ್ಗೆ ಅನ್ನ ಪಾಪ ಪರಿಹಾರ ಆಯ್ತು ಅರ ಅದನ್ನ ಮಾಡಬೇಕು ಅಂತ ಅದಲ್ಲ ರೀ. ಅದರಿಂದ ಪಾಪದ ಪರಿಹಾರ ಆಗೋದಲ್ಲ ರೀ. ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ ಬ್ರದರ್, ಇಲ್ಲ ಬ್ರದರ್ ಏನಂದ್ರೆ ನೋಡಿ, ಸತ್ಯಕ್ಕೆ ಬರೋಕ್ಕಿಂತ ಮುಂಚೆ ನಮ್ಮೆಲ್ಲ ಪಾಪಗಳಿಗೆ ಯೇಸು ಕ್ರಿಸ್ತ ಏನಾಗಿದ್ದಾರೆ, ಸತ್ತಿದ್ದಾರೆ. ಅದಕ್ಕೆಲ್ಲ ಯೇಸು ಕ್ರಿಸ್ತ ಶಿಲುಬೆ ಮರಣ ಆಗೋಯ್ತು ಬ್ರದರ್. ಆದರೆ ನಾವು ಸತ್ಯ ತಿಳಿದಿದ ಮೇಲೆ, ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದ ಮೇಲೆ ನಮ್ಮ ಪಾಪಗಳು ಮಾಡ್ತಾ ಇರ್ತೀರಿ, ಅದಕ್ಕೆ ಹೆಂಗೆ ಬದರ್? ಅದಕ್ಕೆಲ್ಲ ಪರಿಚಿತ ಆಗ್ಬೇಕಲ್ಲ ಬದರ್, ಅದರ ಅದಕ್ಕೆ ಪಾಪ ನಿವಾರಣೆ ಆಗ್ಬೇಕಲ್ಲ, ಅದಕ್ಕೆ ಯೇಸು ಕ್ರಿಸ್ತನ ತಿರ್ಗಾ ಸಾಯಿಸಕ್ಕೆ ಆಗ್ತಾರ ಆಗಲ್ಲ. ಅದಕ್ಕೆ ಏನ್ರಿ ಪ್ರಭು ರಾತ್ರಿ ಭೋಜನ, ಅದು ನಾವು ಮುರಿದಾವಾಗೆಲ್ಲ ಯೇಸು ಕ್ರಿಸ್ತನ ಸತ್ತಂತೆ, ಅದರ ಆ ದ್ರಾಕ್ಷಿ ರಸನ ಕುಡಿದಾವಾಗೆಲ್ಲ ಯೇಸು ಕ್ರಿಸ್ತನ ರಕ್ತ ನಮಗೆ ಸುರಿಸ್ತಂತೆ, ಅದರ ನಮ್ಮ ಪಾಪಗಳಿಗಾಗಿ ಮಾಡೋದು ತಿರ್ಗಾ ಆತನ ಪ್ರಾಣ ಕೊಟ್ಟಂತೆ ಅಂತ ಅಂದ್ಬಿಟ್ಟು, ಅದರ ತಿರ್ಗಾ ತಿರ್ಗಾ ಆತನ ಏನು ಮಾಡೋದು ಸಾಯಿಸಂಥದ್ದು, ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೇ, ಇದನ್ನ ಈ ಕ್ರಿಸ್ತನ ಸಾಯಿಸದಂತಲ್ಲ ರೀ. ಅದರ ಇದು ಒಂದೇ ಸತಿ ಸಾಕು, ಸತ್ಯವೇದ ಹೇಳೋದು ಒಂದೇ ಸತಿ ಆತನ ಪ್ರಾಣ ಕೊಟ್ಟರು, ಒಂದೇ ಸತಿ ಮುಖಾಂತರ ಅದನ್ನ ಪಾಪ ನಿವೃತ್ತಿ ಮಾಡಿಬಿಟ್ರು ಪರ್ಮನೆಂಟ್ ಆಗಿ. ಮತ್ತೆ ಇದೇನಿದು ಅಂದ್ರೆ, ಇದು ಪ್ರಭುವ ಮರಣವನ್ನು ನೋಡ್ಸಂತದ್ದು. ಅದರ ಮರಣ ಆಚರಣೆ ಮಾಡೋದಿಲ್ಲ ರೀ, ಶೋಯಿಂಗ್ ಇಸ್ ಡೆತ್, ಮೆಮೊರಿ ಆಫ್ ಡೆತ್. ಅದರ ಆತನ ನಮಗಾಗಿ ಪ್ರಾಣ ಕೊಟ್ಟಿರ್ತ ಅದ ನೆನಪಿಗಾಗಿ ಏನ್ರಿ ಮರಣದ. ಅದೇ ಹೇಳ್ತಾರೆ ಅಪೊಸ್ತಲ ಪೌಲ್ ಇಲ್ಲಿ ಒಂದನೇ ಕೊರಿಂಥ 11:26 ರೀ, ಒಂದನೇ ಕೊರಿಂಥ 11:26
ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ.
ಏನಪ್ಪ ಆತನ ಮರಣವನ್ನು ಏನ್ ಮಾಡ್ತೀರಾ ಪ್ರಸಿದ್ಧ. ಆತನ ಮರಣ ಇವಾಗ ನೀವೇ ವ್ಯವಸ್ಥೆ ಮಾಡಿದ್ರೆ, ಆತನ ಮರಣ ಇದನ್ನ ಆತನ ಮರಣನ ಮಾಡೋದು ಅಂತ ಹೇಳ್ತಾರೆ. ಅಂದ್ರೆ ಅಂದ್ರೆ ಏನೋ ನೋಡಿ, ಇವಾಗ ಪ್ರಭು ರಾತ್ರಿ ಭೋಜನ ಇದರ ಅರ್ಥ ನೋಡೋದು ನೋಡಿರ್ತೀನಿ ಅಲ್ವರ, ಯಾಕಂದ್ರೆ ಇದು ಮರಣವನ್ನು ಸೂಚಿಸ್ತದೆ ಅಲ್ವರ. ಅದೇ ಪ್ರಭು ರಾತ್ರಿ ಭೋಜನ, ಇಂಗ್ಲಿಷ್ ಅಲ್ಲಿ ಲಾರ್ಡ್ಸ್ ಮೆಮೋರಿಯಲ್ ಸಪರ್ ಅಂತ ಹೇಳ್ತಾರೆ. ಇವಾಗ ಪ್ರಭು ಅಂದ್ರೆ ಯಾರಪ್ಪ? ನಮ್ಮ ರಕ್ಷಕನು ಯೇಸು ಕ್ರಿಸ್ತನು, ಓಕೆ ಅಲ್ವರ. ಆಮೇಲೆ ರಾತ್ರಿ ಅಂದ್ರೆ ಯಾವಾಗ, ಯಾವ್ದು ರಾತ್ರಿ
ಹಿಡಿದುಕೊಟ್ಟ ದಿನ
ಅಲ್ಲಿ ಇತ್ಕೊಂಡಿರ್ತೀನಿ ಅಲ್ಲಿ ಯಾವ್ದಲ್ಲಿ ರಾತ್ರಿ, ಅಲ್ಲಿ ಬೆಳಿಗ್ಗೆ ಸೂರ್ಯ ಐತಿಲ್ಲ ಅದು ರಾತ್ರಿನಾ, ಅಲ್ಲಿ ಕೆಳಗೆ ಕತ್ಲಿದೆ ಅದು ರಾತ್ರಿನಾ,
ಕೆಳಗಡೆ ಇರು
ಕೆಳಗಡೆ ಕತ್ಲಿರೋದು ರಾತ್ರಿ ಕರೆಕ್ಟಾ? ಏ ಸರಿ ಅಲ್ವರ. ಆಮೇಲೆ ಭೋಜನ ಅಂತ ನೋಡ್ತೀನಿ, ಇಂಗ್ಲೀಷಲ್ಲಿ ಸಪ್ಪರ್ ಅಂತ ಬರ್ತಾರೆ ಅಲ್ವರ. ಸಪ್ಪರ್ ಅಂದ್ರೆ ಏನು, ಸಪ್ಪರ್ ಅಂದ್ರೆ
ಡಿನ್ನರ್
ಯಾವ ಟೈಮಿಗೆ ತೊಗೊಳೋದು,
ರಾತ್ರಿ ಡಿನ್ನರ್
ಯಾವ ಟೈಮು?
ರಾತ್ರಿ ಭೋಜನ
ಹಾಂ ಯಾವ ಟೈಮು, ಟೈಮ್ ಹೇಳಿ.
8 ಗಂಟೆ
8 ಗಂಟೆ ಅಲ್ವರ. ನೋಡಿ ಇವಾಗ ಅದನ್ನ ಅರ್ಥ ಹೇಳ್ತೀನಿ ತಡ್ರಿ. ನೋಡಿ ಇವಾಗ ಬೆಳಬೆಳಗ್ಗೆ ಎದ್ಬಿಟ್ಟು ನಾವೇನು ತಿಂತೀರಿ,
ಬ್ರೇಕ್ಫಾಸ್ಟ್
ಬ್ರೇಕ್ಫಾಸ್ಟ್. ಏನಕ್ಕೆ ಬ್ರೇಕ್ಫಾಸ್ಟ್ ಅಂತ ಹೇಳೋದು,
ಅಂದ್ರೆ ಅದು
ಬ್ರೇಕ್ಫಾಸ್ಟ್ ಅಂದ್ರೆ ಏನು
ನೈಟ್
ಗೊತ್ತಾ?
ಲಾಸ್ಟ್ ತಿಂಗ್ ಬ್ರೇಕ್ಫಾಸ್ಟ್
ಹಾಂ, ರಾತ್ರಿ ಊಟ ಮಾಡಿ ಮಲಗಿರ್ತೀರಿ ಅಲ್ವರ 8-9 ಗಂಟೆಗೆ. ತಿರ್ಗಾ ತಿನ್ನೋದು ಯಾವಾಗ, ಬೆಳಿಗ್ಗೆ ನೆಕ್ಸ್ಟ್ ಇನ್ನು 9 ಗಂಟೆಗೆ. 12 ಅವರ್ ಏನು ಮಾಡ್ದಂಗೆ, ಉಪವಾಸ ಮಾಡ್ದಂಗೆ, ಫಾಸ್ಟಿಂಗ್ ಮಾಡ್ದಂಗೆ. ಆ ಫಾಸ್ಟಿಂಗ್ನ ಬ್ರೇಕ್ ಮಾಡೋದೇ ಬ್ರೇಕ್ಫಾಸ್ಟ್, ಅದಕ್ಕೆ ಬ್ರೇಕ್ಫಾಸ್ಟ್ ಅಂತ ಹೇಳೋದು. ಓಕೆಪ್ಪ. ಮಧ್ಯಾಹ್ನ ನಾವೇನು ಮಾಡ್ತೀವಿ, ಊಟ ಮಾಡ್ತೀವಿ, ಅದಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತೀರಿ ಮಧ್ಯಾಹ್ನ ಊಟ ಮಾಡೋದಕ್ಕೆ?
ಲಂಚ್
ಲಂಚ್. ವೆರಿ ಗುಡ್, ಲಂಚ್ ಅದರ. ಸರಿ, ನೈಟು ಏನು ಮಾಡ್ತೀರಿ, ರಾತ್ರಿ ನಾವು 8 ಗಂಟೆ 9 ಗಂಟೆ ಊಟ ಮಾಡ್ತೀವಿ, ಅದಕ್ಕೆ ಏನು ಹೇಳ್ತೀರಿ ಇಂಗ್ಲೀಷಲ್ಲಿ?
ಡಿನ್ನರ್
ಡಿನ್ನರ್. ಡಿನ್ನರ್,
ಡಿನ್ನರ್
ವೆರಿ ಗುಡ್.
ಸಪ್ಪರ್
ಸಪ್ಪರ್ ಎಲ್ಲಿ ಬಂತಾ?
ಸಪ್ಪರ್ ಡಿನ್ನರ್
ಸಪ್ಪರ್ ಅಂದ್ರೆ ಏನು ಗೊತ್ತಾ, ಆ್ಯಕ್ಚುಲಿ 8 ಗಂಟೆ ಮೇಲೆ ಮಾಡೋದಕ್ಕೆ ಡಿನ್ನರ್ ಅಂತ ಹೇಳೋದು. ಸಪ್ಪರ್ ಅಂದರೆ ಮತ್ತೆ ಏನು ಬ್ರದರ್ ಅಂತ ನೋಡ್ಬೇಕಾದ್ರೆ, 6-8 ಗಂಟೆಗೆ ತಿಂತೀರಿ ಗೊತ್ತಾ, ಇದನ್ನೇ ಸಪ್ಪರ್ ಅಂತ ಹೇಳೋದು. ನಮ್ಮ ಇಂಡಿಯಾಲಿ ಸ್ನ್ಯಾಕ್ಸ್ ತಿಂತೀರಿ ಗೊತ್ತಾ ಏನ್ರಿ ಅದು ಅಲ್ವರ, ದಿಸ್ ಇಸ್ ಕಾಲ್ಡ್ ಸಪ್ಪರ್ ಅಲ್ವರ. ಇವಾಗ ಯೋಚನೆ ಮಾಡಿರ್ತೀನಿ, ಹಾಂ ಇವಾಗ ಅಲ್ಲಿ ನಾವು ಮಾಡೋದು ಏನಕ್ಕೆ ಅಂತಂದ್ರೆ, ಪ್ರಭು ರಾತ್ರಿ ಭೋಜನ ಮಾಡೋದು ಕರ್ತನ ಮರಣವನ್ನು ಏನ್ರಿ ನೆನಪು ಮಾಡ್ಕೊಳಕ್ಕೆ. ಇವಾಗ ನೀವೇ ಹೇಳ್ರಿ, ಹಾಂ ಇದನ್ನ ಯಾವ ಸಭೆಯಲ್ಲಿ ಈ ಥರ ಮಾಡ್ತಾರೆ, ರಾತ್ರಿ ಹೊತ್ತು ಯಾರು ಮಾಡ್ತಾರ? ಒಂದು ಸಭೆಯಲ್ಲೂ ಮಾಡಲ್ಲ. ಯಾಕೆ ಬ್ರದರ್, ಯಾರು ಬರಲ್ಲ ಬ್ರದರ್ ರಾತ್ರಿ ಹೊತ್ತು? ಬ್ರದರ್ ಬೆಳಿಗ್ಗೆ ಹೊತ್ತೇ ಮಾಡೋದು ಅಲ್ವರ. ಏ ಸತ್ಯವೇದನೆ ಹೇಳ್ತಾರೆ ಏನ್ರಿ, ಪ್ರಭು ರಾತ್ರಿ ಭೋಜನ ಮನೆ ರಾತ್ರಿ ಹೊತ್ತು ಮಾಡೋ ಕರೆಕ್ಟ್ ಆಗಿ ನಾವು ಮಾಡ್ಬೇಕಾ ಬೇಡ್ವಾ? ಅದನ್ನೇ ಅಪೊಸ್ತಲ ಪೌಲು ಕೊರಿಂಥ್ಯರಿಗೆ ಬರೆದ್ರಿ, ಇಷ್ಟ ಬಂತ ರೀತಿಲಿ ಏನ್ ಮಾಡ್ತಾ ಇದ್ರು, ಮಾಡ್ತಾ ಇದ್ರು ಅಲ್ವರ. ಅದನ್ನೇ ತಿತ್ತಾರ ನೋಡಿರ್ತೀನಿ ಇಲ್ಲಿ ಓದಿ ಇನ್ನೊಂದು ಸತಿ. ಇವಾಗ 1 ಕೊರಿಂಥಿಯನ್ಸ್ 11:23 ಓದಿ, ಇದನ್ನು ಯಾವಾಗ ಮಾಡಿದಂತೆ ಯೇಸು ಕ್ರಿಸ್ತು? ಹಾಂ
ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಏಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ
ರಾತ್ರಿಯಲ್ಲಿ ರೊಟ್ಟಿನ ತೆಗೆದುಕೊಂಡು ಅಂಡರ್ಲೈನ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಹೊತ್ತು ಅವ್ರಿಗೆ ಕನ್ವೀನಿಯಂಟ್ ಆಗಿರೋ ಪ್ರಕಾರ ಮಾಡ್ಬಿಟ್ಟು ಅವ್ನು ಡೂಪ್ಲಿಕೇಟ್ ಅಲ್ಲಿ ಸಾಯಂಕಾಲ ಬಿಡಣ ಪಾಪ, ಎಲ್ಲ ಹೋಗ್ಬಿಡೋಣ, ಟಾಟಾ ಬಾಯ್ ಬಾಯ್, ಸಾಯಂಕಾಲ ಇನ್ನೊಂದ್ಸರಿ ಬರೋಣ. ನೋ 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 ನೋ, ಹಿಡುಕೊಟ್ಟಲ್ಪಟ್ಟಂತ ರಾತ್ರಿಯಲ್ಲಿ ನೈಟಲ್ಲೇ ಮಾಡಿದ್ರಿ. ಯೇಸು ಕ್ರಿಸ್ತನ ಮರಣನ ನಾವು ನೆನ್ಸ್ಕೊಂತೀರಿ ಅಂದ್ರೆ ಕರೆಕ್ಟಾಗಿ ಅದೇ ರೀತಿಲಿ ಮಾಡ್ತೀರಿ. ನಾವು ನೆನ್ಸ್ಕೊಬೇಕು, ಇಷ್ಟ ಬಂದಂತ ರೀತಿ ನೆನ್ಸ್ಕೊಳೋದಲ್ಲ. ಅದನ್ನೇ ಅಪೊಸ್ತಲ ಪೌಲ್ ಬರೀದಲ್ಲಿ ಸಭೆಯಲ್ಲಿ ಬರೀಬೇಕಾದ್ರೆ ನೋಡಿ, ಇವಾಗ ಯೇಸು ಕ್ರಿಸ್ತ ಯಾವಾಗ ಮಾಡಿದಂತೆ ಓದ ನೋಡಿದ್ರಿ ಇಲ್ಲಿ ಲೂಕಾ 22:20. ಲೂಕಾ 22:20.
ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ
ಅಲ್ವರ ಇದು
ಶಾಪಿಸಲ್ಪಟ್ಟಿದೆ.
ಇಂಗ್ಲೀಷಲ್ಲಿ ಊಟ ಅಂತ ಕೊಟ್ಬಿಟ್ರು, ಕರೆಕ್ಟಾ? ಐ ಮೀನ್ ಕನ್ನಡದಲ್ಲಿ ಊಟ ಅಂತ ಕೊಟ್ರು. ಇಂಗ್ಲೀಷಲ್ಲಿ ಇದೆಯಾ ಯಾರ ಥರ ಇಂಗ್ಲೀಷ್ ಬೈಬಲು? ಲೂಕ್ 22:20 ಯಾರ ಥರ ಇದೆಯಾ? ಎಲ್ಲಿ ನಮ್ಮ ಮಣಿ ಬರೋದ್ರು? ಮಣಿ ಬರೋದ್ರು ಇಂಗ್ಲೀಷ್ ಇದೆಯಾ, ಓದ್ತೀರಾ?
ಒಂದು ಸೆಕೆಂಡ್ ಪ್ರಶ್ನೆ ಓಪನ್.
ಹಾಂ,
ಟ್ವೆಂಟಿ
ಒಂದು ನಿಮಿಷ. ಲೂಕ್ 22, ಒಂದು ನಿಮಿಷ ಬಿದ್ದಾರೆ. ನೋಡಿ,
ಲೈಕ್ ವೈಸ್ ಆಲ್ಸೋ ದ ಕಪ್ ಆಫ್ಟರ್ ಸಪರ್ ಸೇಯಿಂಗ್ ದಿಸ್ ಕಪ್ ಇಸ್ ಅ ನ್ಯೂ ಟೆಸ್ಟ್ಮೆಂಟ್
ನೋಡ್ರ, ದ
ಇನ್
ಕಪ್
ಮೈ
ಆಫ್ಟರ್
ಬ್ಲಡ್.
ಸಪರ್, ಕರೆಕ್ಟ್ ಬಂದ ದ ಕಪ್ ಆಫ್ಟರ್ ಸಪರ್. ಸಪರ್ ಅಂದ್ರೆ ಏನು? ಸಪರ್ ಅಂದ್ರೆ ಏನ್ರಿ? ಅದು ಏನ್ರಿ ಈ ಸಮಯದಲ್ಲಿ ಮಾಡೋಂಥದ್ದು ಹೊರತು ಏನ್ರಿ ಮಿಡ್ ನೈಟ್ ಅಲ್ಲಿ ಏನ್ರಿ ಮಾಡೋಂಥದ್ದು ಅಲ್ಲ ರೀ. ಅಲ್ವರ ಅದಕ್ಕೆ ನೋಡ್ರಿ ಎಷ್ಟು ಕ್ಲೀನ್ ಆಗಿ ಏನ್ ಮಾಡ್ತಾರೆ ನಮ್ಗೆ ಸತ್ಯವೇದದಲ್ಲಿ ಅಲ್ಲಿ ಹೇಳ್ತಾರೆ. ಅಲ್ವರ ಯಾವಾಗ ಮಾಡಿದ್ರು ಅಪ್ಪ ಅಂತಂದ್ರೆ ಏನ್ರಿ ಮಾಡಿದ್ದಲ್ಲಿ ಅಲ್ಲಿ ರಾತ್ರಿಯಲ್ಲಿ ಮಾಡಿದ್ದು. ಅಲ್ವರ ಅದಕ್ಕೆ ನಾವು ಯಾವಾಗ ಮಾಡ್ಬೇಕು ಅಂದ್ರೆ ಕರೆಕ್ಟಾಗಿ ಸ್ಕ್ರಿಪ್ಚರ್ಸ್ ಪ್ರಕಾರ ನೋಡಿದ್ರೆ ರಾತ್ರಿಯಲ್ಲೇ ಮಾಡ್ಬೇಕು ಮಾಡ್ಬೇಕು. ಸರಿ, ಇವಾಗ ಎಷ್ಟೋ ಜನ ಏನ್ ಮಾಡ್ತಾರೆ ಏನ್ರಿ ಅದನ್ನ ದಿನಾಲು ಏನ್ ಮಾಡ್ತಾರೆ ಮಾಡ್ತಾರೆ ಅಲ್ವರ. ಇವಾಗ ಯಾವಾಗ ಮಾಡ್ಬೇಕು ನಾವು ಕರೆಕ್ಟಾಗಿ? ದಿನ ಮಾಡ್ಬೇಕಾ ಇಲ್ಲಿ ಯಾವಾಗ ಮಾಡ್ಬೇಕು ನೋಡಿ. ಕೆಲವು ಜನ ಏನ್ ಮಾಡ್ತಾರೆ, ಬ್ರದರ್ ಇದನ್ನ ನಾವು ದಿನ ಮಾಡಬೇಕು, ಯಾಕೆಂದ್ರೆ ಸತ್ಯವೇದದಲ್ಲಿ ಅಪೋಸ್ಟಲ್ಸ್ ಕೂಡ ಆ ಥರ ಮಾಡಿದ್ರು ಅಂತ ಏನ್ ಮಾಡ್ತಾರೆ ಒಂದು ಎರಡು ವಾಕ್ಯನ ಹೇಳ್ತಾರೆ. ಆ ವಾಕ್ಯನ ಓದೋಣ ದಯವಿಟ್ಟು. ಅಪೋಸ್ತಲ ಕೃತ್ಯಗಳು 2:42 ಓದೋಣ ದಯವಿಟ್ಟು ಓದಿ. ಅಪೋಸ್ತಲ ಕೃತ್ಯಗಳು 2:42 ಓದಿ.
ಇವರು ಅಪೊಸ್ತಲರ ಬೋಧೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು.
ನೋಡ್ರ ರೊಟ್ಟಿ ಮುರಿಯೋದ್ರಲ್ಲಿ ಪ್ರಾರ್ಥನೆಯಲ್ಲಿ ನಿರತರಾಗಿದ್ರು ಅಂತ ಹೇಳ್ತಾರೆ. ಅಂದ್ರ ರೊಟ್ಟಿ ಮುರಿಯೋದ್ರಲ್ಲಿ ನೋಡ್ರ ರೊಟ್ಟಿ ಮುರಿಯಂತ ಇದು ನಿರತರಾಗಿದ್ರು. ಇದು ಯಾವಾಗ ಮುರಿದ್ರು? 46ನೇ ವಾಕ್ಯ ಓದಿ.
ಅವರು ದಿನಾಲು ಏಕಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು
ನೋಡ್ರ
ಉಲ್ಲಾಸದಿಂದಲೂ
ನೋಡ್ರ
ಸರ್ವದಲ್ಲೂ
ಪ್ರತಿದಿನ ಏನ್ರಿ ಪ್ರತಿದಿನ ಏನ್ರಿ ಮನೆ ಮನೆಯಲ್ಲಿ ರೊಟ್ಟಿ ಮುರಿತಾ ಇದ್ದಾರೆ ಅಂತ ರೀ. ಅದರ ಕರ್ತನಲ್ಲಿ ಪ್ರೀತಿ ಅನಿಸ್ಕೊಳ್ಳ. ಇದಕ್ಕೆ ಎಷ್ಟೋ ಜನ ಮಾಡೋದು ಬಿಡದ ದಿನ ಮಾಡಬೇಕು ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅದರ ಸರಿ, ಇವಾಗ ಇಲ್ಲಿ ಏನು ಕೊಟ್ಟಿದ್ರೆ ದಿನ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಯಾರ ಬಗ್ಗೆ ಹೇಳಿದ್ದಾರೆ ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ? ಅಲ್ಲಿ ರೊಟ್ಟಿ ಮುರಿಯೋದ ಬಗ್ಗೆ ಏನು ಮಾಡೋರೆ ಕೊಟ್ಟವ್ರೆ. ಅದರ ಎಲ್ಲಪ್ಪ ರೊಟ್ಟಿ ಮುರಿದ್ರು ಅಂತಂದರೆ ಏನ್ರಿ ಪ್ರತಿ ದಿನ ಆಲಯದಲ್ಲಿ ಏನ್ರಿ ಒಂದು ಮನಸ್ಸಿಂದ ಕೂಡಿ ಮನೆ ಮನೇಲಿ ಏನು ಮಾಡಿದ್ರಂತೆ ರೊಟ್ಟಿನ ಮುರಿದ್ರಂತೆ. ಅಲ್ವರ ಇಲ್ಲಿ ದ್ರಾಕ್ಷಿ ರಸ ಬಗ್ಗೆ ಹೇಳಿದ್ಯಾ?
ಇಲ್ಲ
ರೊಟ್ಟಿ ಮಾಡಿದ
ಇಲ್ಲ. ಅದೇ ಎಲ್ಲ ಬರ್ತಾರೆ ರೊಟ್ಟಿ ಮುರಿದ ಅದೇ ಮುರಿದಂಗೆ ಲೆಕ್ಕ. ಅದೇ ರೊಟ್ಟಿ ಮುರಿದ ಮುಂದೆ ಲೆಕ್ಕ ಆಗ್ಬಿಡ್ತದೆ. ಆಮೇಲೆ ಇಲ್ಲಿ ಆಲಯದಲ್ಲಿ ರೊಟ್ಟಿ ಮುರಿದು ಅಂತ ಕೊಟ್ಟಿದ್ದೆ ಅಂದ್ರೆ ಇಲ್ಲ ರೀ. ಏನಂತ ಹೇಳ್ತಾರೆ ಅಲ್ಲಿ ಏನ್ರಿ ರೊಟ್ಟಿ ಮುರಿಯೋದ್ರಲ್ಲಿಯೋ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದು. ಇದನ್ನ ಎಲ್ಲಪ್ಪ ಮಾಡೋದ್ರೆ ಮನೆ ಮನೆಯಲ್ಲಿ ಏನ್ ಮಾಡ್ದಂತೆ ಇವರು ಮಾಡದಂತೆ. ಯಾವ್ದಾರ ಪ್ರತಿದಿನ ಮಾಡದಂತೆ. ಸರಿ, ಪ್ರತಿದಿನ ಮನೆಯಲ್ಲಿ ಇಸ್ರೇಲ್ ಜನಗಳು ಏನ್ ಮಾಡ್ತಾ ಇದ್ರು ಅಂತ ನೋಡ್ಬೇಕಾರೆ ಅವ್ರದ್ದು ಇಸ್ರೇಲ್ ಅಲ್ಲಿ ಇರೋಂಥ ಡೈಲಿ ಕಸ್ಟಮ್ ಇದು. ಏನಪ್ಪಾ ಅಂತಂದರೆ ಇಸ್ರೇಲ್ ಅಲ್ಲಿ ಈ ಥರ ಪ್ರತಿನಿತ್ಯ ಕುಟುಂಬದವರೆಲ್ಲ ಈ ಥರ ಸೇರಿಬಿಟ್ಟು ದೇವರಿಗೆ ಸ್ತೋತ್ರ ಮಾಡಿ ರೊಟ್ಟಿ ಮುರಿದು ಏನು ಮಾಡ್ತಾಯಿದ್ರು ಈ ಥರ ತಿಂತಾ ಇದ್ರು ತನ್ನ ಭೋಜನನ. ಅಲ್ವರ ಇಸ್ರೇಲ್ ಅಲ್ಲಿ ಪದ್ಧತಿ ಏನಿತ್ತಪ್ಪ ಅಂದರೆ ಎಲ್ಲ ಊಟ ಕೂತ್ಕೊಬೇಕಾದ್ರೆ ಏನು ಮಾಡೋದಂತ ಹೇಳ್ರ ಈ ಥರ ಎಲ್ಲ ಹಿಂಗೆ ಕೂತ್ಕೊಂಡವ್ರು. ನೋಡಿ, ಇದು ನೋಡಿ ತಟ್ಟೆ ನೋಡ್ತಿಲ್ಲ ಅಲ್ಲಿ ಸ್ಕ್ರೀನಲ್ಲಿ ಆ ಥರ ದೊಡ್ಡ ಒಂದು ತಟ್ಟೆ ಇರೋದು, ಎಲ್ಲ ಊಟ ಒಂದೇ ತಟ್ಟೆಯಲ್ಲಿರೋದು. ಎಲ್ಲರೂ ಅದಕ್ಕೆ ಕೈ ಹಾಕ್ಬಿಟ್ಟು ಏನ್ ಮಾಡೋರು ಊಟ ಮಾಡೋರಂತೆ. ಅದಕ್ಕೆ ಮೊದಲು ಮನೆ ಹಿರಿಯರು ಪ್ರಾರ್ಥನೆ ಮಾಡಿ ರೊಟ್ಟಿ ಮುರಿದೆ ಮಾಡಕ್ಕೆ ಎಲ್ಲರಿಗೂ ಕೊಡ್ಬೇಕಾಗಿತ್ತು. ಆ ಕೊಟ್ಟಿದ ಮೇಲೆ ಎಲ್ಲರೂ ಏನ್ ಮಾಡ್ತಾರೆ, ಪಂಕ್ತಿಲಿ ಕೈ ಹಾಕ್ತಾ ಇದ್ರಂತೆ ಅಲ್ವರ. ಇದು ಇಲ್ಲಿ ಹೇಳ್ತಾ ಇರೋದು ದಿನ ಒಂದು ಮಾಡುವಂತ ಭೋಜನದ ಬಗ್ಗೆ ಹೇಳ್ತಾರೆ ಹೊರತು ಪ್ರಭುರಾತ್ರಿ ಭೋಜನ ಬಗ್ಗೆ ಹೇಳ್ತಾ ಇಲ್ಲ ರೀ. ಜ್ಞಾಪಿಸ್ಕೊಳ್ಳಿ ಚೆನ್ನಾಗಿ, ಇದೇ ಪದ್ಧತಿ ಯೇಸು ಕ್ರಿಸ್ತ ಏನ್ ಮಾಡಿದ್ರು ಮಾಡಿದ್ರು ಅದರ. ಅವ್ರು ಎಷ್ಟು ಸತಿ ಅವ್ರು ಊಟಕ್ಕೆ ಕೊಟ್ಟರು ಜನಗಳಿಗೆಲ್ಲ, ಅವಾಗ ಯಾವ ಊಟ ಕೊಟ್ಟಿದ್ ಹೆಂಗ್ ಊಟ ಕೊಟ್ಟರು ಏನ್ ಮಾಡಿದ್ರು, ಎಲ್ಲನೂ ಕುಂಡಿಸ್ಬಿಟ್ಟು ದೇವರಿಗೆ ಸ್ತೋತ್ರ ಮಾಡಿ ಏನ್ರಿ ರೊಟ್ಟಿ ಮುರಿದ ಏನ್ ಮಾಡಿದ್ರು ಕೊಟ್ಟರು, ಅವಾಗ ಪ್ರಭುರಾತ್ರಿ ಭೋಜನ ಕೊಟ್ಟರಂತನ. ಇಲ್ಲ ರೀ, ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಇದು ಇಸ್ರೇಲ್ ಅಂತ ಪದ್ಧತಿ. ಅದಕ್ಕೆ ವಾಕ್ಯದಲ್ಲಿ ಓದಿ ದಿನಾಲೂ ಮನೆ ಮನೇಲಿ ಏನ್ ಮಾಡಿದಂತೆ ರೊಟ್ಟಿ ಮುರಿದ್ರು ಅಂತ ಹೇಳ್ತಾರೆ. ಯಾಕಂದ್ರೆ ಶಿಷ್ಯನುಗಳು ಏನ್ ಮಾಡ್ತಾರೆ, ಅವಾಗ ಅವಾಗ ಹೌಸ್ ವಿಸಿಟ್ ತಿಂತಾರೆ, ಹೋಗಿ ಎಲ್ಲರ ಮನೇಲಿ ಪ್ರಾರ್ಥನೆ ಮಾಡಿ ಏನ್ ಮಾಡ್ತಾರಂತೆ, ಇದರ ಬಂದವ್ರನ್ನ ಹಂಗೆ ಕಳ್ಸಿಬಿಡ್ತಾ ಇದ್ರ, ಬನ್ನಿ ಊಟ ಮಾಡಿ. ಅವಾಗ ಸೋದರ ಸೋದರಗಳೆಲ್ಲ ಒಟ್ಟಿಗೆ ಸೇರ್ಬಿಟ್ಟು ಏನ್ ಮಾಡ್ತಾರು, ಇವಾಗ ಈ ತರ ರೊಟ್ಟಿ ಮುರಿತಾ ಇದ್ರು ಹೊರತು ಏನ್ರಿ ಪ್ರಭುರಾತ್ರಿ ಭೋಜನ ಅಲ್ಲ ರೀ ಮಾಡ್ತಾ ಇದ್ರು. ಆಮೇಲೆ ರೊಟ್ಟಿ ಅಂತ ಕೊಟ್ಟಾರೆ, ದ್ರಾಕ್ಷಿ ರಸ ಕೊಟ್ಟಿದ್ಯಾ? ಕೊಡ್ಲೇ ಇಲ್ಲ ರೀ. ಅದರ ದ್ರಾಕ್ಷಿ ರಸ ಕೊಟ್ಟಿದ್ರೆ ಖಂಡಿತವಾಗ ಏನ್ ಮಾಡಿರೋ ಅಪೋಸ್ಟಲ್ಸ್ ಇಲ್ಲಿ ಮಾಡೇ ಮಾಡಿರೋರು, ಮಿಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವರ. ಸರಿ, ಇವಾಗ ದಿನ ಆಯ್ತು, ಇವಾಗ ವಾರಕ್ಕೆ ಒಂದು ಸತಿ ಮಾಡ್ತಲ್ಲ ಅದಿಂಗೆ. ಅದಕ್ಕೂ ಒಂದು ವಾಕ್ಯ ಇದೆ, ಓದ ನೋಡಿರ್ತೀನಿ ಇಲ್ಲಿ. ಅಪೋಸ್ತಲ ಕೃತ್ಯಗಳು 20ನೇ ಅಧ್ಯಾಯ 1ನೇ 7ನೇ ವಾಕ್ಯ. ಅಪೋಸ್ತಲ ಕೃತ್ಯಗಳು 20ನೇ ಅಧ್ಯಾಯ 7ನೇ ವಾಕ್ಯ. ಹಾಂ.
ವಾರದ ಮೊದಲನೆಯ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಮರುದಿನ ಹೊರಡಬೇಕೆಂದಿದ್ದ ಪೌಲನು ಅವರಿಗೆ ಪ್ರಸಂಗಿಸುತ್ತಾ ಸರಿ ಹೊತ್ತಿನವರೆಗೂ ಉಪನ್ಯಾಸವನ್ನು ನಡೆಸಿದನು.
ನೋಡ್ರ ಇಲ್ಲಿ ವಾರದ ಮೊದಲನೇ ದಿನ ಏನ್ರಿ ಶಿಷ್ಯರೆಲ್ಲರೂ ರೊಟ್ಟಿ ಮುರಿಯುವಂತ ಪದ್ಧತಿಗೆ ಕೂಡಿ ಬಂದಾಗ ಅಂತ ಹೇಳ್ತಾರೆ. ಹಂಗ ನೋಡಿ ಬರ್ತಾರೆ, ವಾರದ ಮೊದಲನೇ ದಿನ ಮಾಡ್ತಿದ್ರು. ಹಾಗೆ ನಾವೇ ಮಾಡಕ್ ವಾರದ ಮೊದಲನೇ ದಿನ ಮಾಡ್ಬೇಕು, ರೊಟ್ಟಿ ಮುರಿಯಂತ ಪದ್ಧತಿ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ, ಇದನ್ನ ಪ್ರಭುರಾತ್ರಿ ಭೋಜನ ಬರ್ತಾರೆ ಅಂತ ಹೇಳ್ತಾರೆ. ಸರಿ ಆಯ್ತು, ಇವಾಗ ಇದನ್ನ ಪರಿಗಣಿಸೋಣ, ಯೋಚನೆ ಮಾಡೋಣ, ಸ್ಟಡಿ ಮಾಡೋಣ. ನೋಡಿ ಇವಾಗ ವಾರದ ಮೊದಲನೇ ದಿನ ಏನ್ರಿ, ಯಾವಾಗ ವಾರದ ಮೊದಲನೇ ದಿನ ಅಂದ್ರೆ ಯಾವಾಗ?
ಭಾನುವಾರ
ಭಾನುವಾರ. ಇವಾಗ ನೋಡಿ, ಇವಾಗ ಭಾನುವಾರ ವಾರದ ಮೊದಲನೇ ದಿನನ. ನಮ್ಗೆ ಯಾವುದು ವಾರದ ಮೊದಲನೇ ದಿನ ಅದೇ?
ಅದು ಹಳೆ ಒಡಂಬಡಿಕೆ ಪ್ರಕಾರ ಸಾಟರ್ಡೆ ಬರುತ್ತೆ ಸರ್,
ಹ್ಞೂ
ಹೊಸ ಒಡಂಬಡಿಕೆ ಪ್ರಕಾರ ಭಾನುವಾರ.
ಹ್ಞೂ ಅಲ್ವಾ. ಸತ್ಯವೇದದ ಪ್ರಕಾರ ವಾರದ ಮೊದಲನೇ ದಿನ ಅಂತಂದ್ರೆ ಭಾನುವಾರ ರೀ.
ಭಾನುವಾರ
ಅಲ್ವರ ವಾರದ ಕೊನೆಯ ದಿನ ಅಂತಂದ್ರೆ ಸಬ್ಬತ್ ದಿನ ಶನಿವಾರ
ಶನಿವಾರ
ಅಲ್ವರ. ಸರಿ, ಶನಿವಾರದ ಹೊತ್ತು ಏನ್ ಮಾಡೋರು ಇಸ್ರೇಲ್ ಜನಗಳು? ವಾರದ ಕೊನೆ ದಿನ ಸಬ್ಬತ್ ದಿನ ಏನ್ ಮಾಡೋರು ಇಸ್ರೇಲ್ ಜನಗಳು?
ಅವ್ರಿಗೆ ವಿಶ್ರಾಂತಿ ತಗೋತಾರೆ,
ಅಂದ್ರೆ ಜಾಲಿ ಲೀವ್ ತಗೊಂಡು
ಬದಲೇ ಮಾಡಿ
ಎಲ್ಲ ಕಡೆ ಊರು ತಿರ್ಗಾಡೋದು ಅಲ್ವರ, ಅದ್ ಮಾಡ್ತಾ ಇದ್ರ? ಏನ್
ಇಲ್ಲ
ಮಾಡ್ಬೇಕು
ಸರ್.
ಏನ್ ಗೊತ್ತಾ, ಧರ್ಮಶಾಸ್ತ್ರದ ಪ್ರಕಾರ ಸಬ್ಬತ್ ದಿನ ಅಂತಂದ್ರೆ ಅವತ್ತು ಕೂತ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ವೇದ ಪಾರಾಯಣ ಮಾಡ್ಬೇಕು. ನೋಡಿ ಅಪೋಸ್ತಲ ಕೃತ್ಯಗಳು 15:21 ಓದಿ. ಅಪೋಸ್ತಲ
ಯಾಕಂದ್ರೆ
ಕೃತ್ಯಗಳು 15:21 ಹೇಳ್ತಾರೆ.
ಪುರಾತನ ಕಾಲದಿಂದ ಎಲ್ಲಾ ಪಟ್ಟಣಗಳಲ್ಲಿ ಮೋಶೆಯ ಗ್ರಂಥವನ್ನ ಬೋಧಿಸುವವರು ಇದ್ದಾರೆ, ಅದು ಪ್ರತಿ ಸಬ್ಬತ್ ದಿನವೂ ಸಭಾಮಂದಿರಗಳಲ್ಲಿ ಪಾರಾಯಣವಾಗುತ್ತದಲ್ಲ ಎಂದು ಹೇಳಿದನು.
ನೋಡ್ರ ಪ್ರತಿ ಸಬ್ಬತ್ ದಿನದಲ್ಲಿ ಏನಾಗ್ತಾರೆ, ಪಾರಾಯಣ ಆಗ್ತಾರೆ, ವೇದ ಪುರಾಣ ರೀ, ಧರ್ಮಶಾಸ್ತ್ರ ಅಂತ ಎಲ್ಲ ಪ್ರಮಾಣ ಎತ್ತಿ ಎತ್ತಿ ಹೇಳ್ಬೇಕ್ರಿ. ಯಾಕೆ ಮರ್ತೋಗ್ಬಿಡ್ತಲ್ಲ, ತಿರ್ಗಾ ಒಂದು ವಾರ ಏನ್ ಮಾಡ್ಲಿ ಅವರು ಕೀಪ್ ಅಪ್ ಮಾಡಕ್ಕೆ ಅನುಕೂಲ ಆಗಿಬಿಟ್ಟು. ಅಂದ್ರೆ ವಾರದ ಕೊನೆ ದಿನ ಅಂದ್ರೆ ಸಬ್ಬತ್ ದಿನ. ಸೊ ವಾರದ ಮೊದಲನೇ ದಿನ ಅಂದ್ರೆ ಯಾರಪ್ಪ? ಭಾನುವಾರ. ಇವಾಗ ಯೇಸು ಕ್ರಿಸ್ತ ಪುನರ್ತನ ಆಗಿದ್ದು ಯಾವತ್ತ?
ಭಾನುವಾರ
ಭಾನುವಾರ. ಸರಿ, ಇವಾಗ ಯೇಸು ಕ್ರಿಸ್ತ ಪುನರ್ತನ ಆಗಿದ್ದು ಯಾವಾಗಪ್ಪ ಅಂದ್ರೆ ಭಾನುವಾರ. ಸರಿ, ಈ ಭಾನುವಾರ ಏನಾಯ್ತು ನೋಡಿ, ಯೇಸು ಕ್ರಿಸ್ತನ ಮರಣ ಅಲ್ಲ ಆಗಿರೋದು, ಯೇಸು ಕ್ರಿಸ್ತನ ಪುನರುತ್ಥಾನ ಅಲ್ವರ. ಓದಿ, ಓದನ ಲೂಕ 24:1, ಯೇಸು ಕ್ರಿಸ್ತ ಪುನರುತ್ಥಾನ ಆಗಿದ್ದು ಭಾನುವಾರ ಅಂತ ಓದನ. ಹಾಂ, ಓದಿ ಲೂಕ 24:1 ಓದಿ.
ಆ ಸ್ತ್ರೀಯರು ಸಬ್ಬತ್ ದಿನದಲ್ಲಿ ಧರ್ಮ ನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ವಾರದ ಮೊದಲನೇ ದಿವಸದಲ್ಲಿ ಇನ್ನೂ ಮೊಬ್ಬಿರುವಾಗ ತಾವು ಸಿದ್ಧ ಮಾಡಿದ್ದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು.
ನೋಡ್ರ ಅಂಗಡಿ ಯಾವಾಗ ಬಂದಿದ್ದು? ವಾರದ ಮೊದಲನೇ ದಿನ. ಯಾವತ್ತು? ಭಾನುವಾರ. ಅದಕ್ಕೆ ನೋಡ್ಬೇಕಾರೆ ಗುಡ್ ಫ್ರೈಡೇ ಆಗಿದ ತಕ್ಷಣ ರಿಸರ್ವೇಕ್ಷನ್ ಸಂಡೇ. ಏನ್ರಿ ಎಲ್ಲರೂ ಬೆಳಬೆಳಿಗ್ಗೆ ಸಭೆಗೆ ಹೋಗ್ತಾರೆ ಯಾಕೆ? ಇದು ಆ ವಾಸ್ತೆ ಅದರ ಮೇಲೇನೆ ಅಲ್ಲ. ಅಂಗಡಿ ಯೇಸು ಕ್ರಿಸ್ತ ರಿಸರ್ವೇಕ್ಷನ್ ಆಗಿದ್ದು ಸಂಡೇ ಅರ್ಲಿ ಮಾರ್ನಿಂಗ್ ರೀ. ಎಲ್ಲ ಸಹೋದರಿಗಳು ಏನ್ ಮಾಡ್ತಾರಲ್ಲ, ದ್ರವ್ಯಗಳನ್ನ ತಗೊಂಡೋಗಿ ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ ತಗೊಂಡೋಗ್ತಾರೆ ಅಲ್ಲರ, ವಾರದ ಮೊದಲನೇ ದಿನ. ಸರಿ, ಯೇಸು ಕ್ರಿಸ್ತ ಪುನರ್ತನ ವಾರದ ಮೊದಲನೇ ದಿನ. ಅವ್ರಿಗೆ ಹೆಂಗ್ ಶಿಷ್ಯನಿಗೆ ಹೆಂಗ್ ಗೊತ್ತಾಯ್ತು ಯೇಸು ಕ್ರಿಸ್ತ ಪುನರ್ತನ ಆಗಿದ್ದಾರೆ ಅಂತ? ಅಲ್ಲಿ ಶವ ಏನಿಲ್ಲ, ಅಲ್ಲಿ ಸಮಾಧಿಯಲ್ಲಿ ಶವ ಇರಲ್ಲ. ಎರಡನೇದು ಹೇಗೆ ಗೊತ್ತಾಗ್ತಾಯ್ತು ಯೇಸು ಕ್ರಿಸ್ತ ಪುನರ್ತನ ಆಗಿದ್ದಾರೆ ಅಂತ? ಅದೇ ದಿನ ಇಬ್ರು ಜನ ಇಮಾವೋಸ್ಗೆ ಏನ್ ಮಾಡ್ತಾ ಇರ್ತಾರೆ, ನಡ್ಕೊಂಡು ಹೋಗ್ತಾ ಇರ್ತಾರೆ ಅಲ್ವರ. ಎಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಲ್ಲೇ ಓದೋಣ ಲೂಕ 24:13 ಓದಿ.
ಅದೇ ದಿನದಲ್ಲಿ
ಅಂಡರ್ಲೈನ್ ಮಾಡ್ತಿದ್ದೆ,
ಶಿಷ್ಯರಲ್ಲಿ
ಸಾಕು ಬಿಡಿ. ಅದೇ ದಿನದಲ್ಲಿ ಇಬ್ರು ಜನ ಶಿಷ್ಯನ ಏನ್ ಮಾಡ್ತಿದ್ದೆ ಹೋಗ್ತಿದ್ದೆ ಎಮ್ಮಾಸ್ ಪಟ್ಟಣಕ್ಕೆ ಅಲ್ವರ. ಈಗ ಹೋಗ್ತಾ ಇರ್ಬೇಕಾದ್ರೆ ಯೇಸು ಕ್ರಿಸ್ತ ಸಡನ್ ಆಗಿ ಏನ್ ಮಾಡ್ತಾರೆ, ಒಂದು ಮಧ್ಯದಲ್ಲಿ ಬಂದು ಜಾಯ್ನ್ ಆಗ್ತಾರೆ. ಏನಪ್ಪಾ ಹೇಗಿದ್ದೀರಾ ಅಂತ ಕೇಳ್ತಾರೆ. ಅವಾಗ ಚೆನ್ನಾಗಿದ್ದೀನಿ ಸರ್, ಏನಪ್ಪಾ ಏನಾಯ್ತು ಅಂತ ಕೇಳಿದ್ರೆ, ಇದು ನಿಮ್ಗೆ ಗೊತ್ತಿಲ್ವಾ ಸರ್, ಯೇಸು ಅಂತ ಮುಟ್ಟಿದ್ರು ಅಲ್ವರ, ಅವರೇ ನಮಗೆ ರಕ್ಷಣೆ ಕೊಡಬೇಕು ಅಂತ ಇದ್ದಿದ್ರು, ಇಸ್ರೇಲ್ಗೆ ಜನಗಳಿಗೆ ರೋಮರಿಂದ ವಿಮೋಚನೆ ಕೊಡಬೇಕು ಅಂತ ನಾವು ಎದುರು ನೋಡ್ತಾ ಇದ್ರಿ. ಆದ್ರೆ ನೋಡಿದ್ರೆ ಅವ್ರು ಏನಾಗ್ಬಿಟ್ಟವ್ರು ಇವತ್ತಾ, ಹ್ಞೂ ಸತ್ತೋಗ್ಬಿಟ್ಟವ್ರೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ನೋಡಿ ಓದೋಣ 15 ಮತ್ತು 16 ಅದರಲ್ಲಿ.
ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ. ಅವರ ಕಣ್ಣು ಕಟ್ಟಿದ ಹಾಗಾಯಿತು.
ನೋಡ್ರ ಕಣ್ಣು ಕಟ್ಟಿದಂತೆ ಆಯ್ತಂತೆ. ಸರಿ, ಹಿಂಗೆ ಮಾತಾಡ್ಕೊಂಡು ಹೋಗ್ತಾರೆ. ಅವಾಗ ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಇವ್ರ ಬಗ್ಗೆನೇ ಸತ್ಯವೇದ ಅಂತ ಎಲ್ಲ ವಾಕ್ಯಗಳನ್ನ ತೆಗೆದ್ಬಿಟ್ಟು ಶಿಷ್ಯನಿಗೆ ಕೋಟ್ ಮಾಡ್ತಾರೆ. ಎಲ್ಲ ಕೋಟ್ ಮಾಡ್ತಾ ಮಾಡ್ತಾ ಇನ್ನೇನು ಊರ ಹತ್ರ ಬರ್ತಾರೆ. ಅವಾಗ ಶಿಷ್ಯನಿಗಳು, ಬನ್ನಿ ಸರ್ ಹೋಗೋಣ, ಊಟಕ್ಕೆ ಹೋಗೋಣ, ಬನ್ನಿ ಲೇಟ್ ಆಗ್ಬಿಡ್ತಾವ, ನೀವು ಒಬ್ಳೆ ಹೋಗ್ಬಿಡಿ ಮುಂದಕ್ಕೆ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಇಲ್ಲ ಇಲ್ಲ ಬರ್ತೀನಿ ಬಾಯ್ ಬಾಯ್ ಅಂತ ಅಂದ್ಬಿಟ್ಟು ಏನೋ ದೂರಕ್ಕೆ ಹೋಗೋ ಥರ ಓಕೆ ಪ್ರಯತ್ನ ಮಾಡ್ತಾರೆ. ಆದರೆ ಶಿಷ್ಯನಿಗಳು ಬಿಡಲ್ಲ. ಆವಾಗ ಯೇಸು ಕ್ರಿಸ್ತನ ಕರ್ಕೊಂಡು ಎಲ್ಲಿಗೋ ಕೂತ್ಕೊಂತಾರೆ ಅಂದರೆ, ಯೇಸು ಕ್ರಿಸ್ತನ ಜೊತೆಗೆ ಊಟಕ್ಕೆ ಏನು ಮಾಡಿದ್ರೆ ಕೂತ್ಕೊಂತಾರೆ. ಕೂತ್ಕೊಂಡಾಗ ಏನಾಯ್ತು ನೋಡಿ ಓದನ 29 ಮತ್ತು 30ನೇ ವಾಕ್ಯ. ಹ್ಞೂ
ಆದರೆ ಅವರು, ನಮ್ಮ ಸಂಗಡ ಇರು, ಸಂಜೆ ಆಯಿತು, ಹೊತ್ತು ಇಳಿಯುತ್ತಾ ಬಂತು ಎಂದು ಆತನಿಗೆ ಹೇಳಿ ಬಲವಂತ ಮಾಡಲು ಆತನು ಅವರ ಕೂಡ ಇರುವುದಕ್ಕೆ ಊರೊಳಕ್ಕೆ ಹೋದನು.
ಹ್ಞೂ
ಆತನು
ಹ್ಞೂ
ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ
ಹ್ಞೂ
ರೊಟ್ಟಿಯನ್ನು ತೆಗೆದುಕೊಂಡು
ಹ್ಞೂ
ದೇವರ ಸ್ತೋತ್ರ ಮಾಡಿ
ಹ್ಞೂ
ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು.
ಹ್ಞೂ ಆಮೇಲೆ
ಅವರು ಆತನ ಗುರುತನ್ನು ಹಿಡಿದರು.
ಹ್ಞೂ
ಆತನು ಅವರ ಕಣ್ಣಿಗೆ ಮಾಯವಾದನು.
ಮಾಯವಾದನು. ಅಂಡರ್ಲೈನ್ ಮಾಡ್ಕೊಂಡಿರ್ತೀನಿ. ಅಂದ್ರೆ ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಈ ಮೂರು ಜೊತೆಗೆ ಎಲ್ಲ ಹೋಗಿ ಕೂತ್ಕೊಬೇಕಾದ್ರೆ, ಯೇಸು ಕ್ರಿಸ್ತ ರೊಟ್ಟಿ ಏನು ಮಾಡ್ತಾರೆ, ಪ್ರಾರ್ಥನೆ ಮಾಡಿ ರೊಟ್ಟಿ ಮುರಿತಾರೆ. ರೊಟ್ಟಿ ಮುರಿದಿದ ತಕ್ಷಣ ಶಿಷ್ಯನ ಕಣ್ಣಿಟ್ಕೊಂಬಿಟ್ರು, ಓಹೋ ಇವ್ರು ಯಾರು, ನಮ್ಮ ರಕ್ಷಕನಪ್ಪ ಯೇಸು ಕ್ರಿಸ್ತ ಅಂದ್ಬಿಟ್ಟು. ಅಷ್ಟೊತ್ತಿಗೆ ಯೇಸು ಕ್ರಿಸ್ತ ಏನಾಗ್ಬಿಟ್ರು,
ಮಾಯವಾದ
ದೇವರು
ಮಾಯವಾದ
ಅಲ್ವಾ. ಹಂಗಾದ್ರೆ ಯೇಸು ಕ್ರಿಸ್ತು ಇಲ್ಲಿ ಪುನರ್ತನ ಆಗಿದ್ದನ್ನ ಶಿಷ್ಯನರು ವಾರದ ಮೊದಲನೇ ದಿನ ಕಣ್ಣಿಟ್ಕೊಂಡಿದ್ದಂಗೆ, ಯಾವ್ದ್ರ ಮುಖಾಂತರ ಯೇಸು ಕ್ರಿಸ್ತು ಏನು ಮುರಿಯೋದ್ ಮುಖಾಂತರ,
ರೊಟ್ಟಿ ಮುರಿಯೋದ್ರ
ರೊಟ್ಟಿ
ಮುಖಾಂತರ
ಮುರಿಯೋದ್ ಮುಖಾಂತರ ಜೊತೆಗೆ ನಡ್ಕೊಂಡಾಗವ್ರೆ ಕಣ್ಣಿಡಕ್ಕಾಗಿಲ್ಲ, ನೋಟದಲ್ಲಿ ಕಣ್ಣಿಡಕ್ಕಾಗಿಲ್ಲ, ಮಾತಲ್ಲಿ ಕಣ್ಣಿಡಕ್ಕಾಗಿಲ್ಲ ಅಲ್ವರ. ಅದು ಹೆಂಗಪ್ಪ ಕಣ್ಣಿಡ್ಕೊಂಬಿಟ್ರ ಅಂತಂದ್ರೆ, ರೊಟ್ಟಿ ಮುರಿಯೋದು ಮುಖಾಂತರ. ಅಂದ್ರೆ ವಾರದ ಮೊದಲನೇ ದಿನ ಯೇಸು ಕ್ರಿಸ್ತು ಪುನರ್ತನ ಆಗಿರೋದನ್ನ ಶಿಷ್ಯನರು ಹೇಗೆ ಕಂಡಿಡ್ಕೊಂಡ್ರು, ರೊಟ್ಟಿ ಮುರಿಯೋದನ್ನ. ಈ ನೆನಪಿಗಾಗೇನೆ ವಾರದ ಮೊದಲನೇ ದಿನ ಎಲ್ಲ ಕಡೆ ಸಭೆ ಸೇರಕ್ಕೆ ಶುರು ಮಾಡಿದ್ರು. ಯಾವ ತುಂಬ ಸಂತೋಷವಾದ ಸುದ್ದಿ ಆಯ್ತು ಅಂದ್ರೆ, ಯೇಸು ಕ್ರಿಸ್ತು ಮರಣದಕ್ಕಿಂತ ಯೇಸು ಕ್ರಿಸ್ತು ಪುನರ್ತನ ಏನ್ರಿ ತುಂಬ ಸಂತೋಷದ ಸುದ್ದಿ
ಸಂತೋಷ.
ಆಯ್ತು. ಅದಕ್ಕೆ ಎಲ್ಲ ಕಡೆ ಸಭೆಗಳೇನಾಯ್ತು ಗೊತ್ತಾ, ಸಂಡೇನೆ ಶುರು ಆಗಿತ್ತು. ಅದಕ್ಕೆ ಇಸ್ರೇಲಲ್ಲಿ ಸಭಾತ್ ಹೋಗ್ಬಿಟ್ಟು ಶನಿವಾರ ಹೋಗ್ಬಿಟ್ಟು ಏನಾಗ್ಬಿಡ್ತು, ಭಾನುವಾರ ಬಂತು. ಹೇಗೆ ಅಂತಂದ್ರೆ, ಯಾವಾಗ ಇಡೀ ಲೋಕದಲ್ಲಿ ಮೆಜಾರಿಟಿ ಕ್ರಿಶ್ಚಿಯನ್ಸ್ ಎಲ್ಲ ಡಾಮಿನೇಟ್ ಆಗಲಿಕ್ಕೆ ಶುರು ಮಾಡಿದ್ರು ರೋಮನ್ಸ್ ಕಾಲದಲ್ಲಿ, ಆವಾಗ ಎಲ್ಲ ಕ್ರಿಶ್ಚಿಯನ್ಸು ವಾರದ ಮೊದಲನೇ ದಿನ ಸಭೆಗೆ ಬಂದ್ಬಿಟ್ಟು ಯೇಸು ಕ್ರಿಸ್ತನ ಪುನರ್ತನ ನೆನೆಸ್ಕೊಳಕ್ಕೆ ಶುರು ಮಾಡಿದ್ರು. ಆವಾಗ ಏನು ಮಾಡಿದ್ರು, ರೋಮ್ ಎಂಪೈರ್ ನೋಡಿದ ಕಾನ್ಸ್ಟ್ಯಾಂಟಿನೋ, ಅವ್ ಎಲ್ಲರೂ ಕ್ರಿಶ್ಚಿಯನ್ಸ್ ಹೋಗ್ತಾರೆ, ಅವನು ಕನ್ವರ್ಟ್ ಆಗ್ಬಿಟ್ಟು. ಅವಾಗ ಏನು ಮಾಡಿದ್ರೆ, ಸರಿಯಪ್ಪ ಇನ್ಮೇಲಿಂದ ಸಂಡೇ ಏನು ಮಾಡಿರಿ, ಎಲ್ಲ ನೀವು ಲೀವು ತಗೊಳ್ಳಿ, ಎಲ್ಲ ಸಭೆಗೆ ಹೋಗ್ಬಿಟ್ಟು ಆರಾಮಾಗಿ ಏನು ಮಾಡಿರಿ, ನೀವು ರಿಲ್ಯಾಕ್ಸ್ ಆಗಿರಿ ಅಂತ ಅಂತ ಹೇಳ್ಬಿಟ್ಟು, ಆವಾಗ ಸಂಡೇ ಬಂದ್ಬಿಟ್ಟು ಏನಾಗೋಯ್ತು, ವೀಕ್ ಎಂಡ್ ಆಗೋಯ್ತು, ವೀಕ್ ಬಿಗಿನಿಂಗ್ ಬದಲು. ಅದಕ್ಕೆ ಇವಾಗ ವಾರದ ಮೊದಲನೇ ದಿನ ಅಂತಾರೆ, ಯಾರಿಗ ಕೇಳಿದ್ರೆ ಸಾಮಾನ್ಯವಾಗಿ ಹೇಳೋದಕ್ಕೆ ಗೊತ್ತಾ, ಮಂಡೇ ಅಂತ ಹೇಳ್ತಾರೆ. ವೀಕೆಂಡ್ ಅಂದ್ರೆ ಏನ್ ಹೇಳ್ತೀರಿ, ವೀಕೆಂಡ್ ಅಂದ್ರೆ ಯಾವತ್ತು, ಸಾಟರ್ಡೆ ಸಂಡೇ ಟೆಟ್ಟ. ಹಾ ಅದಕ್ಕೆ ಬಂದಿದ್ದು. ಅಂದ್ರೆ ಇವತ್ತು ಯೋಚನೆ ಮಾಡಿ, ವಾರದ ಮೊದಲನೇ ದಿನ ಯೇಸು ಕ್ರಿಸ್ತು ಮರಣ ನೆನೆಸ್ಕೊಂತ ಇದ್ರೆ, ಯೇಸು ಕ್ರಿಸ್ತನ ಪುನರ್ತನ ನೆನೆಸ್ಕೊಂತಾರೆ ಶಿಷ್ಯನು ಕೂಡ. ಪುನರ್ತನ ರೀ, ಮರಣನೇ ಅಲ್ಲ ರೀ. ಅದಕ್ಕೆ ನೀವು ವಾಕ್ಯದಲ್ಲಿ ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯದಲ್ಲಿ ಹೋದ್ರೆ, ವಾರದ ಮೊದಲನೇ ದಿನ ರೊಟ್ಟಿ ಮುರಿ ಅಂತ ಪದ್ಧತಿ ಅಂತ ಕೊಟ್ಟವ್ರೆ. ಯಾವ ರೊಟ್ಟಿ ಮುರಿ ಅಂತ ಪದ್ಧತಿ, ಯೇಸು ಕ್ರಿಸ್ತು ಪುನರ್ತನ ಗೋಚರವಾದಲ್ಲ ಆ ಪದ್ಧತಿಗೆ ಸೇರ್ತಾ ಇದ್ದ ಅಷ್ಟೇ ಹೊರತು, ದ್ರಾಕ್ಷ ರಸ ಅಲ್ವೇ ಇಲ್ಲ ರೀ. ದ್ರಾಕ್ಷ ರಸ ಕೊಟ್ಟಾರ ಇಲ್ಲಿ, ಇಲ್ಲೇ ಮಾಡಿದ ದ್ರಾಕ್ಷ ರಸ ಕೊಡ್ಲೇ ಇಲ್ಲ ಅಲ್ಲಿ. ಅಲ್ಲಿ ಕೊಟ್ಟಿರೋದು ಏನಂತ ಅಂತಲ್ಲಿ, ರೊಟ್ಟಿ ಮುರಿಯಂತ ಪದ್ಧತಿ ವಾರದ ಮೊದಲನೇ ದಿನ ಅದರ. ಯಾಕೆಂದ್ರೆ ಯೇಸು ಕ್ರಿಸ್ತು ಪುನರ್ತನ ಆಗಿರೋದು ಏನ್ರಿ ವಾರದ ಮೊದಲನೇ, ಇದು ನೆನಪಿಗಾಗೆ ಬಂದು ಸೇರ್ಕೊಳಕ್ ಮಾಡಿದ್ರು ಅಷ್ಟೇ ಹೊರತು, ಏನ್ರಿ ಇದಕ್ಕೂ ಪ್ರಭು ರಾತ್ರಿ ಭೋಜನಕ್ಕೆ ಸಂಬಂಧನೇ ಇಲ್ಲ ರೀ ಅದರ. ಅದಕ್ಕೆ ಇವಾಗ ನೀವು ಹೇಳ್ರಿ, ಇವಾಗ 1 ಕೊರಿಂಥ 11:26 ಪ್ರಕಾರ ನಾವು ಕರ್ತನ ಮರಣ ನೆನೆಸ್ಕೊಬೇಕಾ, ಕರ್ತನ ಪುನರ್ತನ ನೆನೆಸ್ಕೊಬೇಕಾ?
ಪುನರುತ್ಥಾನ
1 ಕೊರಿಂಥ 11:26 ಪ್ರಕಾರ ನಾವು ಎರಡೂ ನೆನೆಸ್ಕೊಬೇಕು, ಡೌಟ್ ಇಲ್ಲ ಬಿಡ್ರಿ. ಆದರೆ 1 ಕೊರಿಂಥ 11:26 ಪ್ರಭುರಾತ್ರಿ ಭೋಜನ ಸಂಬಂಧವಾಗಿ ಹೇಳ್ಬೇಕಾದ್ರೆ ಏನು ಹೇಳ್ತಾರೆ, ಇದು ನೀವು ಎಷ್ಟು ಸತಿ ಮಾಡ್ತಿರೋ ಅಷ್ಟು ಸತಿಗೆ ನೀವು ಏನು ಮಾಡ್ದಂಗೆ, ಏನು ನೆನೆಸ್ಕೊಂಡಂಗೆ,
ಕರ್ತನ ಮರಣವನ್ನು
ಕರ್ತನ
ನೆನೆಸ್ಕೊಳ್ಳಿ.
ಮರಣ ಅಂಡರ್ಲೈನ್ ಮಾಡ್ಕೊಳ್ಳಿ, 300 ತನ ಅಲ್ಲ ರೀ, ಮರಣ ನೆನೆಸ್ಕೊಳ್ಳೋದು. ಅಂದ್ರೆ ಇವಾಗ ಯೋಚನೆ ಮಾಡಿ, ಒಬ್ರು ಮರಣನ ನಾವು ಯಾವಾಗ ನೆನೆಸ್ಕೊಬೋದು? ದಿನ ನೆನೆಸ್ಕೊಬೋದು ರೀ, ಡೌಟ್ ಇಲ್ಲ ರೀ, ಅದ್ರಲ್ಲಿ ಏನು ಡೌಟೇ ಇಲ್ಲ. ಆದರೆ ನೋಡಿ ಇಷ್ಟು ಜನ ಇದ್ದಾರೆ, ಅದರ ಇವರೆಲ್ಲ ಸತ್ತೋಗಿರೋ ದಿನನ ನಾವು ಯಾವಾಗ ನೆನೆಸ್ಕೊಂತೀರಿ? ದಿನ ನೆನೆಸ್ಕೊಂತೀವಿ, ವರ್ಷಕ್ಕೊಂದ್ಸತಿ,
ಕರ್ತವ್ಯ
ವಾರಕ್ಕೊಂದು ಸತಿ, ತಿಂಗಳಿಗೊಂದು ಸತಿನಾ, ವರ್ಷಕ್ಕೊಂದು ಸತಿನಾ?
ವರ್ಷಕ್ಕೊಂದ್ಸಲ.
ವರ್ಷಕ್ಕೊಂದ್ಸತಿ. ಇದೇ ರೀತಿ ನಮ್ಮ ಕರ್ತನ ಮರಣವನ್ನು ತುಂಬಾ ಶ್ರದ್ಧೆಯಿಂದ, ತುಂಬಾ ಭಯಭಕ್ತಿಯಿಂದ ನಾವು ಯಾವಾಗಪ್ಪ ನೆನೆಸ್ಕೊಬೇಕು ಅಂದ್ರೆ ವರ್ಷಕ್ಕೊಂದು ಸತಿ ಅಲ್ವರ? ಸರಿ, ಇದಕ್ಕೆ ಬೈಬಲ್ನ ಪ್ರೂಫ್ ಇದೆಯಾ ಬ್ರದರ್? ಪ್ರೂಫ್ ಇದೆಯಾ ಅಂದ್ರೆ ಎಸ್, ಬೈಬಲ್ನ ಪ್ರೂಫ್ ಇದೆ ರೀ. ಪ್ರಭು ರಾತ್ರಿ ಭೋಜನನ ಆತನ ಮರಣವನ್ನು ನಾವು ಕರೆಕ್ಟಾಗಿ ನೆನೆಸ್ಕೊಬೇಕಾಗಿರೋದು ಯಾವಾಗ ಗೊತ್ತಾ? ವರ್ಷಕ್ಕೊಂದೇ ಸತಿ. ಯಾತಕ್ಕೆ ಅಂತಂದ್ರೆ, ಯೇಸು ಕ್ರಿಸ್ತು ಇಲ್ಲಿ ಮಾಡಿದಂಥ ಪ್ರಭು ರಾತ್ರಿ ಭೋಜನ ಆಕ್ಚುಲಿ ಏನು ಗೊತ್ತಾ? ಒಂದು ವಿಶೇಷವಂತ ಆಚರಣೆ ಅದರ. ಆ ಆಚರಣೆ ಬಗ್ಗೆ ಅವರೇ ಹೇಳ್ತಾರೆ, ಓದ ನೋಡಿಂತೀನಿ ಎಲ್ಲಿ ಹೇಳ್ತಾರೆ ಅಂದ್ರೆ, ಯೇಸು ಕ್ರಿಸ್ತು ಸತ್ತಿರೋದು, ಯೇಸು ಕ್ರಿಸ್ತು ಮಾಡಿದಂಥ ಆಚರಣೆ ಏನು ಗೊತ್ತಾ? ಆಚರಣೆ ಅದು ನೋಡಿ, ಓದನ ಲೂಕ 22:15 ಓದಿ ಮೊದಲು. ಲೂಕ 22:15 ವಾಕ್ಯ ಓದಿಂತೀನಿ.
ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ
ಇಲ್ಲ
ಜೊತೆಯಲ್ಲಿ
ಇಲ್ಲ
ಹೋದನು.
ಸರ್, ಲೂಕಾ 22:15.
ಅದೇ ಸರ್,
ತಾನು
ಶ್ರಮೆ
ಇಪ್ಪತ್ತೆರಡನೇ ಅಧ್ಯಾಯ,
ಅನುಭವಿಸಿದ್ದು
ನೀವು ಮೋಸ್ಟ್ಲಿ 24 ಓದ್ತಾ ಇದ್ದೀರಾ ಅಷ್ಟೇ.
ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನ ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ.
ಯಾವ ಪಸ್ಕದ ಊಟ?
ಪಸ್ಕದ ಊಟ
ಯಾವ ಪಸ್ಕ? ಅಲ್ಲಿ ಏನಂದ್ರೆ ವಾಕ್ಯದ ಏನು
ಶ್ರಮೆ
ಬಂತು
ಅನುಭವಿಸುವುದಕ್ಕೆ ಮುಂಚೆ ಶ್ರಮೆ ಅನುಭವಿಸೋಕ್ಕಿಂತ ಮುಂಚೆ
ವಾಕ್ಯದಲ್ಲಿ ಏನ್ ಬಂತು?
ಸಮಯ ಅನುಭವಿಸುವುದಕ್ಕಿಂತ ಮುಂಚೆ ಈ
ಇನ್ನೊಂದ್ಸತಿ ವಾಕ್ಯ ಓದಿ, ಗಮನಿಸಿ ದಯವಿಟ್ಟು ಎಲ್ಲರೂ ಓದಿ.
ಈ
ನಾನು
ಪಸ್ಕದ ಊಟವನ್ನು ಮಾಡೋದಕ್ಕೆ
ನಾನು
ಕಾಲದಿಂದ ಅಪೇಕ್ಷಿಸಿದ್ದೇನೆ.
ಇನ್ನೊಂದ್ಸತಿ ಒಬ್ಬರೇ ಒಬ್ರು ಓದ್ರಿ ಕ್ಲೀನಾಗೆ.
ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ
ಈ ಪಸ್ಕ
ಊಟವನ್ನು
ಅಂಡರ್ಲೈನ್
ಮಾಡೋದಕ್ಕೆ
ಮಾಡ್ಕೊಳ್ಳಿ. ಯಾವ ಪಸ್ಕ?
ಈ ಪಸ್ಕ
ಈ ಪಸ್ಕ ಅದರ. ದಿಸ್ ಪಾಸ್ ಓವರ್ ವಿತ್ ಗ್ರೇಟ್ ಡಿಸೈರ್, ಐವ್ ಅ ಡಿಸೈರ್ ಟು ಸೆಲಿಬ್ರೇಟ್ ದಿಸ್ ಪಾಸ್ ಓವರ್ ವಿತ್ ಯು ಅಂತ. ದಿಸ್ ಪಾಸ್ ಓವರ್ ಈ ಪಸ್ಕ ಅಂದ್ರೆ ಯೇಸು ಕ್ರಿಸ್ತು ಅದು ಆಚರಣೆ ಮಾಡಿದ್ದು ಪಸ್ಕ ಬಾರಿ. ಯಾವ ಪಸ್ಕ ಬಾ? ಕುರಿ ಕಡಿತಾ ಇರಲ್ಲ, ಆ ಥರ ಎಲ್ಲ ಕುರಿ ಕಡಿಯೋದು ಬೇಕಾಗಿಲ್ಲಪ್ಪ ಇನ್ನು ಮುಂದಕ್ಕೆ. ಈ ಪಸ್ಕ ನಾನು ಹೇಳ್ತೀನಿ, ಇದನ್ನ ಇನ್ಮೇಲೆ ಏನು ಮಾಡಿ ನೀವು ಮಾಡಿ, ಇದನ್ನ ನಿಮ್ಮ ಸಂಗಡ ಮಾಡೋಕ್ಕೆ ನಾನು ತುಂಬ ಎಷ್ಟೋ ಆಸೆಯಿಂದ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಮಾಡ್ಬಿಟ್ಟು ಹೆಂಗ ಗೊತ್ತಾ ಹೇಳ್ತಾರೆ, ಇದು ನನ್ನ ನೆನಪಿಗಾಗಿ ಇದನ್ನ ನೀವು ಮಾಡಿ ಅಂತ ಹೇಳಿದ್ರು. ಇವಾಗ ಯೋಚನೆ ಮಾಡಿದ್ದೀನಿ, ಇಸ್ರೇಲ್ ಜನಗಳು ಪಸ್ಕಾನ ಯಾವಾಗ ಮಾಡ್ತಾ ಇದ್ರು? ವಾರಕ್ಕೊಂದು ಸತಿ ಮಾಡ್ತಾ ಇದ್ರ, ತಿಂಗಳಿಗೊಂದು ಸತಿ ಮಾಡ್ತಾ ಇದ್ರ, ಅಥವಾ ದಿನ ಮಾಡ್ತಾ ಇದ್ರ?
ವರ್ಷಕ್ಕೊಂದ್ಸಲ.
ವರ್ಷಕ್ಕೊಂದ್ಸತಿ. ಅದನ್ನೇ ಅಪೊಸ್ತಲ ಪೌಲು ಕ್ಲೀನಾಗಿ ಬರೆಯಿದ್ರಿ. ಇವಾಗ ಓದಿ 1 ಕೊರಿಂಥ 5:7 ಓದಿ. 1 ಕೊರಿಂಥ 5:7 ವಾಕ್ಯ ಓದಿ.
ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರ್ರಿ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ.
ನೋಡ್ರ ಅದು ಯಾವುದೆಂದರೆ,
ಕ್ರಿಸ್ತನೇ.
ಅದಾವುದೆಂದರೆ
ಅದಾವುದಂದರೆ ಕ್ರಿಸ್ತನೇ.
ನೋಡ್ರ ಅದು ಜೀಸಸ್ ಕ್ರೈಸ್ಟ್ ರೀ. ಜೀಸಸ್ ಕ್ರೈಸ್ಟೇ ಪಸ್ಕದ ಕುರಿ. ಅವ್ರು ಕಡಿತವ್ರು ಅಂತಂದ್ರೆ ಅದನ್ನ ನೆನಪಿಗಾಗಿ ನಾವು ಮಾಡ್ಬೇಕ್ರಿ. ಹಂಗ ಲಿಟ್ರಲ್ ಆಗಿ ಕುರಿ ತಂದು ಕಡಿಯೋದ ಇಲ್ಲ ರೀ. ಕ್ರೈಸ್ಟೇ ಪಾಸ್ ಅವರು ಕ್ರೈಸ್ಟೇ ಅದು ಏನು ಕುರಿ ಮರಿ. ಆ ಪಸ್ಕಾನ ನಾವು ನೆನೆಸ್ಕೊಬೇಕ್ರಿ ಪ್ರತಿ ವರ್ಷ ಕರೆಕ್ಟಾಗಿ. ಅದಕ್ಕೆ ಶಿಷ್ಯನ್ಗಳೆಲ್ಲ ಇನ್ನು ಆಚರಣೆ ರೆಡಿ ಮಾಡಿದ್ರು ಗೊತ್ತಾ ಏನ್ರಿ? ಈ ಪ್ರಭು ರಾತ್ರಿ ಭೋಜನಕ್ಕೆಲ್ಲ ಸಿದ್ಧತೆಗಳು ಅವ್ರು ಏನ್ ಮಾಡಿದ್ದು ನೋಡಿ, ಓದನ ವಾಕ್ಯಲ್ಲಿ ಲೂಕ 22:13 ಓದಿ. ಲೂಕ 22:13.
ಅವರು ಹೊರಟು ಆತನು ತಮಗೆ ಹೇಳಿದಂತೆ ಕಂಡು ಪಸ್ಕಕ್ಕೆ ಸವರಿಸಿದರು.
ಏನ್ ಮಾಡಿದಂತೆ? ಏನಕ್ಕೆ ಸರ್, ಏನಕ್ಕೆ ರೆಡಿ ಮಾಡಿದವರು?
ಪಸ್ಕಕ್ಕೆ
ಪಸ್ಕ ಯಾಕಪ್ಪ? ಪ್ರಭು ರಾತ್ರಿ ಭೋಜನ ಕೊಡ್ಬೋಯ್ತಲ್ವಾ, ಕೊಟ್ರ ಪಸ್ಕ ರೀ. ಪಸ್ಕನೇ ಮಾಡಿದವರು. ಆ ಪಸ್ಕದಲ್ಲಿ ಹೊಸ ನಿಯಮ ಏನಂದ್ರೆ, ಕುರಿ ಮರಿ ಬದಲಾಗಿ ರೊಟ್ಟಿ, ಅದರ ಕಾಯಿ ಪಲ್ಯಗಳ ಬದಲಾಗಿ ಏನ್ರಿ ಇಲ್ಲಿ ದ್ರಾಕ್ಷಿ ರಸ. ಹೊಸ ಪಸ್ಕನ ನಿಯಮನ ಯೇಸು ಕ್ರಿಸ್ತ ಏನ್ ಮಾಡಿದ್ರು? ಕೊಟ್ಟು ರೀ ಅಲ್ವರ. ಅದಕ್ಕೆ ಏನ್ರಿ ಪಸ್ಕ? ಇವಾಗ ನೀವೇ ಹೇಳ್ರಿ, ಯಹೂದ್ಯರ ಕ್ಯಾಲೆಂಡರ್ ಪ್ರಕಾರ ಪಸ್ಕ ಯಾವ ಮಾಸದಲ್ಲಿ ಬರೋದು, ಯಾವ ತಿಂಗಳಲ್ಲಿ ಬರೋದು?
ಚೈತ್ರ ಮಾಸ
ಚೈತ್ರ.
14ನೇ ತಾರೀಕು ಅಂದ್ರೆ
ಬರ ಇಲ್ಲಪ್ಪ, ಅಂದ್ರೆ ಬೈಬಲ್ ಓದ್ತೀರ ಅಂತ ಅರ್ಥ ಆಯ್ತು ಅಲ್ವರ. ವರ್ಷಕ್ಕೊಂದ್ಸತಿ ಬರೋದು, ಯಾವ ತಿಂಗಳಲ್ಲಿ ಬರ್ತಾರೆ ಗೊತ್ತಾ? ಚೈತ್ರ ಮಾಸದಲ್ಲಿ ಬರ್ತಾರೆ. ಓದ ನೋಡಿದ್ದೀನಿ, ವಿಮೋಚನ ಕಾಂಡ 12:2 ಮತ್ತು ವಿಮೋಚನ ಕಾಂಡ 13:4 ಓದಿ. ಎರಡು ವಾಕ್ಯಗಳನ್ನು ಕೂಡ ಓದಿ. ವಿಮೋಚನ ಕಾಂಡ 12:2 ಮತ್ತು 13:4. ಹನ್ನೆರಡು ಎರಡು
ನಾನು
ಎಲ್ಲಾ
ನಿಮ್ಮನ್ನು
ಮಾಸಗಳಲ್ಲಿ
ಎರಡಲ್ಲ ಸರ್,
ಎಲ್ಲಾ ಮಾಸಗಳಲ್ಲಿ
ನಾನು
ಇದೇನೆ
ನಿನ್ನನ್ನು ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು.
ಸರ್. 12:2
ಎಲ್ಲಾ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು. ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೇ ತಿಂಗಳಾಗಿರಬೇಕು.
ನೋಡ್ರ, ಪ್ರತಿ ವರ್ಷದ ಮೊದಲನೇ ತಿಂಗಳಾಗಿರ್ಬೇಕು. ಯಾವ ಮಾಸ ಇದು? ಇವಾಗ ವಿಮೋಚನಾ ಕಾಂಡ 13:4 ನಾಲ್ಕನೇ ವಾಕ್ಯ ಓದಿ.
ಚೈತ್ರ ಮಾಸದ ಈ ದಿನದಲ್ಲೇ ಹೊರಡುವರಾಗಿದ್ದೀರಷ್ಟೇ.
ನೋಡ್ರ, ಚೈತ್ರ ಮಾಸ ರೀ. ಯಾವ ಮಾಸ? ಚೈತ್ರ ಮಾಸ ಹೇಳ್ತಾರೆ ಅಲ್ರ. ಚೈತ್ರ ಮಾಸ ಅಂದ್ರೆ ಇಂಗ್ಲೀಷಲ್ಲಿ ಬರ್ತಾರೆ ನಿಸಾನ್ ಅಂತ ಬರ್ತದೆ ಅಲ್ರ, ನಿಸಾನ್ ಅಬಿಬ್ ಅಲ್ರ. ಚೈತ್ರ ಮಾಸ ಅಂದ್ರೆ ಯಾವ ಮಾಸ ಅಂದ್ರೆ ಏನ್ರಿ? ಜನವರಿನ ಚೈತ್ರ ಮಾಸ ಅಂದ್ರೆ
ಮಾರ್ಚಲ್ಲಿ
ನೈಸಾನ್
14
ನೈಸಾನ್ 14
ಏಪ್ರಿಲ್. ಚೈತ್ರ ಮಾಸ ಅಂದ್ರೆ ಏಪ್ರಿಲ್ ಮಾಸ ರೀ ಅಲ್ವರ. ಅದಕ್ಕೆ ಯೋಚನೆ ಮಾಡಿ, ಇದು ಹೇಳ್ತಾರೆ ಬೈಬಲ್ನಲ್ಲಿ, ಇದೇ ಮಾಸ ವರ್ಷದ ಮೊದಲೇ ತಿಂಗಳಾಗಿರ್ಬೇಕು ಅಂತ ಹೇಳ್ತಾರೆ. ಕರೆಕ್ಟಾ? ಇವತ್ತು ಕೂಡ ಲೋಕದಲ್ಲಿ ನೋಡ್ಬೇಕ್ರೆ ಫೈನಾನ್ಷಿಯಲ್ ಇಯರ್ ಯಾವಾಗಿಂದ ಶುರು ಆಗ್ತದೆ?
ಏಪ್ರಿಲ್ ಟು
ಮಾರ್ಚ್
ಮಾರ್ಚ್
ಎಂಡ್.
ಏಪ್ರಿಲ್ ಟು ಮಾರ್ಚ್ ಎಲ್ಲೈತೆ ಬೈಬಲ್ ಐತೆ ನೋಡಿರ್ತೀನಿ. ಬೈಬಲ್ ಫಸ್ಟ್ ಏನಾದ್ರು ಇದೆ ಜಗತ್ತಲ್ಲಿ ಇವತ್ತು ನಡೆಸ್ತಾ ಇದೆ. ಮತ್ತೆ ಜನವರಿಗೆ ಹೆಂಗ್ ಬಂತು? ಜನವರಿಗೆ ಹೇಗ್ ಬಂತು ಅಂದ್ರೆ, ಇಸ್ರೇಲ್ ಜನಗಳು ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬಿಟ್ರಿ. ಯೇಸು ಕ್ರಿಸ್ತನ ಸತ್ತಿದ ಮೇಲೆ 70ನೇ ಶತಮಾನದಲ್ಲಿ ಇಸ್ರೇಲ್ನ ಹೊಡೆದಾಕಿದ್ರು. ಇದೆಲ್ಲ ಪಾಠ ಇದೆ ದೇವಸ್ಥಿತ ನೋಡೋಣ. ಯಾವಾಗ ಲೋಕದ ಎಲ್ಲ ಕಡೆ ಚದ್ರ ಹೋಗ್ಬಿಟ್ರು, ಆವಾಗ ಏನಪ್ಪ ಆಯ್ತು ಅಂತಂದ್ರೆ, ಏನ್ರಿ ಇಸ್ರೇಲ್ ಎಲ್ಲ ಕಡೆ ಹೋಗ್ಬಿಟ್ರು, ಆದ್ರೆ ಅವ್ರು ದೇವ್ರ ಮಾಡ್ತಾ ಬಿಡಲ್ಲ ರೀ. ಪಸ್ಕಾ ಬಂದವಾಗ ಏಪ್ರಿಲ್ ಅಲ್ಲಿ ಭಯಂಕರ ಆಚರಣೆ ರೀ. ರೋಮನ್ಸ್ ಅವ್ರು ನೋಡ್ತಾರೆ, ಈ ರೋಮನ್ ಅಧಿಪತಿ ಇರ್ತಾನೆ ಜನರಸಸ್ ಅಂತ, ಅವ್ನು ಬೇಜಾರಾಗ್ಬಿಡ್ತಾರೆ. ನೈ ಬಿಡ್ರಿ, ಇವನ್ನೆಲ್ಲ ಹಬ್ಬ ನಲ್ಲ ಬಿಡ್ರಿ, ಎಲ್ಲ ದೇವ್ರನ್ನ ಯಾಕೆ ಮಾಡೋದು? ನೀವು ನಮ್ಮ ದೇವ್ರನ್ನ ಆರಾಧನೆ ಮಾಡಿ ಅಂತ ಅವ್ನು ಕೇಳೋದಿಲ್ಲ. ಯಹೂದ್ಯರೇ, ನಮ್ಮ ದೇವರೇ ನಮ್ಮ ದೇವರಪ್ಪ, ನಾವು ನಿಮ್ಮ ದೇವ್ರನ್ನೆಲ್ಲ ಮಾಡೋದ ಅಂತ. ಇವ್ನಿಗೆ ಏನಾಗ್ಬಿಡ್ತಾರೆ, ಭಯಂಕರ ಕೋಪ ಆಗ್ಬಿಡ್ತಾರೆ. ಇವ್ರು ಯಾವಾಗ ನೋಡಿದ್ರು ಏಪ್ರಿಲ್ ಬಂದ್ರೆ ಹಿಂಗೆ ಮಾಡ್ತಾರಲ್ಲ ಅಂತ ಬಿಟ್ಟು ಏನು ಮಾಡ್ತಾರೆ ಅಂದ್ರೆ, ರಾಜಾ ಓಹೋ ಇದೇ ನಿಮ್ಮ ವರ್ಷಕ್ಕೆ ಆರಂಭನಾ? ಹಾಂ ಸರಿ, ನಾವೆಲ್ಲ ಇದನ್ನ ಫಾಲೋ ಮಾಡ್ಬೇಕಾ? ನಾನು ಚೇಂಜ್ ಮಾಡ್ತೀನಿ. ನಾ ಅಂತಾನೆ ಅರಸ ಅಂತ ಏನು ಮಾಡ್ತಾನೆ, ಅವ್ನು ಚೇಂಜ್ ಮಾಡ್ತಾನೆ. ಏನು ಮಾಡ್ತಾನೆ ಅಂದರೆ, ಅವನು ಈ ತಿಂಗಳನ್ನ ಬೇರೆ ತಿಂಗಳಿಗೆ ಹಾಕ್ತಾನೆ. ಯಾವ್ದಕ್ಕೆ ಹಾಕ್ತಾನೆ? ಜನವರಿಗೆ ಹಾಕ್ತಾನೆ. ಯಾಕೆ ಅಂತಂದ್ರೆ, ಇವಾಗ ಅವನ ಹೆಸರಿಗೆ ಅನುಕೂಲವಾಗಿರೋದು ಯಾವುದು? ಜನವರಿ, ಜನರಸಸ್. ಅದಕ್ಕೆ ಜನವರಿಗೆ ಏನು ಮಾಡ್ತಾನೆ, ಶಿಫ್ಟ್ ಮಾಡ್ಬಿಡ್ತಾನೆ. ಈ ರೀತಿ ಏನಾಯ್ತು ಅಂದ್ರೆ, ಏನ್ರಿ ಗ್ರಿಗೋರಿಯನ್ ಕ್ಯಾಲೆಂಡರ್ ಅಂತ ಮಾಡಿ, ಇಂಗ್ಲಿಷ್ ಕ್ಯಾಲೆಂಡರ್ ಅಂತ ಮಾಡಿ, ಜನವರಿಂದಾನೇ ತಿಂಗಳ ಆರಂಭ ಅಂತ ಏನು ಮಾಡ್ತಾನೆ, ಒಂದು ಹೊರಡಿಸ್ತಾನೆ. ಆವಾಗಿಂದ ಏನಾಗಿತ್ತು ಅಂದ್ರೆ, ನಮ್ಗಿರೋಂಥ ಕ್ಯಾಲೆಂಡರ್ಗಳು ಬಂದಿರೋದು. ಇದಕ್ಕೆ ಗ್ರಿಗೋರಿಯನ್ ಕ್ಯಾಲೆಂಡರ್ ಅಂತ ಏನು ಮಾಡೋದು, ಹೆಸರುಗಳು ಕೊಡೋದು ಅಲ್ವರ. ಆದ್ರೆ ಯಹೂದಿಯರು ಚೇಂಜ್ ಆಗ್ಬೇಕಲ್ಲ, ಅಯ್ಯೋ ನೀನ್ ಪಾ ನೀನ್ ಮಾಡ್ಕೊಳಪ್ಪ, ನಮ್ಗೇನಾಗಬೇಕಾದ್ರೆ ನಮ್ದಿದೆ ಅಂತ ಅವ್ರು ಏನ್ ಮಾಡಿದ್ರು, ಹಂಗೆ ನಿಂತು ಬಿಟ್ರು. ಅದಕ್ಕೆ ಇವ್ರು ಏನ್ ಮಾಡ್ದ, ಹೇ ಇವ್ನು ನನ್ನ ಮಾತು ಕೇಳಲ್ವಲ್ಲ ಅಂತಂದ್ಬಿಟ್ಟು ಅವ್ನ ಗೆಲಿ ಮಾಡ್ಬೇಕಲ್ಲ ಇಸ್ರೇಲ್ ಜನಗಳು. ಅದಕ್ಕೆ ಏನ್ ಮಾಡೋದಂದ್ರೆ, ಏಪ್ರಿಲ್ ಯಾರ್ಯಾರೆಲ್ಲ ವರ್ಷದ ಆರಂಭ ಮಾಡ್ತಾರೋ ಅವರೆಲ್ಲ ಏಪ್ರಿಲ್ ಫೂಲ್ಸ್ ಅಂತ ಏನ್ ಮಾಡಿದ್ರು, ಮುಟ್ಟಾಳ್ರು ಅಂತಂದ್ಬಿಟ್ಟು ಹೆಸರು ಪಟ್ಟಾಭಿಷೇಕ ಕಟ್ಟ. ಆವಾಗ ಏಪ್ರಿಲ್ ಫೂಲ್ಸ್ ಅಂತ ಬಂದಿದ್ದು. ಇವಾಗೆಲ್ಲ ಯಾರು ಏಪ್ರಿಲ್ ಫೂಲ್ಸ್ ಆಚರಣೆ ಮಾಡಲ್ಲ ಬಿಡಿ. ಒಂದ್ ಕಾಲ ನಾವು ಸ್ಕೂಲ್ಗೆ ಹೋಗ್ಬೇಕಾಗಿತ್ತು ಏಪ್ರಿಲ್ ಫೂಲ್ ಅಂದ್ರೆ ಟೀಚರ್ಗೆ ಅಮರ್ಸ್ಬಿಡೋರು ಅಲ್ವರ. ಆ ಥರ ಇತ್ತು ಏಪ್ರಿಲ್ ಫೂಲ್ಸ್, ಜೂಸ್ ಆರ್ ಫೂಲ್ಸ್, ಫೂಲ್ಸ್ ಫೂಲ್ಸ್ ಅಂತ ಹೇಳ್ಬಿಟ್ಟು ಹಿಂಗೆ ಹೇಳಕ್ ಶುರು ಮಾಡ್ಬಿಟ್ರು. ಈ ರೀತಿನೇ ಏನಾಗಿದೆ ಬಂದಿದ್ದು. ಎನಿವೆ, ಬೈಬಲ್ ಪ್ರಕಾರ ಚೈತ್ರ ಮಾಸ ಏನ್ರಿ ಎಲ್ಲ ತಿಂಗಳಿಗೆ ಆರಂಭ. ಅಂದ್ರೆ ನಾವು ಮಾಡಿದ್ರೆ ಯಾವಾಗಪ್ಪ ಮಾಡ್ಬೇಕು ಅಂದ್ರೆ, ಚೈತ್ರ ಮಾಸದಲ್ಲಿ ಏನ್ ಮಾಡ್ಬೇಕು ಇದನ್ನ, ಇದು ಮಾಡ್ಬೇಕು. ಸರಿ, ಇವಾಗ ಚೈತ್ರ ಮಾಸದಲ್ಲಿ ಹೆಂಗ್ ಮಾಡ್ತಾರೆ ಪಸ್ಕ? ಇವಾಗ ಇದೆಲ್ಲ ಪಸ್ಕದ ಬಗ್ಗೆ ನೀವು ಓದಿದ್ರೆ ಕೆಲವು ವಾಕ್ಯಗಳು ಓದೋಣ. ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ, 15ನೇ ದಿನಕ್ಕೆ ಕುರಿಮರಿ ತಗೋಬೇಕು, 14ನೇ ದಿನಕ್ಕೆ ಕರಿಬೇಕು ಅಂತ ಹೇಳ್ತಾರೆ. ಓದ ನೋಡಿ, ವಿಮೋಚನೆ ಕಂಡ 12ನೇ ಅಧ್ಯಾಯ 3ನೇ ವಾಕ್ಯ ಮತ್ತೆ 6ನೇ ವಾಕ್ಯ.
ಇದರ ವಿಷಯದಲ್ಲಿ ನೀವು ಇಸ್ರಾಯೇಲ್ಯರ ಸಮೂಹಕ್ಕೆಲ್ಲ ಅಪ್ಪಣೆ ಮಾಡಬೇಕಾದದ್ದೇನೆಂದರೆ, ಈ ತಿಂಗಳಿನ 10ನೆಯ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ಈ ತಿಂಗಳಿನ
10ನೇ ದಿನ ತಗೊಬೇಕು, 14ನೇ ದಿನದಲ್ಲಿ ಕಡಿಬೇಕು. ನೋಡಿ 6ನೇ ವಾಕ್ಯ ಓದಿ ಬದರ್.
ಈ ತಿಂಗಳಿನ 14ನೆಯ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು, ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲ್ಯರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು.
ಅಲ್ವರ 14ನೇ ದಿನ ಕಡಿಬೇಕು. ಯಾವ ಕಡಿಬೇಕು? ಯಾವ ಟೈಮಲ್ಲಿ? ಬೆಳಿಗ್ಗೆ ಹೊತ್ತಾ?
ಸಂಜೆ ವೇಳೆಯಲ್ಲಿ
ನೋಡ್ರ,
ಸಂಜೆ ವೇಳೆಯಲ್ಲಿ
ಅದಕ್ಕೆ ಪ್ರಭುರಾತ್ರಿ ಭೋಜನ ಕರ್ತನು ಸಂಜೆ ಮಾಡಿದ್ ನಾವು ಆ ಟೈಮಲ್ಲೇ ಮಾಡಬೇಕು. ಅಲ್ವರ ಏನಿವೆ ನೋಡೋಣ, ಇವಾಗ ಏನ್ ಮಾಡ್ಬೇಕು? ಕಡಿಬೇಕು ಅಂತ ಹೇಳ್ತಾ ಅಲ್ವರ. ಈ ಪದ್ಧತಿನ ಕರೆಕ್ಟ್ ಆಗಿ ಯಾರು ಫಾಲೋ ಮಾಡ್ತಾರೆ ಹೇಳಿ ಇವತ್ತು?
ಇಸ್ರೇಲ್
ಇಸ್ರೇಲ್. ಹಾ, ಆಮೇಲೆ ಯಹೂದ, ಇನ್ಯಾರು? ಅವರೇ ಇಸ್ರೇಲ್. ಇನ್ಯಾರು ಇವತ್ತು ಲೋಕದಲ್ಲಿ ಮಾಡ್ತಾರೆ ನೋಡಿ, ಮೊನ್ನೆ ತಾನೆ ಹಬ್ಬ ಆಯ್ತಲ್ಲ, 15 ದಿನಕ್ಕೆ ಕುರಿ ತರ್ತಾರೆ.
ಬಕರಿ ಸರ್ ಮುಸ್ಲಿಮ್ಸ್.
ಆ ನೋಡ್ರ, ಕಾಪಿ ಹೊಡೆದ್ ನೋಡಿರ್ತೀನಿ. ಸರಿ, ಅವ್ರ 15 ದಿನಕ್ಕೆ ಕಡ್ಬಿಟ್ಟು ತಂದ್ಬಿಟ್ಟು ಚೆನ್ನಾಗಿ ತಿನ್ಸ್ಬಿಟ್ಟು 14 ದಿನಕ್ಕೆ ಕಡ್ದ್ಬಿಟ್ಟು ಚೆನ್ನಾಗಿ ಬಿರಿಯಾನಿ ಮಾಡ್ಕೊಂಡು ತಿನ್ಬಿಡೋದು. ಸರಿ, ಇವಾಗ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತು ಇದೇ ತರ ನೆರವೇರಿಸಿದ್ರು ಅವ್ರ ತಾನೆ ಪಸ್ಕದ ಕುರಿ ಪಕ್ಕ ಆಗಿದೆ ರೀ. ಅದರ ಯಾವಾಗ ಅಂತಂದ್ರೆ ಓದ ನೋಡಿತೀನಿ, ಯೋಹಾನ 12:1. ಯೋಹಾನ
ಪಸ್ಕ
ಹನ್ನೆರಡು ಒಂದು
ಹಬ್ಬವು ಇನ್ನು 6 ದಿವಸ ಮುಂದೆ ಇರಲಾಗಿ
ಓಕೆ,
ಯೇಸು
ಸಾಕ್ಬಿಡ್ತಾರೆ ಸಾಕ್ಬಿಡ್ತಾರೆ. ಆ ಪಸ್ಕ ದಿವಸ 6 ದಿವಸ ಮುಂದೆ ಇರಲಾಗಿ ಅಲ್ವರ? ಹಾ, ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಇವಾಗ
ಯೇಸು ಬೇಥಾನ್ಯಕ್ಕೆ ಬಂದನು.
ವೆರಿ ಗುಡ್. ಯೇಸು ಕ್ರಿಸ್ತು ಬೆತ್ತನೆಗೆ ಬಂದ್ರೆ ಯಾವಾಗ? 6 ದಿವಸ ಇರ್ಬೇಕಾರೆ ನೋಡಿ, ಇವಾಗ ನೋಡಿ, ಪಸ್ಕಕ್ಕೆ 6 ದಿನ ಇರ್ಬೇಕಾರೆ ನೋಡಿ, ಇಲ್ಲಂತೀನಿ, ಪಸ್ಕಕ್ಕೆ 6 ದಿನ ಇರ್ಬೇಕಾರೆ ಯೇಸು ಕ್ರಿಸ್ತು ಏನು ಮಾಡಂತೆ, ಬೆತ್ತನೆಗೆ ಬಂದ್ರಂತೆ ಅಲ್ವರ? ಮತ್ತೆ ಯೇಸು ಕ್ರಿಸ್ತು ಇಸ್ರೇಲ್ಗೆ ಬಂದಿದ್ದು ಯಾವಾಗ? 12ನೇ ವಾಕ್ಯ ಅವಧಿ ಬಿದ್ದಾರೆ. ಹಾ,
ಮರುದಿವಸ ಜಾತ್ರೆಗೆ ಬಂದಿದ್ದ ಜನಸಮೂಹವು ಯೇಸು ಯೆರೂಸಲೇಮಿಗೆ ಬರುತ್ತಾನೆಂದು ಕೇಳಿ
ಹಾ
ಖರ್ಜೂರದ
ನೋಡ, ಖರ್ಜೂರ
ಗರಿಗಳನ್ನು
ಗರಿಗಳನ್ನು ತರ್ತಾರೆ ಯಾವಾಗ? ಮರುದಿನ. ಅಂದ್ರೆ ಯಾವಾಗ ಅಂದ್ರೆ ಪಸ್ಕಕ್ಕೆ 5 ದಿನ ಮುಂಚೆ ಇರ್ಬೇಕಾರೆ, ಪಸ್ಕಕ್ಕೆ 5 ದಿನ ಮುಂಚೆ ಅಂದ್ರೆ ಕರೆಕ್ಟ್ ಆಗಿ 10ನೇ ದಿನಕ್ಕೆ ಯೆರೂಸಲೇಮ್ಗೆ ಏನಾಗ್ತಾರೆ, ಅವ್ರು ಎಂಟ್ರಿ ಆಗ್ತಾರೆ. ಆಮೇಲೆ ಕುರಿ ಮರಿ ಆಯ್ಕೆ ಮಾಡ್ಬೇಕು ಹೆಂಗಿರ್ಬೇಕು, ಅದಕ್ಕೆ ಯಾವುದೇ ರೀತಿ ಲೋಪದೋಷ ಇರಬಾರ್ದು. ಇದೇ ಥರ ಯೇಸು ಕ್ರಿಸ್ತನಿಗೆ ಲೋಪದೋಷ ಇತ್ತ? ಇಬ್ರಿಯರು 7:26ಲ್ಲಿ ಯಾವ ಲೋಪದೋಷ ಇಲ್ಲ, ಯಾವುದು ಕುಂದು ಕೊರತೆಗಳಿಲ್ಲ, ಪಕ್ಕ ಏನಾಗಿದ್ದಾರೆ, ಯೇಸು ಕ್ರಿಸ್ತು ಪ್ಯೂರ್ ಆಗಿದ್ದಾರೆ. ಆಮೇಲೆ ಅಲ್ಲಿ ಕಡಿಬೇಕು, ಕಡ್ದುಬಿಟ್ಟು ರಕ್ತನೇ ಮಾಡಬೇಕು, ಮನೆ ಹೊಸ್ಲಿಗೆ ಏನು ಮಾಡಬೇಕು, ಬಾಗಿಲಿಗೆ ಹಾಕ್ಬೇಕು ಅಲ್ವರ? ಇದೇ ರೀತಿ ಯೇಸು ಕ್ರಿಸ್ತನ ರಕ್ತನ ನಮ್ಮ ಹೃದಯದ ಒಂದು ಬಾಗಿಲಿಗೆ ಏನು ಮಾಡೋದು, ನಾವು ಹಾಕೊಬೇಕು. ಯೇಸು ಕ್ರಿಸ್ತು ಹೇಳ್ತಾರೆ, ಈಗ ಬಾಗಿಲ ಬಳಿ ನಿಂತು ತಡ್ತಾ ಇದ್ದೀನಿ, ನಮ್ಮ ಹೃದಯದ ಬಾಗಿಲ ಹತ್ರ ನಿಂತುಬಿಟ್ಟು ಯೇಸು ಕ್ರಿಸ್ತು ತಡ್ತಾರೆ ಅಂದ ಆ ರಕ್ತನ ನಂಬಿಕೆನ ನಾವು ಏನು ಮಾಡ್ಬೇಕು, ನಮ್ಮ ಹೃದಯದ ಮೇಲೆ ಪ್ರೋಕ್ಷ ಮಾಡ್ಕೊಬೇಕು. ಆ ನಂಬಿಕೆಯೊಳಗೆ ನಾವೇನಾಗಿರ್ಬೇಕು, ಇರಬೇಕು, ಆವಾಗೇನೆ ಮರಣದ ದೂತ ನಮ್ಮನ್ನ ಹಾದು ಹೋಗೋದು. ನಾವು ಕ್ರಿಸ್ತನ ನಂಬಿಕೆಯಲ್ಲಿ ಇಲ್ಲ ಅಂತಂದ್ರೆ ಮರಣ ದೂತ ನಮ್ಮನ್ನ ಏನ್ ಮಾಡೋದ, ಹಾದು ಹೋಗಲ್ಲ, ನಮ್ಗೆ ಮರಣ ನಾವ್ ಏನ್ ಮಾಡ್ತೇನೆ ಕೊಟ್ಬಿಟ್ಟು ಹೋಗ್ತಾನೆ ಅದರ. ಆಮೇಲೆ ಇದನ್ನ ತಿನ್ಬೇಕಾದ್ರೆ ಹೆಂಗ್ ತಿನ್ಬೇಕು ಅಂತಂತ ಹೇಳ್ತಾರೆ ಅಂದ್ರೆ, ಏನ್ರಿ ಇದನ್ನ ಮಾಂಸವನ್ನು ಬೆಂಕಿಯಲ್ಲಿ ಸುಟ್ಟೇ ಏನ್ ಮಾಡ್ಬೇಕಂತೆ, ಹಾ ತಿನ್ಬೇಕು. ಆಮೇಲೆ ಜೊತೆಗೆ ಏನ್ ತಿನ್ಬೇಕು, ಓದನ ವಿಮೋಚನಕಾಂಡ 12:8. ಹಾ,
ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿಯಿಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು.
ನೋಡ್ರ, ಕಹಿಯಾದ ಪಲ್ಯಗಳ ಜೊತೆಗೆ ಮಾಡ್ತಾವೆ ಊಟ ಮಾಡ್ಬೇಕ್ರಿ ಅಂತ. ಅಂದ್ರೆ ಏನರ್ಥ, ಸುಮ್ಮನೆ ಹಂಗೆ ಊಟ ಮಾಡಂಗಿಲ್ಲ, ಕಹಿಯಾದ ಪಲ್ಯಗಳ ಜೊತೆಗೆ ಮಾಡ್ತಾವ ಊಟ ಮಾಡ್ಬೇಕು ಅಂದ್ರ ಅದೇನು? ಹಾ, ಇವಾಗ ಕಹಿಯಾದ ಪಲ್ಯನ ಮಾಂಸ ಜೊತೆಗೆ ತಿಂದ್ರೆ ಏನಾಗ್ತದೆ, ಇನ್ನ ಅಧಿಕವಾಗಿ ನಮ್ಮ ಮಾಂಸ ತಿನ್ನಕ್ಕೆ ಏನಾಗ್ತದೆ, ನಮ್ಗೆ ಆಸೆ ಬರ್ತದೆ ನೋಡಿದ್ದೀನಿ. ಅದನ್ನೇ ಹೇಳೋದು, ಕ್ರಿಸ್ತನ ಅಧಿಕವಾಗಿ ನಾವು ಸ್ವೀಕಾರ ಮಾಡಬೇಕು, ನಾವು ಅಂಗೀಕಾರ ಮಾಡಬೇಕು, ನಾವು ಗ್ರಹಿಸ್ಕೊಬೇಕು, ತಿಳ್ಕೊಬೇಕು ಅಂತಂದ್ರೆ, ಜೀರ್ಣ ಮಾಡ್ಕೊಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಕಷ್ಟ ಸಂಕಟ ಬೇಕು. ಅದಕ್ಕೆ ಯಾರು ಕಷ್ಟ ಸಂಕಟ ಇರ್ತಾರೆ ನೋಡ್ರಿ, ಅವರೇ ಯೇಸು ಕ್ರಿಸ್ತನ ಅರ್ಥವಾಗಿರೋದೆ. ಎಲ್ಲ ಸುಖ ಸಂತೋಷ ಸೌಕರ್ಯ ಇರ್ಬೇಕಾದ್ರೆ ಶ್ರೀಮಂತರು ಯಾರು ಬರಲ್ಲ ರೀ ದೇವರಾಜಿಗೆ? ತುಂಬ ಕಷ್ಟ, ಯೇಸು ಕ್ರಿಸ್ತ ಹೇಳಿದ್ರಲ್ಲ ಐಶ್ವರ್ಯವಂತ ದೇವರಾಜ ಸೇರೋದು ಎಷ್ಟೋ ಕಷ್ಟ ಅಂತಂದ್ಬಿಟ್ಟು ಅಲ್ವರ, ಅದಕ್ಕೆ ಕಷ್ಟ ಸಂಕಟಗಳ ನಮ್ಗೆ ಅವಶ್ಯಕತೆ. ಆಮೇಲೆ ಇದನ್ನ ತಿನ್ಬೇಕಂತ ವಿಧಾನ ಹೇಗಂತೆ, 11ನೇ ವಾಕ್ಯ ಬದರ್ ವಿಮೋಚನಕಾಂಡ 12:11.
ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗಂದರೆ, ನೀವು ನಡುವನ್ನು ಕಟ್ಟಿ ಕೆರವನ್ನ ಮೆಟ್ಟಿಕೊಂಡು ಕೋಲು ಹಿಡಿದು ತ್ವರೆಯಾಗಿ ಮಾಡಬೇಕು.
ಹಾ, ಹೆಂಗಂತೆ, ಹಾ ರಿಲ್ಯಾಕ್ಸ್ ಆಗಿ ಬೆಲ್ಟ್ ಎಲ್ಲ ಲೂಸ್ ಮಾಡ್ಕೊಂಡು ಚಪ್ಪಲಿ ಎಲ್ಲ ಬಿಚ್ಬಿಟ್ಟು ತಿನ್ನಂಗಿಲ್ವಂತೆ, ಟಿಪ್ ಟಾಪ್ ರೆಡಿಯಾಗಿರ್ಬೇಕು, ಟೈ ಶೂ ಗಿ ಎಲ್ಲ ಹಾಕೊಂಡು ಬೆಲ್ಟ್ ಎಲ್ಲ ಕಟ್ಕೊಂಡು ಕೈಯಲ್ಲಿ ಕೋಲು ಇಟ್ಕೊಂಡು ಫಾಸ್ಟಾಗಿ ತಿನ್ಬೇಕ್ರಿ, ಸ್ಲೋ ಆಗಿ ತಿನ್ನಂಗಿಲ್ಲ. ಯಾಕೆ ಅಂದರೆ ಅತಿ ಶೀಘ್ರದಲ್ಲಿ ಬಿಡುಗಡೆ. ಇದೇ ಥರ ನಾವು ಕ್ರಿಸ್ತನ್ನ ಅಧಿಕವಾಗಿ ತಿಳ್ಕೊಬೇಕಾದ್ರೆ ಲೇಜಿಯಾಗಿ ಸೋಂಬೇರಿಗಳ ಥರ ಇರೋದಿಲ್ಲ, ಚುರುಕಾಗಿರ್ಬೇಕು ದೇವ್ರ ಮಕ್ಕಳು, ಆಸಕ್ತಿ ಏನಾಗಿರ್ಬೇಕು, ಭಯ ಭಕ್ತಿ ದೇವರಲ್ಲಿ ಏನಂತ, ದೇವ್ರಿಗೆ ಮಾಡ್ಬೇಡ ಅಂದ್ರೆ ಬಿಟ್ಬಿಡ್ಬೇಕ್ರಿ ಕೆಲಸನ, ದೇವ್ರಿಗೆ ಮಾಡೋದ್ರೆ ಮಾಡೋದ್ರಲ್ಲಿ ಎಷ್ಟು ಆಸಕ್ತಿ ಇರ್ಬೇಕು ಅಂತ, ಯೋಚನೆ ಮಾಡೋದು, ನಾಳೆ ಬರ್ತೀನಿ ನಾಳಿದ್ದು ನೋಡೋಣ ಮಾಡೋಣ ಎಲ್ಲ ರೀ, ಬಿಟ್ಬಿಡ್ಬೇಕು ಬಿಟ್ಬಿಡ್ಬೇಕ್ರಿ ಅದರ ಚುರುಕಾಗಿ. ಯಾವಾಗ ಕಾಲಿಗೆ ಏನಾಗಿರ್ಬೇಕಂತೆ, ಸಮಾಧಾನದ ಕಿರಗಳೇನು ಮಾಡಿ ಹಾಕೊಂಡು, ಬೈಬಲ್ ಹೇಳ್ತಾರಲ್ಲ ಎಂದು ಸರ್ವಾಯುಧಗಳನ್ನು ಧರಿಸ್ಕೊಳ್ರಿ ನೀವು, ಅದರ ಸಮಾಧಾನ ಸಾರುವಂತ ಸುವಾರ್ತೆ ಕಿರಗಳೇ ಮಾಡಿ ಧರಿಸ್ಕೊಳ್ರಿ, ಅದರ ಶಿರಸ್ತ್ರಾಣ ಧರಿಸ್ಕೊಳ್ಳಿ, ಅದರ ಗುರಾಣಿ ಇಟ್ಕೊಳ್ಳಿ, ಅದರ ಕತ್ತಿ ಇಟ್ಕೊಳ್ಳಿ. ಮಳೆ ಏನ್ರಿ ದೇವ್ರ ಹಾಕಿದ್ರೆ ಯಾವಾಗ ಏನಾಗ್ಬೇಕು, ದೇವ್ರ ಮಕ್ಕಳು ಸಿದ್ಧವಾಗಿರ್ಬೇಕು ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ. ಈ ರೀತಿ ಕರ್ತನ ಮರಣವನ್ನು ಏನ್ ಮಾಡ್ಬೇಕು, ನಾವು ನೆನೆಸ್ಕೊಬೇಕು. ಯಾವಾಗ ನೆನೆಸ್ಕೊಬೇಕು, ದಿನಾನ ತಿಂಗ್ಳಿಗೆ ಒಂದ್ಸತಿನ ಅಥವಾ ವಾರಕ್ಕೆ ಒಂದ್ಸತಿನ ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ ವರ್ಷಕ್ಕೊಂದ್ಸತಿ, ನಿಸಾನ್ 14ನೇ ತಾರೀಕು ಅದರ ಏನ್ರಿ, ಆ ಅಬೀಬ್ ಮಾಸದ 14ನೇ ತಾರೀಕು, ಚೈತ್ರ ಮಾಸದ 14ನೇ ತಾರೀಕು ಏನ್ರಿ ಅಲ್ಲಿ ಏನ್ರಿ ಪಸ್ಕ. ಆದ್ರೆ ಯೇಸು ಕ್ರಿಸ್ತು ಪಸ್ಕಕ್ಕೆ ಒಂದಿನ ಮುಂಚೆ ಏನಾಗಿದ್ದು ಶಿಲುಬೆ ಮೇಲೆ, ಆ ಸಾಯಕ್ಕಿಂತ ಒಂದಿನ ಮುಂಚೆ ಮಾಡಿದ್ರು ಪ್ರಭುರಾತ್ರಿ ಭೋಜನ ಆಚರಣೆ ಮಾಡಿದ್ ಕರೆಕ್ಟಾ? ಪ್ರಭು ರಾತ್ರಿ ಭೋಜನ ಆಚರಣೆ ಮಾಡಿದ್ರು, ಮರುದಿನ ಏನ್ ಮಾಡಿದ್ರು ಶಿಲುಬೆ ಮೇಲೆ ಸತ್ರು. ಸೊ ಮರುದಿನ ಪಸ್ಕ ಒಂದ್ ದಿನ ಮುಂಚೆ ಏನ್ ಮಾಡಕ್ ನಾವು ಅಂದ್ರೆ ಈ ನೆನಪಿಗಾಗಿ ಮಾಡ್ಬೇಕು. ಕರ್ತನಲ್ಲಿ ಪ್ರೀತಿ ಅಂತ ಸೋದರಸಗಳೇ, ಇದನ್ನ ಯಾವಾಗ ಮಾಡ್ಬೇಕು? ನಮ್ಮ ಕರ್ತನು ಯಾವಾಗ ಮಾಡಿದ್ರು ಅವಾಗೇ ಮಾಡ್ಬೇಕು. ಅದ್ಗೆ ಹೇಳಿದ್ದು ಬೈಬಲ್ ಹೇಳ್ತಾರೆ, ಓದಿ ಇವಾಗ 1 ಕೊರಿಂಥ 11:13 ಬುಧ.
ಸ್ತ್ರೀಯು ಮುಸುಕಿ
ಒಂದು
ಹಾಕಿಕೊಳ್ಳದೆ
ಕೊರಿಂಥ 11 ಬುಧ, 11:23 ಸಾರಿ, 1 ಕೊರಿಂಥ 11:23 ಕ್ಷಮಿಸಿ.
ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು
ನೋಡ್ರಾ
ನಿಮಗೂ
ಯಾವಾಗಂತೆ, ಹಿಡಿದು ಕೊಟ್ಟಲ್ಪಟ್ಟ ರಾತ್ರಿಯಲ್ಲಿ, ಮರುದಿನ ಅಲ್ಲ ರೀ, ರಾತ್ರಿಯಲ್ಲಿ ಅವ್ರ ರೊಟ್ಟಿನ ತಗೊಂಡು ಮಾಡಂತೆ. ನಾವು ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ, ಯಾವಾಗ ಕರ್ತನು ಹೇಳಿದ್ರೋ ಅದನ್ನೇ ಏನು ಮಾಡಬೇಕು, ಮಾಡಬೇಕು. ಯೇಸುಕ್ರಿಸ್ತು ಏನು ರೀ ನಮ್ಮ ಹತ್ರ ಏನೂ ಕೇಳ್ಕೊಂಡಿಲ್ಲ ರೀ, ಅದರ ನನ್ನ ನೆನಪಿಗಾಗಿ ಏನಾರು ಮಾಡು ಅಂತ ಏನೋ ಹೇಳಿದಾರೆ ಅವರು. ಯೋಚನೆ ಮಾಡಿದ್ರು, ಸತ್ಯವಾದ ಎಲ್ಲಿ ಬೇಕಾದ್ರೂ ಹುಡುಕ್ಬಿಡಿ, ನಿಮಗಿದೆ ಹಿರ್ರಿ ಅದರ ಹೀಗೆ ಮಾಡಿ ಅಂತೆಲ್ಲ ಹೇಳವ್ರೆ. ಅದರ ನನಗಾಗಿ ನನಗಾಗಿ ಈ ಒಂದು ಕೆಲಸ ಮಾಡಿ ಅಂತ ಅಂದ್ಬಿಟ್ಟು ಯೇಸುಕ್ರಿಸ್ತು ಒಂದು ಮಾತು ಹೇಳಿದಾರೆ. ಅದರ ಒಂದು ಮಾತು ಹೇಳ್ತಾರೆ ಗೊತ್ತಾ, ಲೋಕದಲ್ಲಿ ಸಾಯಂಥ ಮನುಷ್ಯ ನೀರು ಕೇಳಿದ್ರೆ ಏನು ಮಾಡಿ ನೀವು ದಯವಿಟ್ಟು ಕೊಡಿ ಅಂತ ಹೇಳ್ತಾರೆ. ಅಲ್ಲರ ಇವತ್ತು ಕೂಡ ಲೋಕದಲ್ಲಿ ಏನಿದೆ ಗೊತ್ತಾ, ಕಲ್ಪ್ರೇಟ್ಸ್ಗಳನ್ನ ನಿಂದ್ರೆ ಅವ್ರನ್ನ ಸಾಯಿಸ್ಬೇಕಾದ್ರೆ ಏನು ಗೊತ್ತಾ ಮಾಡ್ತಾರೆ, ಅವ್ರ ಕೊನೆಯ ಆಸೆ ಏನು ಮಾಡ್ತಾರೆ ಕೇಳ್ತಾರೆ. ಆ ಕೊನೆಯ ಆಸೆನ ಏನು ಮಾಡ್ತಾರೆ, ನೆರವೇರಿಸ್ತಾರೆ ಗೊತ್ತಾ. ಏನ್ರಿ ಕಸಾಬನ್ನ ಸಾಯಿಸ್ರು ಗೊತ್ತಾ, ಅವ್ನ ಕೊನೆಯ ಆಸೆ ಏನು ಗೊತ್ತಾ, ಅವ್ನ ಕೊನೆಯ ಆಸೆ ಅಮಿತಾಬ್ ಬಚ್ಚನ್ ಪಿಕ್ಚರ್ ನೋಡಬೇಕು ಅಂತ, ಆಮೇಲೆ ಕೊನೆಯ ಆಸೆ ಬಿರಿಯಾನಿ ತಿನ್ಬೇಕು ಅಂತ. ಅವನ ನಮ್ಮ ತಾಯಿಗೆ ಹೇಳಿ ಅಂತ ಹೇಳ್ತಾರೆ, ನನ್ನ ಸಾಯದ ನಮ್ಮ ತಾಯಿಗೆ ಹೇಳಿ ಅಂತ ಹೇಳ್ತಾನೆ ಅವನು. ಅದರ ಆ ಕೊನೆ ಆಸೆ ನೆರವೇರಿಸ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಗೊತ್ತಾ ನಿಮಗೆ. ಏನ್ರಿ ಇದು ಲೋಕದಲ್ಲಿ ಇರಬೇಕಾದ್ರೆ ನಮ್ಮ ಕ್ರೈಸ್ತವರುಗಳು ಅದಕ್ಕಿಂತ ಮೋಸ ರೀ. ನಮ್ಮ ಕರ್ತನು ಕೇಳ್ಕೊಳ್ಳೋಂಥ ಒಂದೇ ವಿಚಾರ, ನನ್ನ ನೆನಪಿಗಾಗೆ ನನ್ನ ಮರಣನ ನೆನಪಿಗಾಗೆ ನೀವು ಎಷ್ಟು ಸತಿ ಮಾಡ್ತೀರೋ ದಯವಿಟ್ಟು ಅದನ್ನ ಮರಣನ ನೆನೆಸ್ಕೊಳೋದು, ಅದರಿಂದ ಇಷ್ಟವನ್ನ ಅಂತ ರೀತಿಲಿ ಮಾಡ್ಬಿಟ್ರಿ. ನಮ್ಮವರೆಲ್ಲ ಉಲ್ಟಾ ತಿಳ್ಕೊಂಡ್ಬಿಟ್ಟಾರೆ, ನಾವು ಎಷ್ಟು ಸತಿ ಮಾಡ್ತೀರೋ ಅಷ್ಟು ಸತಿ ಮರಣ ನೆನೆಸ್ಕೊಳ್ಳಿಂದ ದಿನಾ ಮಾಡೋಣ. ಯಾಕಪ್ಪ ಯಾಕೆ ಪೈಪ್ ಇಟ್ಕೊಂಬಿಡಿ ಪರ್ಮನೆಂಟಾಗಿ, ಒಂದು ವೈನ್ ಪೈಪ್ ಇಟ್ಕೊಂಬಿಡಿ, ಮುರುತ್ತು ನೆನೆಸ್ಕೊಂತಾನೆ ರೀ. ಹಂಗೆ ಹೇಳಿದ್ರೆ ಯೇಸುಕ್ರಿಸ್ತು, ಹಂಗೆ ಹೇಳಿಲ್ಲ ಯೇಸುಕ್ರಿಸ್ತು. ಅದನ್ನೇ ಅಪೋಸ್ಟ್ಲು ಪೌಲ್ ಖಂಡಿಸೋದು, ಇಷ್ಟ ಬರೋಂಥ ರೀತಿಯಲ್ಲಿ ಮಾಡ್ತಾ ಹೋದ್ರೆ ನೀವು ಕೇವಲ ಮಾಡಿಬಿಡ್ತೀರಾ. ಯೇಸುಕ್ರಿಸ್ತು ಮರಣನ ಅಸಟ್ಟೆ ಮಾಡ್ದಂಗೆ ಅವರು ದೇಹಕ್ಕೂ ಅವ್ರ ರೊಟ್ಟಿಗೂ ಅವ್ರ ರಕ್ತಕ್ಕೂ ದ್ರಾಕ್ಷಿ ರಸಕ್ಕೆ ದ್ರೋಹ ಮಾಡ್ದಂಗೆ ಆಗ್ಬಿಡ್ತಾರೆ. ಇಷ್ಟ ಬರೋಂಥ ರೀತಿಯಲ್ಲಿ ಮಾಡಬೇಡ್ರಿ. ಇದು ಮಾಡ್ತಾ ಇರೋದು ಕರ್ತನ ಮರಣ ನೆನೆಸ್ಕೊಳೋದು, ದಯವಿಟ್ಟು ಗಂಭೀರವಾಗಿ ಮಾಡಿ, ದಯವಿಟ್ಟು ಗೌರವವಾಗಿ ಮಾಡಿ. ನೀವು ಇದನ್ನ ಸರಿಯಾದ ರೀತಿಯಲ್ಲಿ ಮಾಡಿ. ನೀವು ಆತ ತಿನ್ಬೇಕಾ ಉಣ್ಬೇಕಾ ಮನೆಗೆ ಹೋಗ್ರಿ, ಎಷ್ಟು ಬೇಕಾದ್ರೆ ಯಾವಾಗ ಬೇಕಾದ್ರೆ ಮಾಡ್ಕೊಂಡ್ರಿ, ಯಾರು ಕೇಳಕ್ ಹೋಗ್ತಾರೆ ನಿಮ್ಮ. ಸಭೆಯಲ್ಲಿ ಬರಬೇಕಾದ್ರೆ ಕರ್ತನ ಮರಣನ ನೆನೆಸ್ಕೊಂಡಿಂದ ಗೌರವದಿಂದ ಮಾಡ್ರಿ. ಒಬ್ರು ನೋಡ್ರಿ, ಒಬ್ರು ಸತ್ತೋಗ್ಬಿಟ್ರೆ ದಿನ ನೆನೆಸ್ಕೊಬೋದ್ರಿ, ಏನು ಬೇಜಾರಿಲ್ಲ ರೀ. ಆದರೆ ನಿಜವಾಗ್ ಹೇಳ್ತೀನಿ, ಒಬ್ಬ ವ್ಯಕ್ತಿನ ವರ್ಷಕ್ಕೊಂದ್ಸರಿ ನೆನೆಸ್ಕೊಳೋದಲ್ಲಿ ಇರೋಂಥ ಭಯಭಕ್ತಿ ಇನ್ನು ಯಾವುದಲ್ಲ ರೀ. ಅದಕ್ಕೆ ಇಸ್ರೇಲಲ್ಲಿ ಚರಿತ್ರೆಯಲ್ಲಿ ಎಲ್ಲ ಹಬ್ಬಗಳು ಎಲ್ಲ ಆಚರಣೆಗಳು ಏನ್ರಿ ವರ್ಷಕ್ಕೊಂದ್ಸತಿ ಏನು ಮಾಡಿದ್ದು ದೇವ್ರು ಮಾಡಿದ್ದು ಎಲ್ಲ ದಿನ ಮಾಡ್ಬಿಡೋರು. ಹಂಗಾರೆ ನನ್ನ ದಿನ ನೆನೆಸ್ಕೊಳ್ರಿ, ದಿನ ಮಾಡಿ ಅಂತ ಅಂದ್ಬಿಟ್ಟು ಅಲ್ವರ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ. ಇವತ್ತು ನಮ್ಮ ಕ್ರೈಸ್ತವ್ರು ಏನಪ್ಪ ಅಂದ್ಬಿಟ್ಟು ಅಂದರೆ ಬೆಳಿಗ್ಗೆ ಹೊತ್ತು ಮಾಡೋದು ಕನ್ವೀಂಟ್ ಆಗಲಿ ಅಂತಬಿಟ್ಟು, ಯಾಕಂದ್ರೆ ಚೆನ್ನಾಗಿ ಕಲೆಕ್ಟ್ ಆಗಬೇಕು ಆಫರಿಂಗ್ಸ್ಗಳು. ಹಾಂ ಬಿಟ್ಬಿಟ್ರು, ನಾವೇ ಹೋಗಿ ಸಂಜೆ ಎಲ್ಲ ಸೋಂಬೇರಿಗಳು, ಯಾರು ಬೈಬಲ್ ಓದಲ್ಲ, ಯಾರು ಹೋಗಕ್ಕೆ ಇಷ್ಟನೇ ಇಲ್ಲ, ಅದರ ಮನೆ ಕೂತ್ಕೊಂಡು ಎಲ್ಲ ಆರಾಮಾಗಿರ್ಬೇಕು. ಇನ್ನು ಯಾವ ಕಷ್ಟ ಸಂಕಟಗಳನ್ನ ಪಡೋದು ಕ್ರಿಶ್ಚಿಯನ್ಗಾಗಿ. ಆಮೇಲೆ ಏನು ಮಾಡ್ಬಿಟ್ರು ಅಂದರೆ ಫ್ರೈಡೇ ಇಟ್ಕೊಂಬಿಟ್ರು. ಅದರ ಹೌದಪ್ಪ, ಯೇಸುಕ್ರಿಸ್ತು ಸತ್ತಿದ್ದು ಫ್ರೈಡೆ, ಕರೆಕ್ಟು, ಗುಡ್ ಫ್ರೈಡೆ ಆಯ್ತಾ, ಪುನರ್ತನ ಆಗಿದ್ದು ಸಂಡೆ. ಅವ್ರು ಸಾಯ್ಬೇಕಾದ್ರೆ ಫ್ರೈಡೆ ಅದು ಗುಡ್ ಆಗಿತ್ತು, ಓಕೆ. ಎವ್ರಿ ಡೇ ಇಯರ್ ಹೆಂಗೆ ಬರ್ತಾರೆ ಗುಡ್ ಫ್ರೈಡೆ, ಯೋಚನೆ ಮಾಡ್ರಿ. ಇವತ್ತು ನೀವು ಹುಟ್ಟಿರೋಂಥ ಹಬ್ಬ, ಹುಟ್ಟಿದ ಹಬ್ಬ ಮಂಗಳವಾರ ಇತ್ತು ಅಂದರೆ ಬರೋ ವರ್ಷ ಏನಾಗ್ತಿರೋ, ಅದು ಮಂಗಳವಾರನೇ ಬರ್ತದ? ಪ್ರತಿ ವರ್ಷ
ಬುಧವಾರ
ಚೇಂಜ್ ಆಗ್ತದೆ. ಮತ್ತೆ ಯೇಸು ಕ್ರಿಸ್ತ ಸತ್ತಿರೋ ದಿನ ಮತ್ತೆ ಹೆಂಗೆ ಸ್ಪೆಷಲ್ ಆಗಿ ಫ್ರೈಡೆ ಬಂದ್ಬಿಡ್ತಾರೆ? ಫ್ರೈಡೆಗೆ ಬರಲ್ಲ, ಇವ್ರು ಫ್ರೈಡೆ ಕುಂಡಿಸ್ತಾರೆ. ಯಾಕೆಂದ್ರೆ ಇವ್ರಿಗೇನು ಬೇಕು, ಗುಡ್ ಫ್ರೈಡೆ ಬೇಕು, ತಿನ್ಬೇಕು, ಎಂಜಾಯ್ ಮಾಡಬೇಕು. ಇದು ಸತ್ಯವೇದಲ್ಲಿ ಇಲ್ವೇ ಇಲ್ಲ ರೀ. ಅದಕ್ಕೆ ಹೇಳೋದು ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ, ಇದನ್ನು ಯಾರಾದರೂ ಅರ್ಥ ಮಾಡ್ಕೊಂಡಿದ್ದೀರಾ ಮಾಡ್ದ ಅಂತಂದರೆ ದಯವಿಟ್ಟು ತಿಳ್ಕೊಳ್ಳಿ, ಕರ್ತನ ದೇಹಕ್ಕೂ ದ್ರೋಹ ಮಾಡ್ದಂತೆ. ನ್ಯಾಯ ತೀರ್ಪಿಗೆ ನಾವೇನಾಗ್ ಬಿಡ್ತೀವಿ, ಗುರಿ ಆಗ್ಬಿಡ್ತೀವಿ. ಇವಾಗ ಓದಿ ವಾಕ್ಯ ಅರ್ಥ ಆಗ್ತಾರೆ. 1 ಕೊರಿಂಥ 11:27-31 ಇವಾಗ ಓದಿ.
ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು.
ನೋಡ್ರ ದ್ರೋಹ ಮಾಡ್ದಂಗೆ ಆಗ್ಬಿಡ್ತಾರೆ ನೋಡ್ರಿ. ನಾವು ಯಾರು ಬೇಕಾದ್ರೂ ದ್ರೋಹ ಮಾಡ್ಬಿಡ್ತೀವಿ, ದೇವ್ರು ಕ್ಷಮಿಸ್ಬಿಡ್ತಾರೆ. ನಮ್ಮ ಕರ್ತಂಗೆ ಮಾಡಬಾರ್ದು, ಏನ್ರಿ ಮಾಡೋರು ಪಾಪ ಅವ್ರು. ನಮಗೆ ಯಾರು ಬಂದು ನಮ್ಗಾರ ಪ್ರಾಣ ಕೊಡ್ತಾರೇನ್ರಿ, ಯೋಚನೆ ಮಾಡ್ರಿ. ಸುಮ್ಮನೆ ಈಸಿನ ಒಂದು ಬಾಟ್ಲು ರಕ್ತ ಇಸ್ಕೊಂಬಿಡ್ತೀನಿ ಯಾರ ಹತ್ರ ಅಂತೀರಿ, ಹಾಂ ಒಂದು ಮನೆ ಇಸ್ಕೊಂಬಿಡಿ ನೋಡೋಣ ಅಂತೀರಿ. ತನ್ನ ಪ್ರಾಣನೇ ಕೊಟ್ಟರೆ ನಮ್ಮನ್ನ ಅಷ್ಟು ಪ್ರೀತಿ ಮಾಡೋರು ಅಂತಂದರೆ, ಅವ್ರು ಹೇಳಿದಂಥ ಒಂದು ರಿಕ್ವೆಸ್ಟ್ ಮಾಡೋದಕ್ಕೆ ನಮ್ಮರು ಬೇಜಾನು ಯೋಚನೆ ಮಾಡ್ತಾರೆ. ಅಲ್ದ್ರ ಯಾಕೆ ಇವರು ಸಭೆಯಲ್ಲಿ ಹೇಳ್ಕೊಂಡ್ಬಿಡ್ತಾರಲ್ಲ ಅಯ್ಯವರು, ಅದರ ಯಾವ ಅಯ್ಯನೂ ನಮ್ಮನ್ನ ಯಾರನ್ನು ಪರಲೋಕ ಕೊಡಕ್ಕೆ ಬಂದರೆ ನಮ್ಮನ್ನು ಪರಲೋಕ ಕೊಡೋದು ನಮ್ಮ ಕರ್ತನ್ ಮಾತ್ರನೇ. ನಾವು ದೇವ್ರು ವಿಧೇಯನಾಗಿದ್ದರೇನೆ ಪರಲೋಕದಲ್ಲಿ ಎಂಟ್ರಿ, ಇಲ್ಲ ಅಂತಂದರೆ ನಾವು 1,000 ಸತಿ ಬೈಬಲ್ ಓದಿ ಬೈಬಲ್ ಓದಿರ್ಬೋದು ಅದ್ರ ಪ್ರಕಾರ 1% ಕೂಡ ನಡೆದಿಲ್ಲ ಅಂದರೆ ಪರಲೋಕದಲ್ಲಿ ಎಂಟ್ರೆನ್ಸೇ ಇಲ್ಲ ರೀ. ಅಲ್ವರ ಹೌದು ಇಲ್ವಾ? ಎಷ್ಟು ಮಾಡ್ರಿ ಅಂತೀರಿ? ನಾವು ದೇವ್ರ ವಿಧೇಯನಾಗಿಲ್ಲ ಅಂದರೆ ದೇವ್ರು ನಮಗೇನು ಯಾವ ನಂಬಿಕೆ ಮೇಲೆ ನಮಗೆ ಕೊಡ್ತಾರೆ? ನಾವು ದೇವ್ರನ್ನ ನಂಬಿಲ್ಲ ಅಂತಂದರೆ ಅಲ್ವರ ಹೋದ್ರಿ ಆಮೇಲೆ ಮುಂದಕ್ಕೆ. ಹಾಂ
ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ,
ಹಾ,
ಆ
ಏನ್
ಪಾತ್ರದಲ್ಲಿ
ಪರೀಕ್ಷೆ
ಕುಡಿ.
ಮಾಡ್ಬೇಕು? ಅಯ್ಯೋ
ತನ್ನನ್ನು
ಅಪ್ಪ
ಪ್ರತಿ
ಇದೆಯೋ,
ಮನುಷ್ಯನು
ಅಯ್ಯೋ ಅಪ್ಪ ದೇವ್ರೆ, ನಾನು ಹೋದ ತಿಂಗಳೆಲ್ಲ ಪಾಪ ಮಾಡ್ಬಿಡಿ ಕರ್ತನೆ ಸೆಮಿಸ್ಬಿಡು. ಇದೆಲ್ಲಪ್ಪ ಪರೀಕ್ಷೆ ಮಾಡಿದ್ರೆ ಕಂದ, ನೀನು ಪರೀಕ್ಷೆ ಮಾಡಿದ್ರೆ ನಮ್ಗೆ ಇವಾಗ ಇವಾಗ ಈ ಪ್ರಶ್ನೆ ನಾನು ನಿಮ್ಗೆ ಹಾಕಿದ್ರೆ ನೀವೆಲ್ಲ ಪಾಪಿನ ಅಂತ ಪ್ರಶ್ನೆ ಹಾಕಿದ್ರೆ ನೀವೆಲ್ಲ ಏನು ಉತ್ತರ ಕೊಡ್ತೀರಾ?
ಹೌದು
ಹೌದು, ಇನ್ನೇನು ಪರೀಕ್ಷೆ ಮಾಡೋದು ತಿರ್ಗಾ ಅಲ್ಲಿ? ಹಾಂ, ಏನು ಸ್ನಾನ ಮಾಡ್ಕೊಂಡ್ರೆ, ತಲೆ ಸ್ನಾನ ಮಾಡ್ಕೊಂಡ್ರೆ ಪರಿಶುದ್ಧ ಆಗ್ಬಿಡ್ತೀರಾ? ಅವತ್ತೊಂದು
ಇಲ್ಲ.
ದಿನ ಮಾತ್ರ ನನ್ನ ಪಾಪನೆಲ್ಲ ಕನ್ಫ್ಯೂಸ್ ಮಾಡಿ ಪರಿಶುದ್ಧ ಆಗ್ಬಿಡ್ತೀರಾ? ಇಲ್ಲ ರೀ, ಪಾಪಿಗಳು ಪಾಪಿಗಳಾಗಿರ್ತೀರಿ. ಅದರ ಪಾಪಕ್ಕೂ ಇದಕ್ಕೂ ಪ್ರಭು ರಾತ್ರಿ ಭಜನೆ ಸಂಬಂಧ ಇಲ್ಲ. ನಮ್ಮ ಪರೀಕ್ಷೆ ಮಾಡಬೇಕು ಅಂದ್ರೆ ಏನ್ರಿ? ನಾನು ಕರೆಕ್ಟಾಗಿ ಯೋಗ್ಯವಾಗಿ ನಡೀತಾ ಇದ್ದೀನಾ, ತಿಳ್ಕೊಂಡಿದ್ದೀನಾ, ಇದನ್ನ ಏನ ಅರ್ಥ ತಿಳ್ಕೊಂಡಿದ್ದೀನಾ? ಸುಮ್ಮನೆ ಏನೋ ಮಾಡ್ತಾ ಇದ್ದೀನಾ, ಏನೋ ಮಾಡ್ಬೇಕು ಅಂತ ಮಾಡ್ತಾ ಇದ್ದೀನಾ, ಒಂದು ಸುಮ್ಮನೆ ಏನೋ ಆಡಂಬರವಾಗಿ ಮಾಡ್ತಾ ಇದ್ದೀನಾ, ಅಥವಾ ಏನೋ ಒಂದು ಒಂದು ರಿಚುವಲ್ ಆಗಿ ಮಾಡ್ತಾ ಇದ್ದೀನಾ? ಏನಿದು ತಿಳ್ಕೊಬೇಕು ಅಲ್ವರ. ಆಮೇಲೆ ನೆಕ್ಸ್ಟ್,
ಯಾಕಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವವನಾದದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು.
ನ್ಯಾಯ ತೀರ್ಪು ಕೊಡೋಕ್ತಾನೆ ಈ ಸ್ಟಬನ್ ಅಂತ ರೀತಿಲಿ ವಾರಕ್ಕೊಂದ್ಸತಿ, ತಿಂಗಳಿಗೊಂದ್ಸತಿ, ಹಾಂ ಅಲ್ವರ ಆಮೇಲೆ ದಿನಾ ಒಂದ್ಸತಿ ಮಾಡ್ತೆ ಅಂತಂದ್ರೆ ಏನು ಗುರಿ ಐತ್ರಿ? ನ್ಯಾಯ ತೀರ್ಪು ಗುರಿ ಐತ್ರಿ ಅಲ್ವರ? ಯಾರೋ ಸಭೆಯಲ್ಲಿ ಮಾಡ್ತಾರೆ ಅಂದ್ಬಿಟ್ಟು ಅದು ಕಲಾಚಾರವಾಗಿ ಬಂದಿರೋದು ನಾವು ಮಾಡೋಕ್ಕಾಯ್ತದ? ಅದೆಲ್ಲ ಇಲ್ಲ ರೀ, ಸತ್ಯವೇದದಲ್ಲಿ ಯಾರು ಮಾಡ್ತಾರೋ ಬಿಡ್ತಾರೋ, ಸತ್ಯವೇದಿರೋದು ನಾವು ಮಾಡ್ಬೇಕ್ರಿ. ಅವರ ನಮ್ಮ ಕರ್ತನ ನಾವು ಹಿಂಬಾಲಿಸ್ಬೇಕು, ನಮ್ಮ ಕರ್ತನ ಎಲ್ಲರಿಗೂ ಹೇಳ್ಬಿಟ್ಟವ್ರ ಬರ್ರಿ ನನ್ನ ಹಿಂದೆ ಅಂತಂದ್ಬಿಟ್ಟು. ನನ್ನ ಹಿಂದೆ ಬರೋಕ್ ಇಷ್ಟ ಇದ್ರೆ, ಶಿಷ್ಯನಾಗರಿಗೆ ಮನಸ್ಸಿದ್ರೆ ಫಸ್ಟ್ ಏನ್ ಮಾಡಿ ತಾನಂತಾನೇ ನಿರಾಕರಿಸಿ. ನಮ್ಮ ಕ್ರೈಸ್ತವರು ಇದನ್ನ ಮಾಡೋದೇ ಇಲ್ಲ, ಎಲ್ಲ ತಲೆಯಲ್ಲಿ ಕುಂಡಿಸ್ಕೊಂಬಿಟ್ಟಾರೆ, ಎಲ್ಲ ಎಲ್ಲ ಮೈಂಡ್ ಫಿಕ್ಸ್ ಮಾಡ್ಕೊಂಬಿಟ್ಟಾರೆ ಎಲ್ಲ ಬೋಧನೆಗಳನ್ನ. ಅದು ಇಟ್ಕೊಂಬಿಟ್ಟು ಓ ನಾನು ಹೇಳ್ದಂಗೆ ವಾಕ್ಯ ಇರಬೇಕು, ಎಲ್ಲೈತೆ ವಾಕ್ಯ ನೀವು ಹೇಳ್ದಂಗೆ? ನಾವು ಹೇಳ್ದಂಗೆ ವಾಕ್ಯ ಇರಬಾರ್ದ್ರಿ, ವಾಕ್ಯ ಹೇಳ್ದಂಗೆ ನಾವು ಇರ್ಬೇಕು. ಅದರ ವಾಕ್ಯದ ಪಕ್ಕ ನಾವು ನಡೆಯಿರ್ಬೇಕು. ಬೈಬಲ್ ಹೇಳ್ತಾರೆ ನಿನ್ನ ವಾಕ್ಯವೇ ಸತ್ಯವೋ, ನಿನ್ನ ವಾಕ್ಯ ಏನಾಗಿದೆ ನನ್ನ ಕಾಲಿಗೆ ಏನಾಗಿದೆ, ದೀಪವು ನನ್ನ ಮಾರ್ಗಕ್ಕೆ ಬೆಳಕಾಗಿದೆ. ಅದರ ಇಲ್ಲ ನಾನು ಹೋಗ್ತಾ ಇದ್ದೀನಿ, ನಿನ್ನ ಬೆಳಕಾಗಿ ಹಿಂದೆ ಬಾ, ನನಗೆ ಆಮೇಲೆ ದಾರಿ ನೋಡಿಸು ಅಂತ ಹೇಳ್ತಾರೆ. ದಾರಿ ನೋಡಿಸ್ತಾ ದೇವರು ಕಂದ ಇದ್ರಲ್ಲಿ ನಡಿ ಅಂತ, ಇದ್ರಲ್ಲಿ ನಡಿಬೇಕು ನಾವು. ನಾನು ನಡಿಯಲ್ಲ, ಇಷ್ಟ ನಡೀತೀನಿ, ಧಾರಾಳವಾಗಿ ಮಕ್ಕಂತ ನೋ ಪ್ರಾಬ್ಲಮ್ ಪ್ಲೀಸ್ ಗೋ ಅಂತಂತಾರೆ. ಹಾಗ್ ಮಾಡಿದ್ರೆ ಏನಾಯ್ತಾರೆ ಮುಂದಕ್ಕೆ ಹೋದ ಇವಾಗ? ಹಾಂ,
ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ.
ನೋಡ್ರ ಯಾವ ಬಲಹೀನರು ಸ್ಪಿರಿಚುವಲ್ ಆಗಿ ಒಬ್ರಿಗೂ ಸ್ಟ್ರೆಂತ್ ಇಲ್ಲ ರೀ, ಅದರ ಎಲ್ಲ ಟಸ್ಕು ಪುಸ್ಕು ಲುಸ್ಕು ಪುಸ್ಕು ಅಷ್ಟೇನೆ. ಯಾರು ಬೈಬಲ್ ಓದ್ಬಿಡ್ಲಿ ಅಂತೀನಿ, ಬೈಬಲ್ ಒಂದು ವಾಕ್ಯ ಓದಿ ಅಂತಂದ್ರೆ ವಾಕ್ಯದ ಹೇಳಪ್ಪ ನೀನು ನೋಡಪ್ಪ ವಾಕ್ಯ ಓದಲ್ಲ ಅರ್ಥ ಇಲ್ಲಪ್ಪ ಅಂತಂದ್ರೆ ಅವಾಗ ಏನು ಮಾಡ್ತಾರೆ, ಅದನ್ನ ಹೇಳಿದ್ದು ಹೇಳೋದು, ಹೇಳಿದ್ದು ಹೇಳೋದು ಅರ್ಥ ಹೇಳಪ್ಪ ಅಂದ್ರೆ ಇಲ್ಲ ಇಲ್ಲ ಅದು ಹೇಳಿದ್ದು ಹೇಳೋದು ಏನಾಗ್ತದೆ ಕ್ರೈಸ್ತವ್ರಿಗೆ? ಹಾಂ, ಎಲ್ಲ ಪವಿತ್ರ ಆತ್ಮನ ಇವೆಲ್ಲ ಯೋಚನೆ ಮಾಡಿರಿ ಅಂತೀನಿ. ಅದಕ್ಕೆ ಏನಾಗಿದೆ ನಿಮ್ಮ ಅನೇಕ ಮಂದಿ ಬಲಹೀನರು ರೋಗಿಗಳು, ಏನು ರೋಗಿಗಳು, ಯಾವ ರೋಗಿ? ಸ್ಪಿರಿಚುವಲ್ ಸಿಕ್ನೆಸ್, ಆರೋಗ್ಯ ಒಬ್ರು ಇಲ್ಲ ರೀ. ಅದರ ದೇವರಲ್ಲಿ ಭಯ ಭಕ್ತಿ ಒಬ್ರಿಗೆ ಏನಾಗಿಲ್ಲ, ಸತ್ತೋಗ್ಬಿಟ್ರೆ ಸತ್ತೋಗ್ಬಿಟ್ರೆ ಏನು ಅರ್ಥ? ಆ ದೇವ್ರ ಪಾಲಿಗೆ ಇಲ್ಲ ರೀ, ಲೋಕದಲ್ಲಿ ಹೆಂಗವ್ರೆ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ಐಶ್ವರ್ಯಗಳೆಲ್ಲ ಸಂಪಾದನೆ ಮಾಡ್ಕೊಂಡು ಲೋಕದಲ್ಲಿ ಎಲ್ಲ ಸುಖ ಸಂತೋಷ ಲಗ್ಜೂರಿಯಸ್ ಆಗವ್ರೆ ಅಂತೀನಿ. ಏನೋ ಅವ್ರಿಗೇನಿಲ್ಲ, ಕೊರತೆಗಳೇ ಇಲ್ಲ, ಅದಕ್ಕೆ ಹೇಳೋದು ಸತ್ತೋಗಿದ್ದಾರೆ ಎಷ್ಟೋ ಜನ ಅಂತ. ಆಮೇಲೆ ಹಾಂ,
ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ.
ಅದನ್ನ ನಾವೇ ಮಾಡ್ಕೋ, ವಿಚಾರಿಸ್ಕೊಂಡು ಕರೆಕ್ಟಾಗಿ ಮಾಡ್ಕೋ, ಪಾಲ್ಗೊಳ್ಬೇಕು. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಎಷ್ಟೋ ಜನ ಏನು ಮಾಡ್ತಾರೆ, ಇದು ಹೇಳಿದ ಮೇಲೆ ಕೂಡ ತಿದ್ಕೊಳಲ್ಲ, ಸಂತೋಷ ಲೆಟ್ ದೈ ವಿಲ್ ಬಿ ಡನ್ ಅದರ, ಬಟ್ ಗಾಡ್ಸ್ ವಿಲ್ ಅಷ್ಟು ಬಿಡನ್ ಇನ್ ಅವರ್ ಲೈಫ್. ಅದರ ಇವಾಗ ತಿಳ್ಕೊಂಡಿಲ್ಲ ಅಂದರೆ ದೇವ್ರ ರಾಜ್ಯ ತಿಳಿದೇ ತಿಳ್ಕೊತಾರೆ. ಅದರ ನಾವು ಹಾಗೂ ತಪ್ಪು ಮಾಡಿದ್ರೆ ಹೆಂಗೆ ಗೊತ್ತಾ ಮಾಡ್ದಂಗೆ, ಅದನ್ನು ಓದ್ಬಿಡೋಣ. ಅದರ 1 ಕೊರಿಂಥ 10:21, ಒಂದನೇ
ನೀವು
ಕೊರಿಂಥ ಹತ್ತು ಇಪ್ಪತ್ತೊಂದು ಹಾಂ
ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಕುಡಿಯಲಾರಿರಿ.
ಹಾಂ ಏನಪ್ಪ ಏನಿದೆಂತೆ, ಯಾರ ಪಾತ್ರ ಇದೆಂತೆ? ಕರ್ತನ ಪಾತ್ರ ಇದೆಂತೆ, ಆಮೇಲೆ ಏನಿದೆ ಪಾತ್ರೆ? ದೆವ್ವಗಳ
ದೆವ್ವದ
ಪಾತ್ರೆ.
ಪಾತ್ರೆ
ಕರ್ತನ ಪಾತ್ರೆ ವರ್ಷಕ್ಕೆ ಎಷ್ಟತಿ?
ಒಂದೇ ಸರ್
ಒಂದೇ ಸರ್ ದೆವ್ವದ ಪಾತ್ರೆ ದಿನ ಡುಬ್ಕಿ ಹೊಡಿ ಬಾ, ಡುಬ್ಕಿ ಹೊಡಿ ಕಂದ ಬಾ, ಸಾಯಂಕಾಲ ಬಾ, ಬೆಳಿಗ್ಗೆ ಬಾ, ವಾರಕ್ಕೊಂದ್ಸತಿ ಬತ್ತೀನಿ ಸರ್ ನನಗೆ ಆಗಲ್ಲ ಅಂದ್ರೆ ನೋ ಪ್ರಾಬ್ಲಮ್ ರಾಜ, ನೀನು ವಾರಕ್ಕೊಂದ್ಸತಿ ಬಾಮ್ಮ,
ಸರ್ ನಾನು ತಿಂಗಳಿಗೆ ಒಂದ್ಸರಿ ಬರ್ತೀನಿ ಸಂಬಳ ತಗೊಂಡ್ರೆ. ಕಂದ ಬಾ, ಸೇತಾನ ಯಾವಾಗ ಬೇಕಾರ ಬಾ ಅಂತಾನೆ. ಡುಬ್ಕಿ ಹೊಡಿ ಬರ ಇಲ್ಲ ಅಂದ್ರೆ ಅನ್ನ ಪಾನಗಳ ತರ ತಿನ್ನು ಹೋಗು, ಕಾಯಿಲೆ ವಾಸಿ ಮಾಡ್ಕೊಂಡಂಗೆ ಬಂದು ಸಿರಪ್ ತೊಗೊಂಡಂಗೆ ಹೋಗು, ಏನ್ ಬೇಕಾರ ಮಾಡ್ಕೋ. ಇವೆಲ್ಲ ಯಾರ ಪಾತ್ರಗಳು? ದೆವ್ವದ ಪಾತ್ರಗಳ್ರಿ. ಕರ್ತನ ಪಾತ್ರೆ ಆತಲ್ಲ ರೀ, ಪರಿಶುದ್ಧವಾದದ್ರಿ, ಗಂಭೀರವಾದಂಥವು, ಗೌರವವಾದಂಥದ್ದು ಅಂದ್ರ. ನೆಕ್ಸ್ಟ್ ಆಮೇಲೆ ಹಾ
ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಊಟ ಮಾಡಲಾರಿರಿ.
ಮಾಡಲಾರಿರಿ, ಡಿಸೈಡ್ ಮಾಡಿ. ಎರಡು ಇಟ್ಟವನೇ ಸೇತಾನ್ ಅದರ, ಎರಡು ಇಟ್ಟ ನೋಡ್ರಿ ಅಂತೀನಿ. ನಮಗೆ ಕನ್ಫ್ಯೂಷನ್ ಆಗಿಬಿಡ್ಬೇಕು ಅದರ. ಎಷ್ಟೋ ಜನಕ್ಕೆ ಪಾಪ ಗೊತ್ತಿಲ್ದಿರ, ಅಮಾಯಕರಾಗೇನ್ರಿ ತಗೊಂತಾರ್ರಿ ಅದರ. ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ತೊಗೊಳಕ್ಕೆ ಮುಂಚೆ ವ್ಯವಸ್ಥೆ ಮಾಡಿರಿ ಅದರ. ನಾವು ಕ್ರಿಸ್ತನ ನಂಬಿದ್ರಿ ಅಂತಂದಮೇಲೆ ಆ ನಂಬಿಕೆಗೆ ದ್ರೋಹ ಬಗಿಬಾರ್ದ್ರಿ, ಆ ನಂಬಿಕೆಗೆ ಭಯಭಕ್ತಿಯಾಗಿ ಬಾಳ್ಬೇಕ್ರಿ. ಸೇತಾನ್ ಇಟ್ಟವನೇ, ಅವನದೇ ಒಂದು ಪಂಕ್ತಿ ಇಟ್ಟವನೇ, ಅವನದೇ ಒಂದು ಪಾತ್ರ ಇಟ್ಟವನೇ. ನಮಗೇ ಗೊತ್ತಿಲ್ಲದ್ರೆ ನಾವು ಏನು ತೊಗೊಂತ ಇರ್ಬೋದು ಅವನ ಪಾತ್ರೆಯಲ್ಲಿ. ನಮಗೇ ಗೊತ್ತಿಲ್ಲದ್ರೆ ಅವನು ಒಂದು ರೊಟ್ಟಿಯಲ್ಲಿ ಏನು ಮಾಡ್ತಾರೆ ತಿಂತಾ ಇರ್ಬೋದು. ಅದು ಯೇಸುಕ್ರಿಸ್ತನ ದೇಹನ? ಅಯ್ಯೋ ಅದು ಸೇತಾನ್ ದೇಹ ರೀ. ಯೋಚನೆ ಮಾಡಿ ಅಂತೀನಿ, ಅವನ ದೇಹ ನಾವು ತಿಂದರೆ, ಅವನ ರಕ್ತ ನಾವು ಕುಡಿದ್ರೆ ನಾವು ಏನೈತಿ ರೀ? ಹಾಂ, ಇವಾಗ ಯೋಚನೆ ಮಾಡಿ, ಬ್ಲಡ್ ಟ್ರಾನ್ಸ್ಫ್ಯೂಷನು, ಯಾರೋ ಒಂದು ಎಚ್ ಐ ವಿ ಏಡ್ಸ್ ಇರೋಂಥ ಬ್ಲಡ್ ನಮ್ಮ ದೇಹದಲ್ಲಿ ಬಂದರೆ ನಮ್ಮ ಬ್ಲಡ್ ಏನಾಯ್ತದೆ? ನಾವು ಕೊಡ್ತೋಯ್ತೀರಿ. ಇದೇ ಆಯ್ತಾರೆ ಅದು ಯೋಚನೆ ಮಾಡ್ತಿರ್ತೀನಿ. ಆದರೆ ಯೋಚನೆ ಮಾಡಿ, ಅಮೂಲ್ಯವಾಗಿ ಪರಿಶುದ್ಧವಾಗಿರೋಂಥ ಕರ್ತನ ರಕ್ತ ನಮ್ಮ ದೇಹಕ್ಕೆ ಬಂದು ಟಚ್ ಆದರೆ ಎಲ್ಲ ಕ್ಯೂರ್ ರೀ. ಅದನ್ನೇ ಹೇಳಿದ್ರಿ, ಕರೆಕ್ಟಾಗಿ ತೊಗೊಬೇಕು, ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು ರೀ. ತಿಳಿದು ತಿಳಿದು ತಪ್ಪು ಮಾಡಿದ್ರೆ ಆ ತಪ್ಪು ಯಾವತ್ತೂ ಏನಿಲ್ಲ, ಏನಿಲ್ಲ,
ಕ್ಷಮಾಪಣೆ.
ಕ್ಷಮಾಪಣೆ ಇಲ್ಲ. ಬೈಬಲ್ ಐತಲ್ಲ ಅಲ್ವರ, ತಿಳಿದು ಬೇಕಂದು ತಪ್ಪು ಮಾಡೋವನಿಗೆ ಏನಿಲ್ಲ, ಕ್ಷಮಾಪಣೆ ಇಲ್ಲ ಅಲ್ವರ. ಏನ್ರಿ, ಕರ್ತನ ರಕ್ತವನ್ನು ಏನ್ ಮಾಡ್ದಂಗೆ, ಏನ್ ಮಾಡ್ದಂಗೆ ಗೊತ್ತಾ? ಓದ್ಬಿಡಿ ವಾಕ್ಯನ. ಹಾ, ಎಲ್ಲಿ? ಹೀಬ್ರೂಸ್ 10, Hebrews 10:26.
ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ
ಆಮೇನ್.
ಪರಿಹಾರಕ್ಕಾಗಿ ಇನ್ನು ಇನ್ಯಾವ ಯಜ್ಞವೂ ಇರುವುದಿಲ್ಲ.
ನೋಡ್ರ, ಇನ್ಯಾವ ಯಜ್ಞವೂ ಇರಲ್ಲ ರೀ. ಬ್ರೇಕ್ ಎಂದು ತುಳಿದು ತುಳಿದು ತಪ್ಪು ಮಾಡೋ ಸುಮ್ಮನೆ ಬಿಡ್ತಾರೆ ದೇವರು. ಇನ್ನೊಂದು ವಾಕ್ಯ ಓದಿ, Hebrews 6, Hebrews 6:6, Hebrews 6:6.
ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ.
ತಿರ್ಗಾ ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿದ್ರೆ ಅವಮಾನ ಪಡಿಸ್ತಾರೆ. ಪಾಪ ಅವ್ರು ಒಂದ್ ಸತಿನೇ ಅವಮಾನ ಪಟ್ಟಿರೋದು ಕಷ್ಟ ರೀ ಅಲ್ವರ. ತಿರ್ಗಾ ತಿರ್ಗಾ ನಾವು ಅದೇ ತರ ಅವಿದ್ಯೆಯಾಗಿ ನಡ್ಕೊಂಡಾವಾಗ ನಾವು ದೇವ್ರಿಗೆ ಏನ್ ಮಾಡ್ದಂಗೆ, ದ್ರೋಹ ಬಗ್ದಂಗೆ, ಕ್ರಿಸ್ತನ ತಿರ್ಗಾ ಶಿಲುಬೆಗೆ ಹಾಕ್ದಂಗೆ ರೀ. ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಬರುವಂತ ದಿನಗಳಲ್ಲಿ ದೇವ್ರ ವಾಕ್ಯದ ಪಕ್ಕ ಬಳದಿಕ್ಕೆ ನಮ್ಗೆ ಏನ್ ಮಾಡಿ, ದೇವ್ರ ಕೃಪೆ ಕೊಡ್ಲಿ, ದಯ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡೋರ್ಗನ. ದೇವ್ರಿಗೆ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಖಂಡಿತವಾಗೂ ನಿಮ್ಗೆಲ್ಲರಿಗೂ ಖಂಡಿತವಾಗಿ ಏನೋ ಡೌಟ್ಗಳಿರ್ತಾರೆ, ಯಾರೋ ಡೌಟ್ ಇದ್ರೆ ಇವಾಗ ಕೂಡ ಕೇಳ್ಬೋದು, ಇಲ್ಲ ನೆಕ್ಸ್ಟ್ ವಾರ ಕೂಡ ಕೇಳ್ಬೋದು. ಸೊ ಬದ್ರ
ಸರ್,
ಹೇಳಿ.
ನನ್ ಸ್ವಲ್ಪ ಗೊತ್ತಾಗಿಲ್ಲ, ಒಂದ್ ನಿಮಿಷ.
ಇದು ಸಭೆಯಲ್ಲಿ ಪ್ರತಿ ತಿಂಗಳು ಕೊಡ್ತಾರಲ್ಲಪ್ಪ, ಏನಕ್ಕೆ ಅಂತ ರೀಸನ್ ಗೊತ್ತಾಗಿ.
ನೀವು ಅವ್ರಿಗೆ ಕೇಳಬೇಕು, ನಾನು ಸತ್ಯವಾದ ಇದೆ ನಿಮ್ಗೆ ಹೇಳ್ಕೊಟ್ಟಿನಿ.
ಅವ್ರು
ಸರಿ,
ಸರ್ ಯಾವಾಗ ಆಚರಿಸ್ಬೇಕು? ಹೌದು, ಇದು
ಸಲ ಕೊಡೋ ಸಭೆ ಇಲ್ಲಿವರೆಗೆ ನನಗೆ ಯಾವ್ದು ಕೇಳೇ ಇಲ್ಲ ಅನ್ಸುತ್ತೆ.
ಓಕೆ ಓಕೆ ಸರ್.
ಸರ್, ಗುಡ್ ಫ್ರೈಡೇ ಯಾವಾಗ ಆಚರಿಸ್ಬೇಕು ಅಂತ ಹೇಳಿದೆ ಸರ್. ಈಗ ಏಪ್ರಿಲ್ ಅಲ್ಲೇ ಆಚರಿಸ್ಬೇಕು.
ಸರ್ ಫಸ್ಟ್ ಆಫ್ ಆಲ್ ಗುಡ್ ಫ್ರೈಡೇ ಅವರಿಗೂ ಫ್ರೈಡೇ ಬರೋದಿಲ್ಲ ಆಯ್ತಾ. ಕರ್ತನು ಗುಡ್ ಫ್ರೈಡೇ ಆಚರಣೆ ಮಾಡೋಕ್ಕೂ ನಮ್ಗೆ ಎಲ್ಲೂ ಹೇಳಿಲ್ಲ. ಅವರು ಮರಣ ನೆನೆಸ್ಕೊ ಅಂತ ಹೇಳಿದ್ದಾರೆ, ಕರೆಕ್ಟಾ?
ಮರಣ ನೆನೆಸ್ಕೊಂತ
ಆ ಮರಣ ಏನು ಮಾಡಬೇಕು, ಪ್ರಾಪರ್ ಆಗಿ ವರ್ಷಕ್ಕೆ ಒಂದ್ ಸತಿ ನಾವು ನೆನೆಸ್ಕೊಬೇಕು ಕರೆಕ್ಟ್ ಆಗಿ.
ಮಾಡ್ಕೋಬೇಕು ಅಷ್ಟೇ. ಅದೇ, ಮತ್ತೆ ಅದು ಇದು ಪಸ್ಕ ಹಬ್ಬ ಅವಾಗಲೇ ಆಚರಿಸ್ಬೇಕಂತ ಇದೊಂದು ಹೇಳಿದ್ರಲ್ಲ, ಅದು
ಎಸ್, ಅದು ಕೂಡ ನಿಸಾನ್ 13ನೇ ತಾರೀಕು ಕರೆಕ್ಟಾಗಿ ನಾವು ಏನ್ ಮಾಡಬೇಕು, ಅದನ್ನ ಆಚರಣೆ ಮಾಡಬೇಕು.
ಸರ್ ಅಂದ್ರೆ ಅದು ಚೈತ್ರ ಮಾಸದಲ್ಲಿ.
ಹೌದು ಸರ್, April 14th ಅಂತ ಹೇಳ್ತಾರೆ. ಅದು ನಮ್ಮ ವರ್ಷ ವರ್ಷ ನಮ್ಮ ಏಪ್ರಿಲ್ಗೆ ಬರಲ್ಲ, ಅದು ಮಾರ್ಚಿಗೆ ಬರ್ತಾರೆ, ಕೆಲವೊಂದು ಸಲ ಏಪ್ರಿಲ್ ಬರ್ತಾರೆ. ನಾವು ಅದನ್ನ ಕ್ಯಾಲ್ಕುಲೇಷನ್ಸ್ ಮಾಡಿ ಇಟ್ಟಿದ್ದೀರಿ. ಸೊ ಆ ದಿನಕ್ಕೆ ಯಾವಾಗ ಬರ್ತಾರೋ ಇಸ್ರೇಲ್ ಕ್ಯಾಲೆಂಡರ್ ಪ್ರಕಾರ ಆ ಚೈತ್ರ ಮಾಸ, ನಮ್ಮ ಯುಗಾದಿ ಬರ್ತಾರೆ ಗೊತ್ತಾ? ಅದಕ್ಕೆ ಏನು ಹೇಳ್ತೀರಿ, ಚಂದ್ರಮಾನ ಯುಗಾದಿ ಅಂತ ಹೇಳ್ತಾರೆ, ಕೇಳಿದಿರಾ?
ಗೊತ್ತಾಯ್ತು ಸರ್.
ಯುಗಾದಿಯಿಂದ 14ನೇ ದಿನ ಕರೆಕ್ಟಾಗಿ ಬರ್ತಾರೆ ಅದು. ಅದೆಲ್ಲ
ಅವಾಗಲೇ
ಕರೆಕ್ಟ್ ಇದೆ,
ಆಚರಿಸಬೇಕು.
ದೇವ್ರ ಚಿಂತ ಇದ್ರೆ ಮುಂದೆ ಬರೋ ದಿನಗಳಲ್ಲಿ ಯಾವ ಥರ ನಿಮ್ಗೆಲ್ಲ ಸತ್ಯ ಎಲ್ಲ ಕೇಳಿ ಮೇಲೆ ಅದು ಹೇಳ್ಕೊಡ್ಬೇಕು, ನಾವು ಹೇಳ್ಕೊಡೋಣ, ತೊಂದರೆ ಇಲ್ಲ. ಸರಿ, ಓಕೆ, ಏನೇ ಡೌಟ್ಸ್ ಇಲ್ವಾ? ಕ್ಲೋಸ್ ಮಾಡೋಣ, ಪ್ರೇಯರ್ ಮಾಡಿ. ಸರಿ ಓಕೆ.